प्रविश्यः मम वाच विमाम् प्रसुप्ताम् सञ्जीवयति खिल शक्तिधरस्वधाम्ना अन्यांश्च हस्तचरणश्रवणत्वकादीन् प्राणान् नमो भगवते पुरुषाय तुभ्य यस्मात् ब्रह्मेन्द्ररुद्रादिदेवतानाम् श्रियोऽपि च ज्ञानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः नसतु श्रीवदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापम् विनिगृह्णति सर्वोत्तमो विष्णुरथो रमा च ब्रह्मा च वायुश्च तदीयपत्न्यौ अन्ये च देवाः सततम् प्रसन्ना हरौ सुभक्तिम् मयि सन्ति सन्तु श्रीगुरुभ्यो नमः हरिः ओम् नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणम् सुरगुरुम् जगदेकनाथम् भक्तप्रियम् सकललोकनमस्कृतम् च त्रैगुण्यवर्जितमजम् भूमद्यमीशम् वन्दे भवघ्नमरासुरसिद्धवन्द्यम् नारायणम् नमस्कृत्य करम् चैव नरोत्तमम् देवीम् सरस्वतीम् व्यासम् ततो जयबुदीरयि पर्वपवित्रवाद ಶ್ರೀಮನ್ ಮಹಾಭಾರತದಲ್ಲಿ ಹೇಗೆ ಭೀಮ ದುರ್ಯೋಧನರ ಅತ್ಯದ್ಭುತವಾದ ಕಥಾಯುದ್ಧ ನಡೆದು ಅದರಲ್ಲಿ ಭೀಮಸೇನ ಗದಾಪ್ರಹಾರಕ್ಕೆ ದುರ್ಯೋಧನ ಊರು ಭಂಗವನ್ನು ಹೊಂದಿ ನೆಲಕ್ಕೆ ಬಿದ್ದಿದ್ದಾನೆ. ಆ ಸಮಯದಲ್ಲಿ ಭೀಮನ ಧರ್ಮದ ಬಗ್ಗೆ ಪ್ರಶ್ನೆ ಮಾಡಿದಾಗ ಆ ಬಲರಾಮದೇವರ ಪ್ರಶ್ನೆಗೆ ಸ್ವತಃ ಕಷ್ಟ ಉತ್ತರ ಕೊಟ್ಟು ಭೀಮೇ ಅಧರ್ಮೋ ನವಿದ್ಯತೆ, ಭೀಮನಲ್ಲಿ ಅಧರ್ಮ ಯಾವುದೂ ಇಲ್ಲ, ಭೀಮ ಮಾಡಿದ್ದು ಅತ್ಯಂತ ಸರಿ ಅಂತ ಕೃಷ್ಣ ಸಮರ್ಥನೆ ಮಾಡಿದ್ದಾರೆ. ಆದ್ದರಿಂದ ಗದಾಯುದ್ಧದಲ್ಲಿ ಏನು ತಪ್ಪು ಅಂತ ತಿಳ್ಕೊಂಡಿದ್ದು ತಪ್ಪಾಗಲೇ ಇಲ್ಲ ಅಂತ ಅರ್ಥ. ಮತ್ತು ದುರ್ಯೋಧನಾದಿಗಳು ಎಂಥವರು ಅಂದರೆ ಅಭಿಮನ್ಯುವನ ಮೋಸದಿಂದ ಕೊಂದವರು, ಮೋಸಗಳ ಸರಮಾಲೆಯನ್ನೇ ಮಾಡಿದವರು. ಅಂಥವರ ವಿರುದ್ಧ ಅಧರ್ಮವನ್ನು ಮಾಡಿದ ಅಂತ ಇಟ್ಕೊಂಡ್ರೂ ಕೂಡ ಅದು ಹೇಗೆ ಅಧರ್ಮ ಆಗುತ್ತೆ ಯೋಚನೆ ಮಾಡಬೇಕು. ಅವರು ಮೂಲತಃ ಮಾಡಿದ್ದು ತಪ್ಪು ಅವನು ಅಂತ ಮೊದಲು ತಪ್ಪು ಮಾಡಿದವನೇ ದುರ್ಯೋಧನ, ಮತ್ತೊಂದು ಅನುಯಾಯಿಗಳು. ಆದ್ದರಿಂದ ಇಲ್ಲಿ ಅಧರ್ಮ ಇಲ್ಲ, ಮತ್ತು ಅಧರ್ಮವನ್ನ ಮಾಡಿದವರ ಮೇಲೆ ಅಧರ್ಮ ಅಂತ ಇಟ್ಕೊಂಡಾಗಲೂ ಕೂಡ ಯಾವ ದೋಷವೂ ಬರೋದಿಲ್ಲ. ಆದ್ದರಿಂದ ಭೀಮ ಮಾಡಿದ್ದು ಎಲ್ಲ ರೀತಿಯಲ್ಲೂ ಕೂಡ ಅತ್ಯಂತ ಪರಿಶುದ್ಧವಾದ ಧರ್ಮ ಅನ್ನೋದು ಸಿದ್ಧಾಂತ. ಆಮೇಲೆ ದುರ್ಯೋಧನ ಆ ಸಮಯದಲ್ಲೂ ಎಚ್ಚರವನ್ನು ಹೊಂದುತ್ತೇನೆ, ಕೃಷ್ಣನನ್ನ ಬಾಯಿ ಬಂದಾಗೆ ಬೈತಾನೆ, ಇದು ಹರಿದ್ವೇಷಗಳ ಲಕ್ಷಣ ಅಂತ ಹೇಳುತ್ತಾನೆ. ಕೆಲವರು ಇರ್ತಾರೆ ಸಾಮಾನ್ಯ ಏನೋ ಅಹಂಕಾರ ಪಟ್ಟು ಸ್ನಾನ ಇಲ್ಲ, ಪೂಜೆ ಇಲ್ಲ, ದೇವರಿಲ್ಲ, ಸತ್ಯ ಇಲ್ಲ, ಧರ್ಮ ಇಲ್ಲ ಅಂತ ಬದುಕ್ತಿರ್ತಾನೆ. ಇದ್ರೆ ಮನೆಯಲ್ಲಿ ಸ್ವಲ್ಪ ಕಷ್ಟ ಬರುತ್ತೆ, ಯಾವುದೋ ಸಡನ್ ಚೇಂಜ್ ಆಗಿಬಿಡ್ತಾನೆ. ಅವತ್ತಿನಿಂದ ಎಲ್ಲ ಬದಲಾವಣೆ ಹೊಂದಿಬಿಡ್ತಾನೆ. ಅವತ್ತಿರುವ ನಾಸ್ತಿಕನಂತಿದ್ದ ವ್ಯಕ್ತಿ ಒಳ್ಳೆ ಆಸ್ತಿಕ ಶಿರೋಮಣಿ ಆಗಿಬಿಡ್ತಾನೆ. ಅಂದ್ರೆ ಅವನಿಗೆ ಒಂದು ಎಚ್ಚರ ಸಾಕು, ಯಾವುದೋ ಒಂದು ಸಣ್ಣ ಪುಟ್ಟ ಅನರ್ಥವಾದರೂ ಸಾಕು, ಅವ್ನು ಬದಲಾಗಿಬಿಡ್ತಾನೆ. ಬುದ್ಧಿವಂತ ಹುಡುಗನಿಗೆ ಒಂದ್ಸಲ ಕ್ಲಾಸಿಂದ ಗೆಟ್ ಔಟ್ ಅಂದ್ರೂ ಸಾಕು, ಮತ್ತೆ ಎಂದು ಅಂತ ಕೆಲಸ ಮಾಡೋದಿಲ್ಲ. ಅವನು ದಡ್ಡಾದ್ರೆ ದಿವಸ ಅದನ್ನೇ ಮಾಡ್ತಿರ್ತಾನೆ, ನಾಳೆ ಅತ್ಯಕಾರ ಮಾಡೋದು ಬಂದಿರ್ತಾನೆ ಅಷ್ಟೇ. ಅಂದ್ರೆ ಇದೇ ನಮ್ಮ ಲೋಕದಲ್ಲೇ ಕಾಣ್ತಾ ವ್ಯತ್ಯಾಸವನ್ನ. ಯೋಗ್ಯರಿಗೆ ಎಂದೂ ಸಹ ತಪ್ಪು ಮಾಡಿದ ಮೇಲೆ ಅವರು ಮಾಡೋದಿಲ್ಲ, ಅಸ್ವಾತ್ ಮಾಡಿದ್ರೆ ಪಶ್ಚಾತ್ತಾಪ ಬರುತ್ತೆ. ಯಾರು ತಪ್ಪು ಮಾಡೋದಿಲ್ಲ ಅವರು ಯೋಗ್ಯರು. ಅದಕ್ಕಿಂತ ಹೆಚ್ಚಾಗಿ ತಪ್ಪು ಮಾಡಿದ ಮೇಲೆ ಯಾರು ದುಃಖ ಪಡೋದಿಲ್ಲ ಅವ್ರು ನಿಜವಾಗಲೂ ಅಯೋಗ್ಯರು ಅಂತ ಹೇಳಿದ್ದಾರೆ. ಬರೀ ತಪ್ಪು ಮಾಡಿದ್ರೆ ಅಯೋಗ್ಯ ಅಂತ ಕರಿಬೇಕಾಗಿಲ್ಲ. ಈಗ ಸಂಸಾರದಲ್ಲಿ ತಪ್ಪು ಮಾಡೇ ಮಾಡ್ತಾರೆ ಜೀವರು, ರುಜುಗಳನ್ನು ಬಿಟ್ಟು ಯಾರು ಕುರ್ಚಿ ಸೇರಲಿಕ್ಕೆ ಆಗೋದಿಲ್ಲ. ಆದರೆ ಅದರ ಬಗ್ಗೆ ಪಶ್ಚಾತ್ತಾಪ ಪಡದೆ ಹೋದರೆ, ಪರಿತಾಪ ಪಡದೆ ಹೋದರೆ ಆಗ ನಿಜವಾಗಲೂ ದುಷ್ಟ ಅಂತ ಕನ್ವಿನ್ಸ್ ಆಗತ್ತೆ ಅಂತ. ದುರ್ಯೋಧನ ದುಷ್ಟತನಕ್ಕೆ ಒಂದು ಪ್ರೂಫ್ ಇದು. ಅಂತ್ಯಕಾಲದ ರಾಜಾಬೇಡ ಅಲ್ಲಿವರೆಗೂ ತಪ್ಪು ಮಾಡಿದ್ದ, ಕೊನೆ ಕಾಲಕ್ಕೆ ನಾರಾಯಣ ಅಂದು ಉದ್ಧಾರ ಆಗಿಬಿಟ್ಟು. ಅದ್ ಮಾತು ಅರ್ಥ ಮಾಡಿಕೊಂಡ್ರೆ ಅದು ಅಂತ್ಯಕಾಲದಲ್ಲಿ ಬದಲಾವಣೆ ಹೊಂದಿದ, ಬದಲಾವಣೆ ಹೊಂದಲಿಲ್ಲ. ಅಂತ್ಯಕಾಲ ಅನ್ನೋದು ಜೀವನದ ಅತ್ಯಂತ ನಿರ್ಣಾಯಕವಾದಂತಹ ಕ್ಷಣ. ಆ ಕಾಲದಲ್ಲಿ ಏನ್ ಮಾಡ್ತಾನೆ ಆಗ ಅತ್ಯಂತ ಸಾರ್ಥಕ. ಸಾಮಾನ್ಯವಾಗಿ ಮನುಷ್ಯ ವಯಸ್ಸಾದ ಮೇಲೆ ಸ್ವಲ್ಪ ಅಧ್ಯಾತ್ಮ ಪ್ರವೃತ್ತಿ ಬರುತ್ತಂತೆ ಯೋಗ್ಯರಾದರೆ. ಉಳಿದವರಿಗೆ ಬರಬೇಕು ಅಂತೇನಿಲ್ಲ, ಯೋಗ್ಯರ ಸ್ವಲ್ಪ ಬರುತ್ತೆ. ರಿಟೈರ್ ಮಾತ್ರ ಏನೋ ದೇವರು ಪುಸ್ತಕ ಹಿಡ್ಕೊತಾನೆ, ಗುಡಿಗೆ ಅಂತ ಹೋಗ್ತಾನೆ, ಏನೋ ಒಂದು ಮಾಡ್ತಿರ್ತಾನೆ ಸ್ವಲ್ಪ ಪಾಪ. ಈಗ ಅಂತ್ಯಕಾಲ ಅನ್ನೋ ಎಚ್ಚರ ಬರುತ್ತೆ ಪರೀಕ್ಷೆ ಕಾಲದೊಳಗೆ. ಎಂತ ನಾಸ್ತಿಕನು ಸ್ವಲ್ಪ ಗುಡಿಗೆ ಹೋಗ್ತಾರಲ್ಲ ಆಟಾಯ್ತು, ಕಂಡು ಪ್ರಸಾದ ಕೊಟ್ಟರೆ ಭಯ ಅಯ್ಯೋದಿಲ್ಲ, ಸ್ವಲ್ಪ ತಲೆಗಾಲಕ್ಕೆ ಹೋಗ್ತಾರೆ. ಯಾಕೆ ಪರೀಕ್ಷೆ ಹತ್ರ ಇದೆ ಆ ಥರ. ಇಲ್ಲಿ ಪರೀಕ್ಷೆ ಹತ್ರ ಇದೆ, ಸಾವು ಹತ್ರ ಇದೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಂತ್ಯಕಾಲ ಬಂದಾಗ ಅನಿವಾರ್ಯವಾಗಿ ಆದುಕೊಂಡ ಮನುಷ್ಯ ಅಧ್ಯಾತ್ಮ ಪರನಾಗ್ತಾನೆ. ಆದರೆ ದುರ್ಯೋಧನ ಆಗಲೇ ಇಲ್ಲ, ತಡೆ ಮುಡ್ಕೊಂಡು ಬಿದ್ದಿದ್ದಾನೆ. ಮತ್ತೆ ಇಷ್ಟಾದರೂ ಎಚ್ಚರ ಇಲ್ಲ, ನನ್ನ ಸಮಾನ ಒಳ್ಳೆಯವನೇ ಇಲ್ಲ ಅಂತ ಕ್ಲೇಮ್ ಮಾಡಿದ. ಇಷ್ಟ ಯಜ್ಞೈಹಿ ಭುಕ್ತಾಶ್ಚ ಭೋಗಾಹ, ಎಷ್ಟು ಎಂಜಾಯ್ ಮಾಡಿದೆ, ಏನು ಯಜ್ಞ ಮಾಡಿದೆ, ಏನೇನು ಮಾಡಿದ್ದೇನೆ ನಾನೀಗ, ಎಷ್ಟು ಸುಖವಾಗಿ ಸಾಯ್ತಾ ಇದ್ದೇನೆ. ಮೃತ್ಯುಶ್ಚ ರಣಶಿರಸಿ ಅವಾಪ್ತಃ, ಯುದ್ಧರಂಗಗಳಲ್ಲಿ ನಾನು ಸಾವನ್ನು ಕಂಡಿದ್ದೇನೆ. ಇದೆಲ್ಲ ಮಾತನ್ನಾಡಿದಾಗ ಅದಕ್ಕೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಅಲ್ಲಿ ನಡೆದ ಪ್ರಸಂಗ ಪುಷ್ಪವೃಷ್ಟಿ ಒಂದು ಆಯಿತು. ಆ ಪುಷ್ಪವೃಷ್ಟಿಯ ಪ್ರಸಂಗ ಸಾಕಷ್ಟು ಗೊಂದಲ ಉಂಟು ಮಾಡಿದ್ರು ಧರ್ಮರಾಜನಿಗೆ, ಸಾಮಾನ್ಯರಿಗೆ. ಆದರೆ ಎಂಥದ್ದು ಪುಷ್ಪವೃಷ್ಟಿ ಅಲ್ಲ, ಅದು ಕೃಷ್ಣ ತಾನಾಗಿ ಹೇಳಿ ಮಾಡಿಸಿದಂಥ ಪುಷ್ಪವೃಷ್ಟಿ. ಇದರಿಂದ ಇನ್ನೊಂದು ವಿಷಯ ಗೊತ್ತಾಯಿತು, ದೇವ ಪರಮಾತ್ಮ ಅಯೋಗ್ಯರು ಸನ್ಮಾನಾದಿಗಳನ್ನು ಮನಸ್ತಾನೆ ಅಂತ ಅರ್ಥ. ಯಾಕೆ ಅದೇ ದಾರಿಯಲ್ಲಿ ಮುಂದುವರಿಲಿ ಅಂತ ಅರ್ಥ. ದುರ್ಯೋಧನೆಗಾದ ಸನ್ಮಾನ ಅಷ್ಟೇ ಇಲ್ಲ, ಎಷ್ಟು ದುಷ್ಟರಿಗೂ ಕೂಡ ಅವರೇ ವಿರೋಧ ಆಗ್ತಾರೆ. ದುಷ್ಟರಿಗೆ ಆದ್ಮೇಲೆ ಸರಿಯಾಗಿ ಕಳ್ತನ ಮಾಡ್ಕೊಂಡ್ರೆ ಮಲೆ ಆಗ್ಬಿಡ್ತಾನೆ ಅವನು. ಸರಿಯಾಗಿ ಕಳ್ತನ ಮಾಡ್ಕೋಬೋದು, ಪೊಲೀಸರು ಸಿಗ್ಲಿಲ್ಲ ಆಗ್ಬಿಟ್ಟು ಅದೇ ಅಚೀವ್ಮೆಂಟ್ ಇದ್ದಾಗಲಿರ್ತಾವ ಅವ್ರಿಗೆ. ಅವ್ರಿಗೆ ಅವ್ರ ಕಡೆ ಅವ್ರು ಹೊರಗೆ ತರ್ತಾರೆ ಅವನನ್ನ ಆ ತರ. ಆದ್ರೆ ಬರೀ ಸನ್ಮಾನ ದೊಡ್ಡದಲ್ಲ, ಯಾರು ಮಾಡ್ತಾರೆ ಭಾರಿ ದೊಡ್ಡದು. ಯಾರು ಮಾಡ್ತಾರೆ, ಕೃಷ್ಣ ಮಾಡಿಸ್ತಾನೆ, ಆದ್ರೆ ಬುದ್ಧಿ ಕೆಲಸಕ್ಕೆ ಮಾಡಿಸ್ತಾನೆ ಹೊರತು ಒಳ್ಳೆಯದಕ್ಕೆ ಮಾಡಿಸಲಿಲ್ಲ. ಆಗ ದುರ್ಯೋಧನ ಭಾರಿ ಖುಷಿ ಪಡ್ತಿದ್ರೆ, ಧರ್ಮರಾಜ ಸಂಕಟ ಪಟ್ಟಿದ್ರೆ ಆ ಸಮಯದಲ್ಲಿ ಕೃಷ್ಣ ಹೇಳ್ತಾನೆ, ಇಂಥ ಏನು ಕೆಲಸವಾದರೂ ಉಪಯೋಗ ಇಲ್ಲ ಅಂತ ಹೇಳ್ಬಿಡ್ತಾನೆ. ಸಂಭಾವಯತ ಆತ್ಮಾನಂ ವಾಸುದೇವಂ ವಿನಿಂದತಃ ತತ್ಪರಾಂಶ್ಚ. ಯಾರೋ ತನ್ನನ್ನು ಭಾರಿ ದೊಡ್ಡವನು ತಿಳ್ಕೊಳ್ತಾನೆ, ವಾಸುದೇವಂ ವಿನಿಂದತಃ ಕೃಷ್ಣರನ್ನ ಬೈತಾನೆ, ತತ್ಪರಾಂಶ್ಚ ವಿಷ್ಣು ಭಕ್ತರನ್ನು ದ್ವೇಷ ಮಾಡ್ತಾನೆ. ಅವನಿಗೆ ಒಳ್ಳೇದು ಹೇಗಾಗುತ್ತೆ ಅಂತ ಕೃಷ್ಣ ಕೇಳ್ತಾನೆ. ಅರ್ಥ ಮಾಡಿಕೊಂಡು ಎರಡು ಅರ್ಥ ಇದೆ. ಒಂದರ್ಥ, ಯಾರು ತಾನೇ ದೇವರು ಅಂತ ಭಾವಿಸ್ತಾನೆ, ದೇವರನ್ನೇ ಬೈತಾನೆ, ದೇವರ ಭಕ್ತರನ್ನ ನಿಂದಿಸ್ತಾನೆ, ಅವನಿಗೆ ಎಂದೂ ಸಹ ಏನೇ ಮಾಡಿದ್ರೂ ಸದ್ಗತಿ ಆಗೋದಿಲ್ಲ, ಪುಷ್ಪಗಳ ರಾಶಿ ಕಂಡಿನ ಸುರಿತಾ ಇದ್ರೂ ಆಗೋದಿಲ್ಲ ಅಂತ ಹೇಳಿಬಿಟ್ರು. ಅದಕ್ಕೆ ವಿರುದ್ಧವಾಗಿ ಯಾವನು ತನ್ನನ್ನ ದಾಸೋಹಮ್ಮತ್ತ ಒಪ್ಪಿಸ್ಕೋತಾನೆ, ದೇವರನ್ನ ಸರ್ವೋತ್ತಮ ಅಂತ ಹೇಳಿ ಆರಾಧನೆ ಮಾಡ್ತಾನೆ, ವಿಷ್ಣು ಭಕ್ತರನ್ನು ಗೌರವಿಸ್ತಾನೆ, ಅವನು ಎಷ್ಟು ಕೆಟ್ಟದಾದರೂ ಕೆಟ್ಟದಾಗದೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಮೇಲ್ನೋಟಕ್ಕೆ ಎಷ್ಟು ಕೆಟ್ಟದಾದರೂ ಕೂಡ ನಿಜವಾಗಿ ಕೆಟ್ಟದಾಗದೇ ಇಲ್ಲ ಅವನು. ಅವನಿಗೆ ಎಷ್ಟು ಒಳ್ಳೆಯದಾದರೂ ಕೂಡ ನಿಜವಾಗಿ ಒಳ್ಳೆಯದಾಗದೇ ಇಲ್ಲ. ಅಲ್ಲಿ ಅರ್ಥ ಇರೋದಕ್ಕೆ ಈ ಬಾಹ್ಯ ಶಕಲಗಳು ಇಂಪಾರ್ಟೆಂಟ್ ಅಲ್ಲ, ಅವನ ಜೀವನದ ಕ್ರಮ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಅವನ ಜೀವನದ ಕ್ರಮ ಬಹಳ ಮುಖ್ಯವಾದದ್ದು. ಅವನ ಜೀವನದ ಕ್ರಮ ಸರಿಯಾಗಿತ್ತು ಅಂದ್ರೆ ಎಂಥ ಅಪಶಕರಗಳು ಅವನಿಗೆ ಸುಶಕರಗಳಾಗ್ತಾ ಇವೆ, ಇಲ್ಲದೆ ಹೋದರೆ ಎಂಥ ಸುಶಕರಗಳು ಅವರ ಪಾಡಿಗೆ ದುಶ್ಶಕರಗಳೇ ಹೊರತು ಬೇರೆ ಅಲ್ಲ ಅನ್ನೋದು ಅದರ ಸಿದ್ಧಾಂತ. ಮತ್ತೆ ಹೇಳ್ತಾರೆ, ಎಂಥವನು ಇವನು, ದೊಡ್ಡವರ ಉದ್ಧಾರಾಂ ಶಾಸನಾತಿಗ, ದೊಡ್ಡವರ ಮಾತನ್ನ ಮೀರ್ತಾನೆ, ಅತ್ಯಂತ ಶಠನಾದವನು ಇವನು, ಎಂದೆಂದೂ ಸದ್ಗತಿ ಆಗೋದಿಲ್ಲ. ಇಂಥವರು ಸದ್ಗತಿ ಆಗೋದಾದರೆ ಧ್ವಾಂತಂ ಸೂರ್ಯವತ್ಸಾತ್ ಪ್ರಕಾಶಕ, ಕತ್ತಲೆ ಫಳಫಳ ಹೊಳೆಯುತ್ತೆ ಅಂತ ಹೇಳಬೇಕಾಗತ್ತೆ ಹೊರತು ಅದಕ್ಕೇನು ಅರ್ಥ ಇಲ್ಲ ಅಂತ ಕೃಷ್ಣ ಹೇಳಿದ. ಅಲ್ಲಿಗೆ ದುರ್ಯೋಧನನ ಫಲಶ್ರುತಿಯನ್ನ ಕೃಷ್ಣ ಮಾಡದಂತೆ ಆಯ್ತಲ್ಲಿ, ಏನು ಗತಿ ಆಗತ್ತೆ ಅಂತ ಹೇಳಿದಾಗಾಯ್ತಲ್ಲ, ಅದಾಯ್ತು. ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾನೆ ಭಗವಂತ, ನೀ ಹೇಳ್ಕೊಂಡೆಯಲ್ಲ ನಾನು ಹಾಗೆ ಹೀಗೆ ಏನೋ ಮಾಡಿದೆ ಅಲ್ಲ ಹೇಳಿದೆ, ಅದೆಲ್ಲ ಇಲ್ಲ. ಮೋಹಂತ ವಾಕ್ಯಲಂ ಶಾಪ್ ಅಂತ ಕೃಷ್ಣ ಹೇಳ್ತಾನೆ, ನೀನು ಮಾಡಿದ್ದೆಲ್ಲ ವ್ಯರ್ಥವಾಗಲಿ ಅಂತ ಕೃಷ್ಣ ಹೇಳಿಬಿಡ್ತಾನೆ. ಮೂಲತಲ ಕಥೆಗೆ ನೀನು ಮಾಡಿದ್ದೆಲ್ಲ ವ್ಯರ್ಥವಾಗಲಿ, ಅದನ್ನು ಗೀತೆಯಲ್ಲಿ ಹೇಳ್ತಾನೆ. ಮೋಘಾಶ ಮೋಘ ಕರ್ಮಾಣಃ ಮೋಘಜ್ಞಾನ ವಿಚೇತಸ. ರುದ್ರೋಧನ ಪರ್ಟಿಕ್ಯುಲರ್ ಹೇಳಿದ, ಜನರಲ್ ಆಗಿ ಅಯೋಗ್ಯರು ಹೇಳ್ತಾನೆ, ಅಯೋಗ್ಯರಾದವನು ಯೋಮ ಅವನ ಯಜ್ಞ ಯಾಗ ಎಷ್ಟೇ ಮಾಡ್ಕೊಂಡು ಹೋಗಲಿ ಎಲ್ಲ ವ್ಯರ್ಥವಾಗುತ್ತೆ ಹೊರತು ಸಾರ್ಥಕವಾಗೋದಿಲ್ಲ. ಮೋಘಾಶಾಹ ಮೋಘ ಕರ್ಮಾಣಃ ಮೋಘ ಜ್ಞಾನಃ ವಿಚೇತಸಃ. ಇದು ಭಗವದ್ಗೀತೆಯಲ್ಲಿ ಬಂದಂತಹ ದುಷ್ಟರ ಜೀವನದ ಫಲಶ್ರುತಿ ಹೇಗಿರುತ್ತೆ ಬದುಕ ಸಾಕ್ಷಿ ಅದು ಇಲ್ಲಿ ಘೋಷಣೆ ಮಾಡ್ತಾ ಇದ್ದಾನೆ. ಆಮೇಲೆ ಧೃತರಾಷ್ಟ್ರಾದಿಗಳನ್ನು ಸಮಾಧಾನ ಪಡಿಸಬೇಕು ಅಂತ ಹೇಳಿ ಯೋಚಿಸುವುದನ್ನು ಕಳಿಸಿಕೊಡ್ತಾರೆ. ಆಮೇಲೆ ಕೃಷ್ಣ ತಾನೇ ಹೋಗ್ತಾರೆ, ವಿಚಿತ್ರರಿಗೆ ಸಮಾಧಾನವನ್ನು ಮಾಡ್ತಾನೆ. ಕೃಷ್ಣ ಅರ್ಜುನಿಗೆ ಸಮಾಧಾನ ಮಾಡಿದ, ಅರ್ಜುನ ಇವನ್ನೆಲ್ಲ ಕೊಲ್ಲಬೇಕಲ್ಲ ಅಂತ ಅರ್ಥ. ಕೃಷ್ಣ ಸಮಾಧಾನ ಮಾಡಿದ, ಗತಾಸೂರ ಗತಾಸುಮಿಶ್ಚ ನಾನು ಶೋಚಂತಿ ಪಂಡಿತಾಹ, ತಿಳಿದವರು ಹಾಗೆಲ್ಲ ಅಳೋದಿಲ್ಲ ಅಂತ ಹೇಳಿ ಸಮಾಧಾನ ಮಾಡಿದ. ಇಲ್ಲಿ ಋತರಾಷ್ಟ್ರ ಗಾಂಧಾರ ಹೇಳ್ತಾ ಇದ್ರೆ ಅಂಥವರು ಸಾಯುತ್ತಾರಲ್ಲ ಅಂತ ಅರ್ಜುನ ಅತ್ರೆ ಸತ್ರಲ್ಲ ಅಂತ ಇವರು ಹೇಳ್ತಾರೆ. ಅವರು ಸಾವಿಗೆ ಯಾಕಳಬೇಕು, ಅವರು ಸತ್ರ ಖುಷಿ ಪಡಬೇಕೆ ಹೊರತು ಬೇರೆ ಅಲ್ಲ. ಪ್ರಹ್ಲಾದ ರಾಜ ಇದೇ ಮಾತನ್ನ ಭಾಗವತ ಪುರಾಣದಲ್ಲಿ ಹೇಳೋದು, ಮೂದೇತ ಸಾಧುರತಿ ವೃಶ್ಚಿಕ ಸರ್ಪ ಹತ್ಯ. ಈ ಹಾಗುಚೋಳಗಳನ್ನ ಕೊಂದ ವಾಸನೆ ಕೇಳಿದರೆ ತಾನು ಕೊಲ್ಲಕ್ಕೆ ಹೋಗಬಾರದು, ಯಾರಾದ್ರೂ ಕೊಂದರೆ ದುಷ್ಟ ಜಂತುಗಳ ನಾಶವಾಯಿತು ಅಂತ ಸಂತೋಷ ಪಡಬೇಕೆ ಹೊರತು ಅದು ದುಃಖ ಪಡಬಾರದು. ದುಷ್ಟನ್ನು ಕೊಂದುಬಿಟ್ಟು ಅಯ್ಯೋ ದುಷ್ಟ ವೀರಪ್ಪನ ಕೊಂದಾಕಿಬಿಟ್ರಲ್ಲ ದುಃಖ ಪಟ್ಟುಬಿಟ್ರೆ ಇವನು ಅವ್ರ ಕಡೆ ಏನಂತಾಗ್ತಾನೆ, ಅವ್ರ ಪ್ರಯೋಜನಕ್ಕೆ ಬರೋದಿಲ್ಲ. ದುಷ್ಟರ ಸಾವಿಗೆ ಸಂತೋಷ ಪಡಬೇಕು ಅಂತ ಹೇಳ್ತಾರೆ. ಯಾಕೆ ಲೋಕ ಕಲ್ಯಾಣವಾಯಿತು, ನಿನ್ನ ಮಕ್ಕಳು ಸತ್ರ ಅಂತ ಯೋಚನೆ ಮಾಡಬೇಡ, ಲೋಕ ಕಲ್ಯಾಣವಾಯಿತು ಅಂತ ಆನಂದ ಪಡು ಅಂತ ಹೇಳ್ತಾರೆ. ಋತರಾಷ್ಟ್ರ ಗಾಂಧಾರಿಯರಿಗೆ ಸ್ವಲ್ಪ ದುಃಖ ಕಡಿಮೆ ಆಯ್ತಂತೆ. ಕೃಷ್ಣ ಮಾತಾಡ್ತಾ ಮಾತಾಡ್ತಾ, ಋತರಾಷ್ಟ್ರ ನಾನು ಬರ್ತೇನೆ ಅರ್ಜೆಂಟ್ ಹೋಗಬೇಕು ತೊಡ್ಬಿಟ್ಟಂತೆ. ದೇವ್ರಿಗೇನು ಅರ್ಜೆಂಟು ತೋರಿಸ್ತಾನೆ ಅಷ್ಟೇ, ದೇವರು ಅವ್ರು ಮಾಡಿದ್ರೆ ಏನು ಕೆಲಸ ಆಗುತ್ತೆ ಅಂತ ಅರ್ಜೆಂಟ್ ಮಾಡಬೇಕು ಪರಮಾತ್ಮ. ಈ ಮಧ್ಯೆ ಇನ್ನು ಎಷ್ಟೋದ ಹೇಳಿದ್ದೇನೆ, ಪ್ಯಾಸೆಂಜರ್ಸ್ ಅರ್ಜೆಂಟ್ ಮಾಡಬಹುದು, ಬಸ್ ಹೋಗುತ್ತೆ ಬಸ್ ಹೋಗುತ್ತೆ ಅಂತೇಳಿ. ಡ್ರೈವರ್ ಏನು ಅರ್ಜೆಂಟ್, ಅವ್ನು ಬಿಟ್ಟರೆ ಕಾರ ಹೋಗೋದು ಬಸ್. ಡ್ರೈವರ್ ಏನು ಅರ್ಜೆಂಟ್ ಮಾಡ್ಕೊಳ್ಳೋ ಕಾರಣ ಇಲ್ಲ, ಹುಡುಗರಿಗಷ್ಟೇ ಟೆನ್ಷನ್ ಇರಬೇಕಷ್ಟೆ. ದೇವರು ಸೂತ್ರಧಾರ, ಮೈ ಸರ್ವವಿಧಂ ಪ್ರೋತಂ ಸೂತ್ರೇ ಮಣಿಗಣಾಯುವ. ದೇವರಿಗೆ ಅವಸರ ಇದೆ ಏನು ಇಲ್ಲ, ತೋರಿಸ್ತಾನೆ. ಏನ್ ತೋರಿಸ್ತಾನೆ ಅಂದ್ರೆ ದ್ರೋಣೇರ್ ಭಾವಂ ಅಬುಧ್ಯತಾ. ಕೃಷ್ಣ ಅಲ್ಲಿಂದ ತಿಳ್ಕೊಂಡಂತೆ ಸರ್ವೋತ್ತಮ, ಅಶ್ವತ್ಥಾವರ ಮನಸ್ಸು ಕೆಟ್ಟಿದೆ, ಅವರು ಏನೋ ಮಾಡಕ್ ಭಾರಿ ಕೆಟ್ಟ ಮಾಡಕ್ ಹೊರಟಿದ್ದಾರೆ ಅಂತ ಕೃಷ್ಣ ಅಲ್ಲಿಂದ ಹೊರಟುಬಿಟ್ಟನಂತೆ. ಹೇಳ್ತಾನೆ ಕೃಷ್ಣ, ಋತರಾಷ್ಟ್ರ ಹೋಗಬೇಕಾಗಿದೆ ನಾನೀಗ, ಅಶ್ವತ್ಥಾವರು ಭಾರಿ ಕೆಡಕ್ ಮಾಡಕ್ ಹೊರಟಿದ್ದಾರೆ, ಅದು ಸರಿ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಕೃಷ್ಣ ಹೊರಟುಬಿಟ್ಟನಂತೆ. ಆದ್ರೆ ಋತರಾಷ್ಟ್ರ ಗಾಂಧಾರಿ ಅಂತ ಕೃಷ್ಣ ಬೇಗ ಹೋಗು, ಪಾಂಡವರು ಒಳ್ಳೇದಾಗಲಿ, ಸ್ವಲ್ಪ ಚೇಂಜ್ ಆಗಿದೆ ಋತರಾಷ್ಟ್ರ ಗಾಂಧಾರಿ, ಅವ್ರು ಕೆಟ್ಟದಾಗಲಿ ಒಳ್ಳೇದಾಗಲಿ ಕೃಷ್ಣ ಬೇಗ ಹೋಗು ಅಂತ ಕಳಿಸಿದ ತಕ್ಷಣ ಕೃಷ್ಣ ಹೊರಟನಂತೆ. ಪಾಂಡವರ ಹತ್ರ ಬರ್ತಾರೆ ನೋಡಿ, ಪಾಂಡವರು ಅಲ್ಲೇ ಇದ್ದಾರೆ, ಕೃಷ್ಣ ಅಲ್ಲಿ ಬಂದು ಮತ್ತೆ ವಾಪಸ್ ಹೋಗ್ತಾರೆ. ಇವತ್ತಿನ ಲೆಕ್ಕದೊಳಗೂ ಕೂಡ ಕುರುಕ್ಷೇತ್ರ ಅಲ್ಲಿಂದ ಸುಮಾರು 60-70 ಮೈಲು ದೂರ, ಹಸ್ತಿರಾಪುರಕ್ಕೂ ಕುರುಕ್ಷೇತ್ರಕ್ಕೂ 60-70 ಮೈಲು ದೂರ ಆಗುತ್ತೆ. ಕೃಷ್ಣ ಅಲ್ಲಿ ಹೋಗಿ ಸಾವಿರ ಮತ್ತೆ ವಾಪಸ್ ಹೋಗ್ಬಿಡ್ತಾನೆ ಇಮಿಡಿಯೇಟ್ ಆಗಿ. ಪಾಂಡವರು ಅಲ್ಲೇ ಇದ್ದಾರೆ. ನೀವು ಅರ್ಥ ಮಾಡಿಕೊಂಡ್ರೆ ಕೃಷ್ಣನ ವೇಗ ಮೊದಲಾದವುಗಳನ್ನು ಯಾರು ಊಹೆ ಮಾಡೋಕ್ಕಾಗೋದಿಲ್ಲ. ತದ್ಧಾವತ ಅನ್ಯಾನ್ ಅತ್ತೇತಿ ತಿಷ್ಠತೆ, ಈಶಾವಾಸ್ಯ ಉಪನಿಷತ್ ಹೇಳುತ್ತೆ. ಪರಮಾತ್ಮ ಕೂತಲ್ಲೇ ಎಲ್ಲ ಕೆಲಸ ಮಾಡಿಬಿಡ್ತಾನೆ, ಓಡೋರನ್ನು ಮೀರಿಸಿ ನಿಂತುಬಿಟ್ಟಿರ್ತಾನೆ. ಇದು ಅವನ ವಿಚಿತ್ರವಾದಂತಹ ಮಹಿಮೆ, ಅಚಿಂತ್ಯ ಅದ್ಭುತ ಶಕ್ತಿ ಸಂಪನ್ನ ಅಂತ ಕರೀತಾರೆ. ಆಗೇನಾಗಿದೆ, ಅವರೆಲ್ಲ ಬಂದ್ರು, ಶಿಬಿರಕ್ಕೆ ಹೋಗೋಣ ಕೃಷ್ಣ ಅಂದ್ರು. ಕೃಷ್ಣ ಹೋಗೋಣ ನಡೀರಿ ಅಂತ ಹೇಳಿದ. ಅಷ್ಟೊತ್ತಿ ಸಾಯಂಕಾಲ ಆಗಿಬಿಟ್ಟಿದೆ ಆಗ್ಲೇನೆ. ಪಾಂಡವರೇ, ಇವತ್ತು ನಾವು ನಮ್ಮ ಶಿಬಿರಕ್ಕೆ ಹೋಗೋದು ಬೇಡ, ಕೌರವರು ಶಿಬಿರಕ್ಕೆ ಹೋಗೋಣ ಅಂತ ಹೇಳಿ ಅಂತ ಕೃಷ್ಣ. ಕೌರವರು ಶಿಬಿರಕ್ಕೆ ಹೋಗಿ ನೀನು ಹೋಗೋದು ಬೇಡ, ಒಂದು ಯುದ್ಧ ಮುಗಿದೋಗಿದೆಯಲ್ಲ, ಶತ್ರು ಪಾಳ್ಯ ಅದು ವಶ ಮಾಡ್ಕೊಂಡಾಗತ್ತೆ, ಆ ಕಡೆ ಹೋಗೋಣ ಅಂತ ಹೇಳಿದ್ರಂತೆ. ಪಾಂಡವರು ಒಂದೇ ಉತ್ತರ, ನೀನು ಹೇಗೆ ಹೇಳಿದ್ರೆ ಹಾಗೆ ಮಾಡ್ತೇವೆ ಅಷ್ಟೇ, ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಅಷ್ಟೇ, ತಮ್ಮ ಡಿಸಿಷನ್ ಅಂತ ಇಲ್ಲ. ಹೀಗೆ ದೇವರು ಸರ್ವೋತ್ತಮ, ಅವನು ಹೇಳಿದ ಕೇಳಿದ್ರೆ ಕೆಲಸ ಆಗುತ್ತೆ, ಇಲ್ಲದವ್ರೆ ಕೆಲಸ ಆಗೋದಿಲ್ಲ. ಹೇಳ್ತಾನೆ, ಅಹಂಕಾರ ವಿಮೂಢಾತ್ಮ ಕರ್ತಾಹಿತಿ ಮನ್ಯತೆ, ಯಾವನಿಗೆ ತಿಳುವಳಿಕೆ ಇಲ್ಲ ಅಂತವನು ನಾನು ಮಾಡ್ತೇನೆ ಅಂತ ಅಹಂಕಾರ ಪಡ್ತಾನೆ. ನಾನೇ ಆದವನು, ನಹಂಕರ್ತ ಹರಿಕರ್ತ, ದೇವರು ಮಾಡಿಸ್ತಾನೆ ಅಂತ ತಿಳ್ಕೊತಾನೆ. ಅದಕ್ಕೆ ಆಯ್ತು ಅಂತ ಹೊರಟುಬಿಟ್ರಂತೆ ಕೃಷ್ಣ. ಎಲ್ಲರೂ ಕರ್ಕೊಂಡು ಹೋಗ್ಲಿಲ್ಲ, ಬರೀ ಐಜ್ಯವನ್ನು ಪಾಂಡವರು ಒಂದೇ ಪ್ಲಸ್ ಸಾತ್ಯಕಿ, ತಾನಂತೂ ಸರಿಯೇ ಸರಿ, ಅಲ್ಲಿ ಎಲ್ಲ ಹೊರಟುಬಿಟ್ರಂತೆ. ಆ ಕಡೆಗೆ ಈ ಕಡೆ ಹೋಗ್ತಾನೆ ಇಲ್ಲ, ಎಲ್ಲ ಆ ಕಡೆ ಹೊರಟು, ಉಳಿದವರು ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಅಲ್ಲೇ ಬಿಡ್ತಾ ಇದ್ದಾರೆ. ಇಷ್ಟು ಜನ ಮಾತ್ರ ಹೋಗಿದ್ದಲ್ಲಿ ಶಿಬಿರದಲ್ಲಿ ಅಲ್ಲಿ ಉಳ್ಕೊತಾ ಇದ್ದಾರೆ. ಈ ಕಡೆಗೆ ಏನಾಗಿದೆ, ಶಿಬಿರದ ಬಂದು ಇಳಿತಾ ಇದ್ದಾರೆ, ಶಿಬಿರದ ಇಳಿತಾ ಇದ್ದಾರೆ. ಆಗ ಒಂದು ವಿಚಿತ್ರವಾದ ಸನ್ನಿವೇಶ. ಕೃಷ್ಣ ಹೇಳ್ತಾನೆ, ಅರ್ಜುನ ನೀನು ಇಳಿ ಅಂತ ಹೇಳಿದ್ನಿ, ರಥದಿಂದ ಇಳಿ ಅಂತ ಹೇಳಿದ್ ಅರ್ಜುನಿಗೆ ಆಶ್ಚರ್ಯವಾಯ್ತಂತ ಕೃಷ್ಣ. ಅದ್ಯಾಕೆ, ಪ್ರತಿನಿತ್ಯದಲ್ಲೂ ಕೂಡ ಕೃಷ್ಣ ಮೊದಲಿಡಿದು ಅರ್ಜುನಿಗೆ ಕೈ ಕೊಟ್ಟಾರೆ, ಕೆಳಗಿಳಿಸುತ್ತದೆ ಡ್ರೈವರ್ ಬಾಲತೆ ಕೆಳಗಿಳಿಸ್ತಾರಲ್ಲ ಆ ಟೈಪ್. ಆದ್ರೆ ಕೃಷ್ಣ ಎಂಥವ್ರು, ಪಾಂಡವ ಹೂವ ತರುವರ ಮನೆಗೆ ಹುಲ್ಲ ತರುವ, ಅವ್ವಲ ಕುಮಿ ರಮಣ ಇವಗಿಲ್ಲ ಗರುವ, ಎಂಥ ಕೃಷ್ಣ, ಸಾಮಾನ್ಯ ಡ್ರೈವರ್ಗಳೇ ಮಾಡವಿಲ್ಲ ಅಂತ ಹೊತ್ತಿನೊಳಗೆ ನಿರ್ವಾಹಿಲ ಸಂಬಳಕಾಯಿ ಮಾಡ್ತಾರಷ್ಟೇನೆ. ಕೃಷ್ಣ ಯಾವ ಸಂಬಳ ತಗೋಬೇಕಾಗಿದೆ ಈ ಮಧ್ಯೆ, ಕೃಷ್ಣ ಕೈ ಕೊಟ್ಟಿರಿಸ್ತಾ ಇದ್ದಂತೆ ಕೆಳಗೆ. ನಾವು ದೇವರನ್ನು ಕೇಳಬೇಕು, ಕರಾವಲಂಬನಂ ದೇಹಿ ಶ್ರೀಕೃಷ್ಣ ಕಮಲೇಕ್ಷಣ ಭವ ಪಂಕಾರಣವೇ ಘೋರೆ ಮಜ್ಜತೋ ಮಮ ಶಾಶ್ವತ. ಕೃಷ್ಣ ಕರಾವಲಂಬನವನ್ನು ಕೊಟ್ಟು ನಮ್ಮನ್ನು ಮೇಲಕ್ಕೆತ್ತು ಅಂತ ನಾವು ಕೇಳಬೇಕು. ಕೃಷ್ಣ ತಾನು ತಿಳಿಸ್ಕೊತಾ ಇದ್ದಂತೆ ಹೇಳಿಬಿಟ್ಟು. ಇವತ್ತ್ಯಾಕೆ ಕೃಷ್ಣ ಅಂತ ಕೇಳ್ತಾನೆ ಅರ್ಜುನ. ಇವತ್ತ್ಯಾಕೆ ಹೀಗೆ, ಇವತ್ತ್ಯಾತಕ್ಕೆ ಬದಲು ನಾನು ಇಳಿಬೇಕು, ನೀನ್ಯಾಕೆ ಆಮೇಲೆ ಇಳಿತಿ ಅಂತ ಕೇಳಿದ್ರೆ, ನೀನು ಇಳಿ ಆಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಾನೆ ಕೃಷ್ಣ. ನೀನು ಇಳಿ ಆಮೇಲೆ ಗೊತ್ತಾಗುತ್ತೆ. ಆಯ್ತು ಅರ್ಜುನ ಇಳಿದ, ಅರ್ಜುನ ಇಳಿದ ಆ ಕಡೆ ಹೊರಟ. ಕೃಷ್ಣ ತಾನು ಆಗ ಕುದುರೆಗಳ ಹಗ್ಗವನ್ನು ಬಿಸಾಕಿದ್ರೆ, ಅವತ್ತು ದಿವಸ ಇಳ್ಕೊಂಡು ಕಟ್ಟುತ್ತಿದ್ದ, ಅವತ್ತು ಕಟ್ಟಲಿಲ್ಲ, ಈ ಹಗ್ಗಗಳನ್ನು ಬಿಟ್ಟು ತಾನು ಕೆಳಗಿಳಿದನಂತೆ. ಕೃಷ್ಣ ಮೆಲ್ಲಗಿಳಿಬೇಕ, ಹುಡುಗ ತಗ್ಗಂತ ಅರ್ಥ, ವಯಸ್ಸವರೆಲ್ಲ ಹಿಡ್ಕೊಂಡು ಇಳಿತಾರೆ, ಹಿಡಿಯಲಿಕ್ಕಾಗೋದಿಲ್ಲ, ಹಿಡ್ಕೊಂಡು ಇಳಿತಾರೆ. ಅರಿಗೆ ಕೈ ಕೊಡಬೇಕು ಜೊತೆಗೆ. ಈ ಮಧ್ಯೆ ಕೃಷ್ಣ ಅಲ್ಲಿಂದ ಹಾರಿದಂತೆ ಕೆಳಗಡೆಗೆ. ಈ ಮಾತು ಇಂಪಾರ್ಟೆಂಟ್, ಯಾತಕ್ಕೆ ಗೊತ್ತಾ, ಕೃಷ್ಣನ ವಯಸ್ಸಾಗ 71 ವರ್ಷ, ಕೃಷ್ಣನಿಗೆ 71 ವರ್ಷ ನಡೀತಾ ಇದೆ. ಹುಡುಗರು ಹಾರಿದ್ರೆ ಕೃಷ್ಣ ಏನು ಗೋಪಾಲಕೃಷ್ಣನಲ್ಲ ಈಗ, ಈಗ ಪಾಂಡವರ ಸಾರಥಿಯಾದ ಕೃಷ್ಣ. ಆದ್ರೆ ಕೃಷ್ಣನಿಗೆ ವಯಸ್ಸಿನ ಭೇದನೇ ಇಲ್ಲ, ಕೃಷ್ಣನಿಗೆ ಯಾವ ವಯಸ್ಸಾಗಬೇಕು ಈ ಮಧ್ಯೆ. ಎಲ್ಲ ಕಾಲ ಬಂಗಾರ ನೋಡಿ, ಇವತ್ತು ಸ್ಟೀಲ್ ಪಾತ್ರೆ ಹಳೆಯದು ಯಾರೋ ಕೊಳ್ಳೋಕೆ ಮಾಡ್ತೀವಿ ಅಂತ ಕೇಳಿ ನಮಗೇನು ಗತಿ ಇಲ್ಲ ಅಂತ ತಿಳ್ಕೊತಾರೆ, ಗತಿ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರ ಅಂತ ಹೇಳ್ತಾರೆ. ಅದು ಬಿಸಾಕ್ಬೇಕಷ್ಟೇ, ಹಳೆ ಶಿಲ್ಪಾದ್ರೆ ಬಿಸಾಕ್ಬೇಕು, ಯಾರು ಕೊಂಡ್ಕೊಳ್ಳೋದು ಸಿಗಲ್ಲ, ತೂಕ ಹಾಕಿ ಅವರ ತಗೊಂಡೋಗ್ತಾನೆ ಅಷ್ಟೇನೆ. ಆದ್ರೆ ಬಂಗಾರ ಹಳೆದಾಗಿ ಬಿಟ್ರೆ ತಾತದ ಕಾಲದ ಬಂಗಾರ ಅಂದ್ರೆ ಮೊದಲು ಕೊಡಿ ಬಹಳ ಪ್ಯೂರ್ ಇರುತ್ತೆ ಅಂತ ಹೇಳ್ತಾನೆ. ಹಂಗಾರ ಎಷ್ಟು ಬಂಗಾರ ಎಷ್ಟು ಹಳೆಯದಾದ್ರೂ ಕೂಡ ಚಿನ್ನ ಚಿನ್ನನೆ, ಈ ಸ್ಟೀಲ್ ಎಷ್ಟು ಹೊಸ್ತಾದರೂ ಸ್ಟೀಲ್ ಸ್ಟೀಲೇ. ಇವತ್ತು ಪರಮಾತ್ಮನಿಗೆ ಎಲ್ಲಿ ಬಂಗಾರ ಲೋಹನ ಮೆದರಿ ಕಾಣ್ತಾ ಇದೆ ಅದಕ್ಕೆ ಇವತ್ತು ಹಳೆಯದಾದ್ರೆ ಆಂಟಿಕ್ ವ್ಯಾಲ್ಯೂ ಬರೆಯ ಜೊತೆಗೆ ಹಳೆಯದು ಪ್ಲಸ್ ಆಂಟಿಕ್ ವಿಗ್ರಹ ಮಾಡಿಬಿಟ್ಟಿರ್ತಾರೆ, ಇನ್ನೂ ಜೋರ ಅವರ ವೈಭವ. ಇವತ್ತು ದೇವರ ವಿಗ್ರಹಕ್ಕೆ ಇಷ್ಟು ವಿಗ್ರಹ ಚೋರರು ಇರ್ತಾರೆ ಅಂದ ಮೇಲೆ ಇವತ್ತು ದೇವರ ಭವಿಷ್ಯ ವಿಗ್ರಹ ಕರೆಯೋದಿಲ್ಲ, ದೇವ್ರ ವಿಗ್ರಹ ಕರೀತಾರೆ. ಇದರ ದೇವ್ರ ವಿಗ್ರಹ ಕರೀತಾರೆ ಅಂದ್ರೆ ದೇವರಿಗೆ ಕಳ್ಳರಿಗೂ ಗೊತ್ತು ದೇವ್ರ ಬೆಲೆ ಎಷ್ಟು ಅಂತ, ನಮ್ ಜನ ಗೊತ್ತಿಲ್ಲ ಅಷ್ಟೇ. ಕಳ್ಳರು ಕರೀತಾರೆ, ಮಾಡ್ತಾರೆ ಪುಣ್ಯಾತ್ಮ. ಇವನ್ ಮಾರಾಟ ಮಾಡ್ತಾರೆ, ಕಳ್ಳರು ಕರೀತಾರೆ ಅಂದ್ರೆ ಈ ಕಳ್ಳರಿಗಾದ್ರೆ ದೇವ್ರ ಬೆಲೆ ಗೊತ್ತಿದೆ, ಅಷ್ಟು ಮೆಟೀರಿಯಲ್ ವ್ಯಾಲ್ಯೂ ಗೊತ್ತಿದೆ ದೇವರದು, ಇವನ್ಗೆ ಎರಡೂ ಗೊತ್ತಿಲ್ಲ. ಅಂತೂ ಕೃಷ್ಣ ಆ ವಯಸ್ಸಿನಲ್ಲಿ ತನಗೆ ವಯಸ್ಸಿನ ಭೇದ ಇಲ್ಲ ಅಂತ ತೋರಿಸಕ್ಕೋಸ್ಕರ ಕಣ್ಣಂತ ಹಾರಿದನಂತೆ. ಆ ಕ್ಷಣಕ್ಕೆ ಮೇಲೆ ಹನುಮಂತ ಕೂತಿರ್ತಾರ ಧ್ವಜದೊಳಗೆ, ಹನುಮಂತ ತಾನು ಆ ಕಡೆ ಹಾರಿಬಿಟ್ನಂತೆ. ಎಂಥ ಆಶ್ಚರ್ಯ, ಅರ್ಜುನ ಈ ಕಡೆ ಇಳಿಯೋದು, ಕೃಷ್ಣ ಆ ಕಡೆ ಹಾರೋದು, ಹನುಮಂತ ಆ ಕಡೆ ಹಾರೋದು, ಎಲ್ಲ ನೋಡ್ತಾ ಒಂಥರ ಅನ್ಯೂಷುವಲ್ ಥಿಂಗ್ ಅದು ಎಲ್ಲ ನೋಡಿ. ಏನಾಗ್ತಾ ಇದ್ದ ನೋಡ್ತಾ ಇದ್ದಾರೆ, ನೋಡೋದೇನು ಬಂತು, ರಥ ಧಗ್ ಅಂತ ಹೊಡೆದು ಬೂದಿ ಆಗಿಬಿಡ್ತಾ ಇದೆ. ರಥ ಪೂರ್ತಿ ಭಸ್ವವಾಗಿ ಹೋಯ್ತಂತೆ, ಬೂದಿಯ ರಾಶಿ ಒಂದು ಕ್ಷಣಕ್ಕೆ ಕುದುರೆ ಎಗೆದರೆ ಎಲ್ಲ ಹೋಯ್ತಾ ಕಡೆ. ಅರ್ಜುನ ನನ್ನ ಮೊದಲು ಯಾಕೆ ನಿನ್ನ ಇಳಿಸ್ತೇ ಗೊತ್ತಾಯ್ತಲ್ಲ ಅಂತ ಕೇಳುತ್ತಾರೆ. ನಾನು ಹೇಳಿದ್ರೆ ಅಲ್ಲೇ ಕೂತಿದ್ರೆ ಇದು ಹೋಗ್ಬಿಡ್ತಿದ್ದೆ ಅಂತ ಹೇಳ್ತಾನೆ. ನಿನ್ನ ಮೊದಲು ಯಾತಕ್ಕೆ ಇಳಿಸ್ತೇ ಅಂದ್ರೆ ನೀನು ಸುಟ್ಟು ಹೋಗಬಾರದು ತಿಳಿಸ್ತೇ. ಅರ್ಜುನಿಗೆ ಅರ್ಥ ಆಯ್ತು, ಭೂಮಿಯನ್ನು ರಥವನ್ನು ಕೆಳಕ್ಕೆ ಹೋಗಿ ಅರ್ಜುನನ ಕಿರೀಟ ಹೋಗಿಸಿ ಅರ್ಜುನ ತಲೆ ಉಳಿಸಿದ್ದ. ಕಾರಣ ಸರ್ಪಾಸ್ತ್ರದಿಂದ ಕೂಡಿದ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ಕೃಷ್ಣ ಹಾಗೆ ಮಾಡಿದ್ದ. ಇಲ್ಲಿ ರಥದಿಂದ ಸಾಯ್ಬೇಕಾಗಿತ್ತು ಅರ್ಜುನ, ಕೃಷ್ಣ ತಾನು ಹಾರಿ ಅವನು ಉಳಿಸ್ತಾ ಇದ್ದ. ಈ ಯಾಕಿದೆಲ್ಲ, ಯಾರಿಗೆ ಅರ್ಥ ಆಗ್ತಾ ಇಲ್ಲ, ಯಾತಕ್ಕೆ ಇದ್ದಕ್ಕಿದ್ದಾಗ ಯಾಕೆ ಉರಿಯಿತು. ಅಂಥ ಬಾಣ ಬಿಟ್ಟಿದ್ದಾರೆ ಭೀಷ್ಮರು, ಅಂಥ ಪ್ರಾಣ ದೋಷ ಬಿಟ್ಟಿದ್ದಾರೆ, ಕರ್ಣ ಬಿಟ್ಟಿದ್ದಾನೆ. ಅವ್ರು ಬಿಟ್ಟ ಅಸ್ತ್ರಗಳು ಸಾಮಾನ್ಯ ಅಸ್ತ್ರಗಳಲ್ಲ, ಪರಶುರಾಮದೇವ ಬಿಟ್ಟ ಅಸ್ತ್ರಗಳು. ಭಾರ್ಗವಾಸ್ತ್ರ ಪ್ರಯೋಗ ಮಾಡಿದಾಗ ಅದೇನೂ ಆಗಿಲ್ಲ, ನಾರಾಯಣಾಸ್ತ್ರಕ್ಕೆ ಏನೂ ಆಗಿಲ್ಲ. ಇವತ್ತೇನು ಇಲ್ಲದೆ ಏನಾಗೋಗ್ಬಿಟ್ಟಿದೆ, ಏನು ಇಲ್ಲೇ ಇಲ್ಲ, ಯಾಕೆ ಸುಟ್ಟು ಬೂದಿ ಆಯ್ತು. ಅವ ಒಂದು ಆಶ್ಚರ್ಯ, ಅಷ್ಟೆಲ್ಲ ಬಿಟ್ಟರು ಯಾಕೆ ನಾಶವಾಗಲಿಲ್ಲ ಅಂತ ಆಗ ಆಶ್ಚರ್ಯ, ಈಗ ಏನು ಇಲ್ಲದೆ ಯಾಕೆ ನಾಶ್ಚರ್ಯವಾಯ್ತು, ಈಗ ಆಶ್ಚರ್ಯ ಅಂದ್ರೆ. ಆದರೂ ಒಂದು ಆಶ್ಚರ್ಯ, ಆಗದೆ ಹೋದ್ರೂ ಆಶ್ಚರ್ಯ, ನಮ್ಮ ಜನಕ್ಕೆ ನೀರು ಬರದೆ ಹೋದ್ರೂ ಆಶ್ಚರ್ಯ, ನೀರು ಬಂದ್ರೂ ಆಶ್ಚರ್ಯ, ಬಂದೇ ಬಿಡ್ತಾಲ ನೀರು, ಆತರ ಬರೋದಿಲ್ಲ ಅನ್ಕೊಂಡಿದ್ದು ಬಂದೇ ಬಿಡ್ತಾಲ ಅನ್ನೋ ರೀತಿ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಪಡೋದು ಸ್ವಭಾವ ಆದಾಗ ಆಗತ್ತಾಗ. ಆಗ ಯಾಕೆ ಕೃಷ್ಣ ಹೀಗಾಯ್ತು ಅಂದ್ರೆ ನೀ ಏನ್ ಪ್ರಶ್ನೆ ನಿಮ್ದು, ಆಗ ಅಂತ ಅಸ್ತ್ರ ಬಿಟ್ಟರು ಏನೂ ಆಗಿದ್ದಿಲ್ಲ, ಈಗ ಯಾಕಾಯ್ತು ಅಂತ ಕೇಳಿದೆಯಲ್ಲ, ಇಲ್ಲ ಅವತ್ತೇ ಆಗಬೇಕಾಗಿತ್ತು ಇವತ್ತಾಯ್ತು ಅಂತ ಕೃಷ್ಣ ಹೇಳಿದ. ಅವತ್ತೇ ಹೋಗಿದ್ದು ಸುಟ್ಟು ಕುದೀರ ಎಲ್ಲ ಕೂಡ ಏನೇ ಇರಲಿಲ್ಲ, ಆಗ ನಾನು ಉಳಿಸಿದ್ದೆ ಅಂತ ಹೇಳಿದ್ದೆ, ನಾನು ಉಳಿಸಿದ್ದೆ ಅಷ್ಟೇ, ಈಗ ಬಿಟ್ಟೆ ಅದು ಹೋಯ್ತು ಅಂತ ಹೇಳಿದ್ದೆ. ಯಾಕೆ ಗೊತ್ತಾ, ನನ್ನ ಅಸ್ತ್ರಗಳು ಪರಶುರಾಮ ನಾನೇ ತಾನೇ ಪರಶುರಾಮನಾಗಿ ಕೊಟ್ಟಿದ್ದು, ನನ್ನ ಅಸ್ತ್ರ ಸ್ಟಾಪ್ ಮಾಡಿದ್ದೆ ಅಷ್ಟೇ, ನನ್ನ ಅಸ್ತ್ರ ನಾನು ಉಳಿಸಿದ್ದೆ ಅಷ್ಟೇ, ಆದ್ರೆ ಇವತ್ತು ಕೆಲಸ ಮುಗಿತು ಹೋಗಲಿ ಅಂತ ಸುಟ್ಟಿಬಿಟ್ಟೆ ಅಂತ ಹೇಳಿದ್ದೆ. ಹೋಗಿ ಹಾಗೆ ಬಿಡಬಹುದಾಗಿತ್ತಲ್ಲ ಅಂದ್ರೆ ಪರಶುರಾಮನ ಅಸ್ತ್ರ ಅಮೋಘ, ವ್ಯರ್ಥ ಆಗಬಾರದು, ವ್ಯರ್ಥ ಆಗ ಕೆಲಸ ಮಾಡಲೇಬೇಕು, ಕೆಲಸ ಮಾಡಲೇಬೇಕೇ ಹೊರತು ವ್ಯರ್ಥ ಆಗಬಾರದು. ಮೊದಲೇ ಆಗಿಬಿಟ್ರೆ ಅರ್ಜುನಿಗೆ ಸಮಸ್ಯೆ ಬರುತ್ತೆ, ರಥದ ಸಮಸ್ಯೆ ಬರುತ್ತೆ, ಅದು ಬರಬಾರದು. ನಮಗೆ ಈಗ ಅರ್ಥ ಆಗುತ್ತೆ, ದೇವ್ರು ಯಾವಾಗ ಏನ್ ಮಾಡ್ತಾರೆ ಅರ್ಥ ಆಗೋದೇ ಇಲ್ಲ. ಕೆಲವು ಯಾರು ಸೇವೆ ಮಾಡಿರ್ತಾರೆ ಪಾಪ, ಫಲ ಆಗೋದೇ ಇಲ್ಲ, ದೇವರು ಬೇಕೋ ಸುಮ್ಮನೆ ಆಗಿಬಿಡ್ತಾರೆ ಪಾಪ. ಇದ್ದಕ್ಕಿದ್ದ ಸೇವೆ ಮಾಡಿರೋದಿಲ್ಲ, ಫಲ ಆಗಿರುತ್ತೆ. ಇದೇನು ತಿಳ್ಕೊತಾನೆ, ಅವ್ರು ಸೇವೆ ಮಾಡದೆ ಫಲ ಆಗಲಿಲ್ಲ, ಸೇವೆ ಮಾಡಲಿಲ್ಲ ಫಲ ಆಯಿತು, ಆದ್ದರಿಂದ ಸೇವೆ ಮಾಡಬಾರದು, ಹಾಗೇನೆ ಫಲ ಆಗುತ್ತೆ ತಿಳ್ಕೊತಾರೆ. ಉಳಿದವ್ರಿಗೆ ಹಾಗೆ ಹೇಳ್ತಾರೆ, ನೀವು ಹಾಗೆ ಮಾಡಿರಿ ಅಂತ ಹೇಳ್ಬಿಡ್ತಾರೆ. ಹಾಗೆ ತಿಳ್ಕೊಳ್ಬಾರದು, ಅವತ್ತು ಸೇವೆ ಮಾಡಿದ ಅದು ಹಾಗೆ ಉಳಿದಿತ್ತು, ಇವತ್ತು ಫಲ ಕೊಡುತ್ತೆ. ಅದು ಅರ್ಥ ಮಾಡ್ಕೊಂಡ್ರೆ ಅವಾಗ ನಾವು ಏನ್ ಮಾಡ್ತೇವೆ ತಿಳಿಯುತ್ತಾನೆ. ನಾಸತೋ ವಿದ್ಯತೆ ಭಾವ, ನಾ ಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿ ಭೀಹಿ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಎಷ್ಟೋ ಸಮಸ್ಯೆಗೆ ಉತ್ತರ ಇದೆ. ಇದ್ದಕ್ಕಿದ್ದಾಗ ನಮಗೇನು ಅನ್ಕೊಂಡ್ರೆ ಒಳ್ಳೆ ಕೆಲಸ ಆಗೋಗ್ಬಿಟ್ಟಿದೆ. ಪ್ರಯತ್ನ ಮಾಡಿ ಆಗೋದಿಲ್ಲ, ಪ್ರಯತ್ನ ಮಾಡದೆ ಆಗಿರೋದಲ್ಲ, ಆ ಪುಣ್ಯ ವೇಸ್ಟ್ ಆಗಿಲ್ಲ, ಆ ಕೆಲಸ ಅವತ್ತಾಗಲೇ ಕಿನ್ನಡಿಕ್ಬಿಟ್ಟದು, ಅದಕ್ಕಾಗಿಲ್ಲ ಅಷ್ಟೇ. ಅವತ್ತಾಗಲೇ ಸಾಕಷ್ಟು ಪುಣ್ಯ ಮಾಡಿಲ್ಲ, ಹಾಗೆ ಇಟ್ಟಿರ್ತಾರೆ. ಹಾಗೇನೆ ಇನ್ನೆಲ್ಲ ಪುಣ್ಯ ಬ್ಯಾಲೆನ್ಸ್ ಇಂಟ್ರೆಸ್ಟ್ ಇರೋದೇ ಜಾಸ್ತಿ ಆಗಿಬಿಡುತ್ತಲ್ಲ, ಆತಾಯ್ತು. ಇಟ್ಟಿದ 50,000 ಲಕ್ಷ ಆಗಿರಲಿಲ್ಲ, ಸದ್ದಿಸಿದ್ದ ಬೈಟುಗಳು ಆಗಿ ಸದ್ದಿಸ ಆದ್ಮೇಲೆ ಬಂತಲ್ಲ, ಆ ರೀತಿ ಬರ್ತಾ ಇತ್ತು. ನಮಗೆ ಈ ಬ್ಯಾಂಕ್ ಬಡ್ಡಿ ಮೇಲೆ ನಂಬಿಕೆ ಇದೆ, LIC ಪ್ರೀಮಿಯಂ ಕೊಟ್ಟರೆ ನಂಬಿಕೆ ಇದೆ, ನಮಗೆ ದೇವರ ಮೇಲೆ ನಂಬಿಕೆ ಇಲ್ಲ, ಅದರಿಂದ ಹಾಗಾಗಿಬಿಡುತ್ತೆ ಅಷ್ಟೇ. ಇಲ್ಲಿ ಕೊಟ್ಟು ದುಡಿಯುತ್ತೆ ಅಂತ ತಿಳ್ಕೊಂಡಿದ್ದೇವೆ, ಯಾರ್ಯಾರ ಕೈಯಲ್ಲೂ ಕೊಟ್ಟು ದುಡ್ಡು ಕಳ್ಕೊಂಡು ಹೊಡ್ಕೊತಿರ್ತಾರೆ, ಮತ್ತೆ ಇನ್ನೊಬ್ಬರು ಅಂತ ಕಡೆ ಕೊಡ್ತಾರೆ, ಮತ್ತೆ ಲಕ್ಷಾಂತರ ಕಳ್ಕೊಂಡ್ಬಿಡ್ತಾರೆ ಕಂಪನಿ ಪಾಪರು. ಇವಾಗ ಇನ್ನೊಂದು ಬಾತ್ ಅಂತ ಕಂಪನಿ ಬೆಳೆಸ್ಬಾರ್ದು ಇನ್ನೊಂದು ಕಡೆ ಹೋಗ್ಬಿಟ್ಟು. ಮನುಷ್ಯನ ಸ್ವಭಾವ ಟೆಂಪ್ಟ್ ಆಗ್ತಾನೆ, ಅಲ್ಲಿ ಗ್ಯಾರಂಟಿ ಹೋಗೋದ್ರದ್ದು ಗೊತ್ತಿದ್ರೂ ಕೊಟ್ಟು ತೊಳ್ಕೊತಾನೆ. ಆದ್ರೆ ಹೇಳ್ತದೆ ಅಧ್ಯಾತ್ಮದೊಳಗೆ ಎಂದೂ ನಾಶವಾಗೋದೇ ಇಲ್ಲ, ನಾವೇನು ಮಾಡ್ತೇವೆ ಅದು ಉಳಿಯುತ್ತೆ ಅಲ್ಲ ಬೆಳೆಯುತ್ತೆ. ಅಕ್ಷಯಂ ಕರ್ಮ ಎಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಎನ್ ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ಇದು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಪಕ್ಕಕ್ಕೆ ಸಕಾಲಕ್ಕೆ ಉಪನಯನ ಮಾಡಿಬಿಟ್ಟು ಅದಕ್ಕೆ ಸಂಧ್ಯಾಧ್ಯಾನ ಮಾಡಿಸಿಬಿಡು. ಆಗತ್ತು ಮಾತು ಕೇಳ್ತಾರೆ. ಸಂಧ್ಯಾಧ್ಯಾನ ಮಾತು ಕೇಳೋದು ನಮ್ಮ ಹುಡುಗರು ಸಂಧ್ಯಾನ ಮಾಡೋದ್ರು ಮಾಡೋದಿಲ್ಲ, ಉಪನಯನ ಅಧ್ಯಕ್ಷರೇ ಮಾಡೋದಿಲ್ಲ ಅಂತ ಕಂಪ್ಲೇಂಟ್ ಯಾವಾಗ ಕೊಡ್ತಾರೋ ಗೊತ್ತೇನೋ. 30 ವರ್ಷಕ್ಕೆ ಉಪನಯನ ಮಾಡಿದ್ರೆ ಯಾಕೆ ಕೇಳ್ತಾನೆ ಮಧ್ಯೆ ಅವನು ಕೇಳೋದಿಲ್ಲ. ಆದ್ರೆ 6 ವರ್ಷಕ್ಕೆ 8 ವರ್ಷಕ್ಕೆ ಉಪನಯನ ಮಾಡಿಬಿಡಿ ಸರ್ ತಪ್ಪು ಮಾಡ್ತಾರೆ. ಸಂಧ್ಯಾನ ಮಾಡೇ ಮಾಡ್ತಾನೆ, ಮತ್ತೆ ಊಟಕ್ಕೆ ಹಾಕೋದಿಲ್ಲ ಅಂದ್ರೆ ಮಾಡೇ ಮಾಡ್ತಾರೆ. ಆದ್ರೆ ಅದಕ್ಕೆ ಹೇಳಿ ಚಿಕ್ಕವರಿಂದ ಮಾಡಿಸಿಬಿಟ್ರೆ ಒಳ್ಳೆ ಪುಣ್ಯ ತಮ್ಮ ಮಾತು ಕೇಳ್ತಾರೆ ಮಾಡಿಬಿಡ್ತಾರೆ. ಅಕಸ್ಮಾತ್ 16 ಬಿಟ್ಟುಬಿಟ್ರೆ ಏನ್ ಮಾಡ್ಬೇಕು ಅಂದ್ರೆ ಬಿಡ್ಲಿ, 8 ರಿಂದ 16 ಮಾಡಿರ್ತಾನಲ್ಲ ಆ ಪುಣ್ಯ ಅದು ಮಲ್ಟಿಪಲ್ ಆಗ್ತಾ ಬರುತ್ತೆ, ಒಂದು ಸಾಯಿಂದ ವಾಪಸ್ ಬರುತ್ತೆ. ಯಾವಾಗ ಅನ್ಕೊಂಡು ಇದ್ದಕ್ಕಿದ್ದಾಗ ಒಳ್ಳೆದಾಗಿ ಶುರುವಾಯ್ತು. ನಮ್ಗೆ ಇಷ್ಟಾದ್ರೂ ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕಲ್ಲ. ಮಕ್ಕಳನ್ನ ದೊಡ್ಡವರಾದ್ರೆ ನಮಗೆ ನಿರ್ಣಯ ಶಕ್ತಿ ಇಲ್ಲೇ ಇರಬಹುದು. ಅದಕ್ಕೆ ಶಾಸ್ತ್ರ ಹೇಳ್ತದೆ 13 ವರ್ಷದವರೆಗೆ ಏನು ಮಾಡ್ತಾರೆ ಆ ಪುಣ್ಯ ತಂದೆ ತಾಯಿಗಳ ಅಕೌಂಟ್ಗೆ ಹೋಗ್ತದೆ ಅಂತ ಹೇಳಿರೋದ್ರಿಂದ ಇವರು ಆ ರೀತಿ ಯೋಚನೆ ಮಾಡೋ ಅಭ್ಯಾಸ ಮಾಡಬೇಕು. ಆಗ ಇದ್ದಕ್ಕಿದ್ದದ್ದು ಪುಣ್ಯ ಕಾಪಾಡತಕ್ಕಂಥ ಪ್ರಸಂಗಕ್ಕೆ ಒಳ್ಳೆ ನಿದರ್ಶನ ಇತ್ತು. ಅವತ್ತು ಕೆಟ್ಟದಾಗಬೇಕಾಗಿತ್ತು, ಅವತ್ತಾಗಲಿಲ್ಲ, ಇವತ್ತಾಗ್ತಾ ಇದೆ. ಯಾಕೆಂದ್ರೆ ತಡೆದು ನಿಲ್ಲಿಸಿದ್ದೆ, ಇವತ್ತು ಮಾಡಿಸ್ತಾ ಇದ್ದೇನೆ. ಅರ್ಜುನ ಗೊತ್ತಾಯ್ತಲ್ಲ ಮೊದಲು ನೀನು ಹಿಡಿದೆ ಹೋಗಿದ್ ಏನಾಗ್ತಿತ್ತು ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ, ಕೃಷ್ಣ ಎಷ್ಟು ಕಡೆ ನಮ್ಮನ್ನ ಕಾಪಾಡಿದ್ದಿ ಅಂತ ಹೇಳ್ತಾನೆ. ಕುಂತಿ ಸ್ತೋತ್ರ ಮಾಡ್ತಾಳೆ, ಅಸತ್ಸಭಾಯಾಹ ವನವಾಸ ಕೃಚ್ಛರತಃ ಎಷ್ಟು ಕಡೆ ಕಾಪಾಡಿದ್ದು ಆ ಸಭೆಯಿಂದ ಏನು ವನವಾಸದಿಂದ ಕಾಪಾಡಿದ್ದೇನು. ಅಷ್ಟೇ ಇಲ್ಲ, ವಿಷಾ ಮಹಾಗ್ನೇಹೇ ಅರಗಿನ ಮನೆಯ ವಿಷ ಅಲ್ಲಿ ಹ್ಯಾಕ್ ಕಾಪಾಡಿದ್ದಿ, ಮಹಾಗ್ನೇಹೇ ಅರಗಿನ ಮನೆಯ ಬೆಂಕಿ ಹ್ಯಾಕ್ ಕಾಪಾಡಿದ್ದೇ ನೀನೀಗ. ಕುಂತಿ ಎಲ್ಲ ನೆನಪು ಮಾಡ್ಕೋತಾ ಹೋಗ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಅದು, ತನ್ನ ಜೀವ ವಿಮರ್ಶೆ ಮಾಡ್ತಾರೆ ಕುಂತಿ. ಕೃಷ್ಣ ಇವತ್ತು ಕಾಪಾಡಿದ್ದಾರೆ ಅಲ್ಲ, ಎಲ್ಲಿಂದ ಕಾಪಾಡಿದ್ದಾನೆ ದೇವರು ಯೋಚನೆ ಮಾಡಿ. ಇವತ್ತು ನಮ್ಗೇನೋ ಒಳ್ಳೇದಾಗುತ್ತೆ, ದೇವರು ಒಳ್ಳೇದು ಮಾಡಿಬಿಡ್ತಾ ಅಂತ ಹೇಳ್ತೇವೆ. ಆಶ್ಚರ್ಯ, ಇಷ್ಟು ದಿವಸ ಮಾಡಿದ್ದು ಯಾರು ಒಳ್ಳೇದಿನ ದೇವರೇ ತಾನೆ, ಹುಟ್ಟು ಬಂದಿದ್ದಾರೆ ಯಾರು ದೇವರಿಂದ ತಾನೆ, ಗರ್ಭದಲ್ಲೇ ಯಾಕೆ ಸಾಯಿಲೆ ದೇವರು ಕಾಪಾಡದ ಅಂತ ಹೇಳಿ, ಚಿಕ್ಕ ವಯಸ್ಸಲ್ಲಿ ಯಾಕೆ ಸಾಯಿಲೆ ದೇವರು ಕಾಪಾಡದ ಅಂತ ಹೇಳಿ. ಇದು ಅರ್ಥ ಮಾಡ್ಕೊಂಡ್ರೆ ಕುಂತಿಯ ವಿಚಾರ ಭಾರಿ ದೊಡ್ಡದು. ಎಷ್ಟು ಕಾಪಾಡಿದ್ದೆ ಕೃಷ್ಣ ನೀನೀಗ, ನಿನ್ನ ನಿನ್ಗೆ ಎಷ್ಟು ಕೃತಜ್ಞತೆ ನಾವು ಹೇಳೋದು ಹೇಗೆ ಅಂತ ಹೇಳೋದು, ನಾನು ಹೇಳೋದಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಪ್ರಸಂಗ ಇದು. ಅರ್ಜುನನನ್ನ ಕೃಷ್ಣ ಹಾಗೆ ಕಾಪಾಡದ. ಆಮೇಲೆ ಎಲ್ಲರಿಗೂ ಕೃಷ್ಣನ ಮಹಿಮೆ ಗೊತ್ತಾಯ್ತು. ಆಶ್ಚರ್ಯ ಅಂದ್ರೆ ಆಚಾರ್ಯ ಮಹಾಭಾರತ ತಾತ್ಪರ್ಯದಲ್ಲಿ ಭಾಗ ಬರೆಯೋದೇ ಇಲ್ಲ, ಇದು ಮುಖ್ಯ ಆಶ್ಚರ್ಯ ಅಂತ ಕೇಳಿದ್ವಿ. ಈ ರಥ ವಿಷಯ ಬರದೇ ಇಲ್ಲ, ಯಾಕೆ ಅಂದ್ರೆ ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಬರೆದಿದ್ದಾರೆ. ಉಕ್ತಮ್ನೋ ಉಕ್ತಿ ಭೂಯ ಹೇಳಿದ್ದನ್ನು ಮತ್ತೊಮ್ಮೆ ಹೇಳೋದಿಲ್ಲ ಆಚಾರ್ಯ. ರಾಯರ ಬಗ್ಗೆನೇ ಮಾತು ಕೇಳ್ತೇವೆ, ರಾಯರ ಮೂರೊಬ್ಬರು ಶ್ರೀಮದ್ ಆಚಾರ್ಯ, ಅವ್ರು ಹೇಳಿದ್ದನ್ನು ಮತ್ತೆ ಹೇಳೋದಿಲ್ಲ. ಅಲ್ಲಿ ಹೇಳ್ತಾರೆ, ತದ್ ರಥ ಹಯಾನಾಂ ದಾಹೋಕ್ತೇ, ಆ ರಥ ಆ ಕುದುರೆ ಎಲ್ಲ ಸುಟ್ಟು ಬೂದಿಯಾಗಿದೆ ಅಂತ ಮಹಾಭಾರತ ಹೇಳಿರೋದ್ರಿಂದ ಅರ್ಜುನಿಗಿದ್ದ ಅನಂತರ ಇದ್ದ ರಥ ಬದಲ ರಥ ಅಲ್ಲ ಬೇರೆ ರಥ, ಇಟ್ ಸಿದ್ಧಾಂತ ಇತ್ತು. ಇನ್ನೆಲ್ಲ ಯೋಚನೆ ಮಾಡಿದರೆ ಕೃಷ್ಣನ ರೀತಿ ಹೇಗೆ, ಆಚಾರ್ಯ ಹೇಳೋ ರೀತಿ ಹೇಗೆ, ಅದು ಭಾರಿ ವಿಶೇಷ. ಅಲ್ಲೇನಾಗಿದೆ, ಇವರು ಈ ಕಡೆ ಬಂದರು ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ಕೃತವರ್ಮ, ಪಾಂಡವರು ಬರ್ತಿದ್ದಕ್ಕೆ ಓಡೋಗಿದ್ರಲ್ಲ, ಅಷ್ಟಕ್ಕೆ ಅಲ್ಲೇ ಇರಬಾರ್ದ ಕೊನೆ ಪಕ್ಷ. ಗದ ಇದ್ದ ನೋಡ್ಯಾರು ನೋಡಬಹುದಾಗಿತ್ತು ಕೊನೆ ಪಕ್ಷ, ಇನ್ನೇನು ಮಾಡ್ಲಿಕ್ಕೆ ಬರದೆ ಹೋದ್ರು ನೋಡೋ ಚಾನ್ಸ್ ಸಿಕ್ತಿತ್ತು ಅವ್ರಿಗೆ, ಮಿಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಹೋಗಿದ್ರು. ಹೋದ್ಮೇಲೆ ವಾಪಸ್ ಬಂದ್ರು, ಹೋದ್ಮೇಲೆ ವಾಪಸ್ ಬಂದು ನೋಡ್ತಾರೆ ದುರ್ಯೋಧನ ಬಿದ್ದಾಗಿದೆ, ಆಗ್ಲಿ ಅಲ್ಲಿ ಯಾರು ಇಲ್ಲ, ಈಗ ಕತ್ತಲು ಬಿದ್ದಾಗ ದುರ್ಯೋಧನ ಬಿದ್ದೋಗಿದ್ದಾನೆ. ಮೊದಲೇ ಹೇಳಿದೆ ಕಲಿಯುಗ ಪ್ರಾರಂಭವಾಗಿದೆ ಅಂತ ಹೇಳ್ತಾರೆ. ಕಲಿಯುಗ ಪ್ರಾರಂಭವಾಗಿದ್ದ ರಾತ್ರಿ ಹೊತ್ತಿನೊಳಗೆ, ದುರ್ಯೋಧನ ಬಿದ್ದಿದ್ದು ರಾತ್ರಿ ಸಾಯಂಕಾಲ ಸೂರ್ಯ ಮುಳುಗೋ ಹೊತ್ತಿಗೆ ಕಲಿಯುಗ ಪ್ರಾರಂಭವಾಯಿತು. ಅಂದ್ರೆ ಕಲಿಯುಗ ಪೂರ್ತಿ ರಾತ್ರಿ ಯುಗ ಅಂತಾನೆ ಹೆಸರು. ದುರ್ಯೋಧನ ಪ್ರಾರಂಭ ಮಾಡಿದ ಯುಗ, ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇ ಅಂಧೇ. ಮಧು ವಿಜಯ ಕೇಳಿದವರಿಗೆ ಅರ್ಥ ಆಗ್ತದೆ. ಅಂತೂ ಗಾಢಾಂಧಕಾರದ ವಾತಾವರಣ ಕಲಿಯುಗ. ಅವ್ರು ಬಂದ್ರಂತೆ, ಬಂದು ನೋಡ್ತಾರೆ ದುರ್ಯೋಧನ ತಲೆ ಮುಡ್ಕೊಂಡು ಬಿದ್ದಿದ್ದಾನೆ, ರಕ್ತ ಹರಿದೋಗ್ತಾ ಇದೆ. ಅದಕ್ಕಿಂತ ದೊಡ್ಡ ಆಶ್ಚರ್ಯ, ಅವನ ದೇಹವನ್ನ ನರಿನಾಯಿಗಳು ತಿಂತಾ ಇದೆ ಅಂತ ಬಂದ್ಬಿಟ್ಟಾಗ್ಲೆ. ಬದುಕಿರ್ಬೇಕಾದ್ರೆ ಇರಿಗೆ ಬಂದ್ರೆ ಗಾಬೆ ಆಗ್ತಾರೆ ಮನುಷ್ಯ, ಮಾಂಸ ಕಂದ ಕಿತ್ತು ತಿಂತಾ ಇದೆ ಅಂತ. ಶಶ್ರುಗಾಲೈಹಿ ಭಕ್ಷ್ಯಮಾಣಂ ಅಂತ ಹೇಳಿದ್ದಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಎಂಥ ತತ್ವ ಇದೆ, ಎಂಥ ಎಷ್ಟು ಮೆರೆದಿದ್ದ ಅವಳು, ನನ್ನ ಸಮಾನ ಇಲ್ಲ, ಹಾಗೆ ಹೀಗೆ ಮೆರೆದಿದ್ದು ಮೆರೆದಿದ್ದೇನೆ, ಏನಾಗಿದೆ ನೋಡಿ. ಈಗ ಬದುಕಿದ್ದಾಗಲೇ ನರಿನಾಯಿ ತಿಂತ ಇರಬೇಕು, ಇನ್ನೂ ವೈರಾಗ್ಯ ಬರದೆ ಹೋದ್ರೆ ಯಾವಾಗ ವೈರಾಗ್ಯ ಬರೋದು ಅಂತ ಹೇಳಿದ್ದಾರೆ. ಅದಕ್ಕೆ ಹೇಳಿದ ಶಶ್ರುಗಾಲ ಭಕ್ಷೆ ಅಂತ ಹೇಳಿದ್ದಾರೆ. ನರಿನಾಯಿಗಳ ತಿನ್ನೋದು ಬರೀ ದುರ್ಯೋಧನನ ಅಲ್ಲ, ದೇಹ ಸಂಸ್ಕಾರ ಯಾತಕ್ಕೆ ಮಾಡ್ತಾರೆ ಗೊತ್ತು, ನರಿನಾಯಿ ತಿನ್ನಬಾರದು ಅಂತ ಹೇಳಿಬಿಟ್ಟು ಬಿಟ್ಟರೆ ಆ ಕೃಷ್ಣ ಹಣೆ ತಿನ್ಬಿಟ್ರೆ ಆಮೇಲೆ ಮನುಷ್ಯ ಬದುಕಿದ ಮನುಷ್ಯ ತಿನ್ನಲು ಶುರು ಮಾಡಿರ್ತಾನೆ. ಮನುಷ್ಯರ ರಕ್ತದ ರುಚಿ ಒಂದು ಕಂಟು ಅಂತ ಕೇಳಿದ್ರೆ ಬಿಡೋದಿಲ್ಲ ಆಮೇಲೆ. ಆದ್ರಿಂದ ನರಿನಾಯಿಗಳು ತಿಂದು ಹೋಗ್ತಕ್ಕಂಥ ದೇಹ, ಆದ್ರಿಂದ ಬೇಗ ಅಗ್ನಿ ಸಂಸ್ಕಾರ ಮಾಡೋದೊಂದು ಇಲ್ಲ, ಭೂಮಿಯಲ್ಲಿ ಆಳ ಮುಚ್ಚಿಡೋದು, ಅದಕ್ಕೆ ಡೆಪ್ ಡೀಪ್ ಆಗಿರ್ತಾರೆ, ಅದ್ ಕಿತ್ ತಿನ್ಬಿಡಬಾರ್ದು ಅಂತ ಹೇಳಿದ್ರು. ಡೀಪ್ ಆಗಿಡೋ ಪದ್ಧತಿ ಬಂದಿದ್ದು ಅದಕ್ಕೇನೆ. ಆ ದುರ್ಯೋಧನ ಇನ್ನೇನಾಗಿದೆ, ತನ್ನ ಸಮಾನ ಇಲ್ಲ ಅಂತ ಹೋರಾಡ್ತಿದ್ದ. ಅದು ಓಡಿಸಕ್ ಬರ್ತಾ ಇಲ್ಲ. ಪಾಂಡವರನ್ನ ಓಡಿಸಿ ಅಂತ ತಿಳ್ಕೊಂಡಿದ್ದ ವನವಾಸಕ್ಕೆ. ಈ ಮರಿರಾಯನ ಓಡಿಸಕ್ ಆಗ್ತಾ ಇಲ್ಲ. ಕೈ ಇದೆ, ಕಾಲಲ್ಲೇ ಬಿದ್ದಿದೆ, ಸಣ್ಣ ಬುಡ್ಕೊಂಡು ಬಿದ್ದಿದ್ದಾನೆ. ಎಂಥ ದುರವಸ್ಥೆ ಅದು. ಇದನ್ನು ಕಂಡು ಕೇಳಿದ ಮೇಲೂ ಕೂಡ ವರ್ಷನಿಗೆ ಇನ್ನೂ ದೇವರಲ್ಲಿ ನಂಬಿಕೆ ಬರದೆ ಹೋದರೆ ಅವನೇ ಸ್ವತಃ ದೇವು ಅಂತ ಅರ್ಥನೇ ಹೊರತು ಇನ್ನು ದೇವ ಒಳ್ಳೆಯದಾದ ಚಾನ್ಸಸ್ ಇಲ್ಲೇ ಇಲ್ಲ. ಅವ್ರು ಬಂದ್ರಂತೆ ನೋಡ್ತಾರೆ, ಅವರಿಗೆ ದುಃಖ ಆಗ್ತಾ ಇದೆ. ಯೋಧರು ಗೋಳಾಡ್ತಿದ್ದಾರೆ. ಆಶ್ಚರ್ಯ, ಅವ್ರು ಮೂರು ಜನ ಒಳ್ಳೆಯವರೇ. ಗೋಳಾಡಬಾರದು ದಯವಾಗಿ. ಅಶ್ವತ್ಥಾವರತರು ಸಾಕ್ಷಾತ್ ಶಿವನ ಅವತಾರ. ಅವರು ಕೃಪಾಚಾರ್ಯರು ವಿಷ್ಕಂಭೋ ನಾಮ ರುದ್ರಾಣಾಮ್, ವಿಷ್ಕಂಭ ನಾಮಕ ಒಬ್ಬ ರುದ್ರದ ಅವತಾರ. ಅವರು ಈ ಕೃತವರ್ಮ ಅಂತ ಶುಕ್ಲಪಕ್ಷ ಅಭಿಮಾನಿ ದೇವತೆ ಆತ. ಇಂಥವರೆಲ್ಲ ಆ ಕಾಲಕ್ಕೆ ಬಂದು ಅಯ್ಯೋ ದುರ್ಯೋಧನ ಅಂತ ಗೋಳಾಡ್ತಾರಂತೆ. ಯಾತಕ್ಕೆ? ದುರ್ಯೋಧನ ಕೊಟ್ಟ ಅನ್ನ ಉಂಡಿದ್ರಲ್ಲ, ಅದರ ಒಂದು ಋಣ ಹಾಕಲು ಕಟ್ಟುಬಿದ್ದಿದೆ ಅಂತ ಹೇಳಿದ್ದ. ದುಷ್ಟರ ಅನ್ನವನ್ನ ತಿಂದ್ರೆ ಹೇಗದು ಬಾಧಿಸುತ್ತದೆ ಅಂತ. ಋಣವೆಂಬ ಸೂತಕವು ಬಾಧಿಸುತ್ತಿದೆ. ಬೃಂದಾಸ ದೇವನಾಮವನ್ನು ಋಣವೆಂಬ ಸೂತಕವು ಬಾಧಿಸುತ್ತಿದೆ. ಮನುಷ್ಯ ಸಾಲ ಮಾಡಿದ್ದಾರೆ ಮೈಲಿಗೆಲಿದ್ದಾನೆ ಅಂತ ಅರ್ಥ ಅಂತ ಸೂತಕ ಅಂತ. ಅದು ಸಾಲ ತೀರೋವರೆಗೂ ಅವ್ರು ಮರಿ ಆಗಿಲ್ಲ, ಮೈಲಿಗೆನೆ ಅದು. ಇವತ್ತು ಋಣವೆಂಬ ಸೂತಕವು ಬಾಧಿಸಿದೆ ಮಾತು ಕೇಳಿದವರಿಗೆ ಅಶ್ವತ್ಥಾಮಾಚಾರ್ಯಂತವರು ಬಿಡಲಿಲ್ಲ. ಅವರು ನೋಡಿದ್ರಂತೆ, ಹತ್ರ ಬಂದು ಓಡಿಸಿದ್ರಂತೆ ಅವರು. ಹೇ ಹೇ ಅಂತ ಓಡಿಸಿದ್ರಂತೆ. ಆ ಓಡಿದ್ರು, ಇವ್ನ ಕೈಲಿ ಆಗಲಿಲ್ಲ, ಅವ್ರು ಓಡಿಸಿದ್ರು ಅಷ್ಟೇನೆ. ಆಗ ಹೇಳ್ತಿ, ಏನು ದುರ್ಯೋಧನ ಹೇಗಾಯ್ತಲ್ಲ ಅಂತ ಕೇಳಿದ್ರೆ, ಹೀಗೆ ಮಾಡಿಬಿಟ್ರು, ಭೀಮಸೇನೆ ಹೊಡೆದು ಬಿಟ್ಟ. ಯಾಕೆ ಹೊಡೆದಾಗ ಇಲ್ಲೇ ಇಲ್ಲ, ಬೆಸ್ಟ್ ವರ್ಕಲ್ಲಿ ಗೆಟೌಟ್ ತಂದು ಬಿಟ್ರು. ಯಾಕೆ ತಂದ್ರು ಗೊತ್ತಿಲ್ಲ, ಅದ್ರ ಹೇಳೋದಿಲ್ಲ. ಬೆಸ್ಟ್ ಗೆಟೌಟ್ ತಂದ್ರು, ಬೆಸ್ಟ್ ಪೇಪರ್ ಕಿತ್ಕೊಂಡ್ಬಿಟ್ರು. ಪಾಂಡವರು ಭಾರಿ ತಪ್ಪು ಮಾಡಿಬಿಟ್ರು ಅಂತ ಹೇಳ್ತಾರೆ. ಅವ್ರಿಗೆ ಗೊತ್ತು ತಪ್ಪು ಮಾಡಿಲ್ಲ ಅಂತ ಹೇಳಿ ಇವನು ಪ್ಲೀಸ್ ಮಾಡ್ಬೇಕಲ್ಲ, ಋಣ ಪ್ಲೀಸ್ ಮಾಡೋಕ್ಕೋಸ್ಕರ ಪಾಂಡವರನ್ನ ಬೈದ್ರಂತೆ. ಆಗ ದುರ್ಯೋಧನ ಹೇಳ್ತಾರೆ ಅಶ್ವತ್ಥಾಮರು, ಏನಿದು ಇಂಥ ಸ್ಥಿತಿ ಬಂದೋಗಿದೆ, ನಾನೇನಾದ್ರು ಮಾಡ್ಲ ನಿನಗೆ ಅಂತ ಕೇಳಿದ್ದಾರೆ. ಏನಾದ್ರು ಸಹಾಯ ಮಾಡ್ಲಾ ಅಂತ ಕೇಳುತ್ತಾರೆ. ಆಶ್ಚರ್ಯ, ರಿಪೇರಿ ಮಾಡ್ಸ ಅಂತ ಕೇಳೋದಿಲ್ಲ. ಹೇಗೆ ಭೀಮಸೇನೆ ಹೊರಂದ್ರೆ ರಿಪೇರಿ ಇರೋದಿಲ್ಲ ಅಂತ ಅರ್ಥ. ಕೆಲವು ಇರುತ್ತೆ ರಿಪೇರಿ ಮಾಡಬೇಕು, ಕೆಲವು ಇನ್ನು ಮತ್ತೆ ರಿಪೇರಿ ಇತ್ತು ಅಂದ್ರೆ ಹೊತ್ತು ಮಾಡೋದು ಚೀಪ್ ಆಗುತ್ತೆ ಅಂತ ಹೇಳ್ತಾರೆ. ಆಟೈತು, ರಿಪೇರಿ ಮಾಡಕ್ಕೆ ಬರೋ ಹೊತ್ತು ಕೊಡ್ಕೊಳ್ಳೋದೇ ವಾಸಿ ಅಂತಾರಲ್ಲ. ಭೀಮಸೇನ ಮುಳುಗ ಮೇಲೆ ಆ ದೇಹ ಸೆಟ್ರೇಟ್ ಮಾಡಕ್ ಬರೋದಿಲ್ಲ. ಅವರ ಪೆಟ್ಟು ಅಂತ ಹೇಳಿದ್ರೆ ತೆಗಲಕ್ಕೆ ಸಾಧ್ಯ ಇಲ್ಲ. ಇನ್ನು ಯೋಚನೆ ಮಾಡಬೇಕು ನಾವು. ಕೆಲವು ರೋಗ ವಾಸಿ ಮಾಡಕ್ ಬರುತ್ತೆ, ಕೆಲವು ವಾಸಿ ಮಾಡದ ರೋಗಗಳು ಹೇಗೋ, ಇವತ್ತು ವಾಸಿ ಆಗಲಾರದ ರೋಗ ಇದ್ದ ಹಾಗೆ ಭೀಮಸೇನ ಬಿಟ್ಟ ಪೆಟ್ಟು ಅಂದ್ರೆ ಅತ್ತಿದ್ಕೊಳ್ಳಕ್ ಆಗೋದೇ ಇಲ್ಲ. ಅದಕ್ಕೆ ಏನ್ ಮಾಡ್ಲಿ, ಬೇರೆ ಏನಾದ್ರೂ ಮಾಡ್ಬೇಕಂತ ಕೇಳಿದ್ರೆ ದುರ್ಯೋಧನ ಹೇಳಿದ್ರಂತೆ, ನನ್ ಕೆಲಸ ಮಾಡ್ಬೇಕು. ಏನ್ ಮಾಡ್ತೀರಿ ಅಂತ ಕೇಳಿದ. ಬೇಕಾದ್ ಮಾಡ್ತೀರಿ ಅಂತ. ಪಾಂಡವರ ಕೊಂದಾಕ್ಬಿಡ್ಲಾ ಅಂತ ಕೇಳಿದ್ರಂತೆ. ದುರ್ಯೋಧನ ಸಂತೋಷ, ಅದರಿಂದ ತಾನೇ ಸಂತೋಷ ಆಗೋದು. ಪಾಂಡವರು ಕೊಂದಾಕ್ಬಿಡ್ಲಾ, ನೀನು ಹೂವನ್ನು ಕೊಂದಾಕ್ಬಿಡ್ತೇನೆ. ದುರ್ಯೋಧನ ಭಾರಿ ಖುಷಿ ಆಯ್ತಂತ ಮಾತು ಕೇಳಿಬಿಟ್ರು. ಅಶ್ವತ್ಥಾಮರೇ, ಎಂಥವ್ರು ಏನೋ ತಿಳ್ಕೊಂಡ್ಬಿಟ್ಟಿದ್ದೆ ನಿಮ್ ಬಗ್ಗೆ, ನಾನು ಭಾರಿ ಸಮರ್ಥರು, ನಿಮ್ಮನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ ನಾನೀಗ, ಇವತ್ತು ಮಾಡ್ಕೋತೇನೆ ಬನ್ನಿ. ಇನ್ನು ನನ್ನ ಸೇನಾಧಿಪತಿ ನೀವೇ ಅಂತ ಹೇಳಿದ್ರು. ಇಟ್ಟು ಪ್ರಾಣ ಹೋಗಬೇಕಾದ್ರೂ ಸೇನಾಧಿಪತಿ ಬಹಳ ಬುದ್ಧಿ ಬಿಟ್ಟಿಲ್ಲ ಅವನು. ಇನ್ನೂ ಕೂಡ ಅವನು ಇನ್ನೂ ಸೇನಾಧಿಪತಿ ಮಾಡೋಕ್ಕೂ ಸಾಯ್ತಾನೆ. ತಾನೇ ಸಾಯ್ತಿದ್ದಾರೆ. ತಾನು ಯಾರು ಸೇನಾಧಿಪತಿ ಮಾಡಿ ಎಲ್ಲರೂ ಓದೋರು, ಒಬ್ರು ಉಳ್ಕೊಂಡಿಲ್ಲ ಅವನು. ಕೆಟ್ಟ ಕೈ ಆ ತಲೆಗೆ ಕೈ ಇಟ್ಟಾದ್ರೆ ಓಡು ಅಂತಲೇ ಅರ್ಥ. ಅವನು ಇಷ್ಟ ಆಗಲೂ ಧರ್ಮ ಬಿಟ್ಟಿಲ್ಲ, ನಾನು ಪಟ್ಟಾಭಿಷೇಕ ಮಾಡ್ತೇನೆ ಬನ್ನಿ ಅಂತ ಕರೆದನಂತೆ. ಇವರಿಗಾದ್ರೂ ನೋಡಿದ್ರ ಏನ್ ಆಶ್ಚರ್ಯ, ಏನ್ ಮಾಡ್ತೀವಿ, ಸಾಕು ಬೇರೆ ಮಾಡ್ತೀರಿ, ನಂಬಬೇಕಾಗಿತ್ತೋ ಇಲ್ಲೋ, ಆಯ್ತು ಮಾಡು ಅಂತ ಹೇಳಿದ್ರಂತೆ. ಎಂಥ ದುರ್ಗತಿ ದುರ್ಯೋಧನ ಅಂತಂದ್ರೆ, ಹಾಕಲಿಕ್ಕೆ ನೀರಿಲ್ಲ ಅಲ್ಲಿ. ಸರೋತ್ಯಾರ ಬಿದ್ದಿದ್ದಾರೆ, ಹೋಗಿ ತಂದ್ಕೊಡೋಷ್ಟು ಎಲ್ಲ ಸೋರ್ ಹೋಗುತ್ತೆ. ತರೋ ಸ್ಥಿತಿಯಲ್ಲಿ ಇಲ್ಲ, ನೀರಿಲ್ಲ. ಹೇಗೆ ಅಭಿಷೇಕ ಮಾಡ್ಬೇಕೀಗ? ಅಭಿಷೇಕ ಮಾಡಿ ಹುಚ್ಚೋತ್ತೋನು ಬಿಟ್ಟಿಲ್ಲ, ನೀರಿಲ್ಲ, ಏನ್ ಮಾಡ್ಬೇಕಾಗ ಹೇಳ್ತಾರೆ ಆಚಾರ್ಯರು. ಚಕ್ರೆ ಪಾಮ ಸ್ವಾಭಿಷೇಕಿ ನಮ್ ನೃಪ, ಕೈಯಲ್ಲಿ ಸ್ವಲ್ಪ ಮಣ್ಣು ತಗೊಂಡು ತಲೆ ಮೇಲೆ ಹಾಕಿದ್ರು ಅಂದ್ರೆ ದುರ್ಯೋಧನ ನಂಬಿದವರು ತಲೆ ಮೇಲೆ ಮಣ್ಣು ಅಂತ ಅರ್ಥ. ದುರ್ಯೋಧನ ನಂಬಿದ್ರೆ ಮಣ್ಣು ಹೋಯ್ತು, ಮಣ್ಣು ಹಾಕಿಬಿಟ್ಟ ಅಂತ ಹೇಳ್ತಾರಲ್ಲ, ತಲೆ ಮೇಲೆ ಮಣ್ಣೇ ಗ್ಯಾರಂಟಿ ಆಗಿದ್ರು. ಏನು ಉಪಯೋಗ ಆಯ್ತು? ತಲೆ ಮೇಲೆ ಮೂರು ಬಹುಶಿ ಮಣ್ಣು ಹಾಕಿಬಿಟ್ನಂತೆ, ನಡಿ ಹೋಯ್ತಾನೆ. ಅದಕ್ಕೆ ವಿಷ್ಣು ತೀರ್ಥರು ಬರೀತಾರೆ, ಬಹಳ ಚೆನ್ನಾಗಿ ಬರೀತಾರೆ. ಮಾನ್ನೂರು ಸ್ವಾಮಿಗಳು ಭಾಗವತ ಸಾರೋದ್ಧಾರಕಾರರು ಹೇಳ್ತಾರೆ, ಅಲ್ಲಿ ದುರ್ಯೋಧನ ಅಶ್ವತ್ಥಾಮರ ತಲೆ ಮೇಲೆ ಮಣ್ಣು ಹಾಕಿದ, ಇವತ್ತು ನಮ್ಮ ಬಾಯಲ್ಲಿ ನಾವೇ ಮಣ್ಣು ಹಾಕೋತೀವಿ ಅಂತ ಹೇಳ್ತಾರೆ. ಮೂರು ಬಗುಸಿ ಮಣ್ಣು ಬಾಯಲ್ಲಿ ಹಾಕೋದಕ್ಕೆ ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ. ಎಲ್ಲ ಆಜ್ಞಾಪತ್ರ ಉಪದೇಶ ಪತ್ರ ಅಂತ ಒಂದು ಲೆಟರ್ ಬರೀತಾರೋ ತಮ್ಮ ಶಿಷ್ಯರಿಗೆ. ಲೆಟರ್ ಬರೀತಾ ಹೇಳ್ತಾರೆ, ಸಂಸಾರದಲ್ಲಿ ಇರಿ ಅನಿವಾರ್ಯ ತಪ್ಪಲ್ಲ, ಆದ್ರೆ ಮೋಹ ಒಳಗಾಗಬೇಡಿ ಅಂತ ಹೇಳ್ತಾರೆ. ಪ್ರಹ್ಲಾದರ ಮಾತನ್ನೆಲ್ಲ ಕೋಟ್ ಮಾಡ್ತಾರೆ. ಕಥಂ ಸುಕೃತ ಸ್ವಯಪ್ರಿಯಾಯಾಹ ಅನುಕಂಪಿತಾಯಾಹ ಸಂಗಮ ರಹಸ್ಯಂ ರುಚಿರಾಂಶ್ಚ ಮಂತ್ರಾನ್ ಸುಹೃತ್ಸುತ ಸ್ನೇಹ ವಶ ಶಿಶೂನಾಂ ಕಲಾಕ್ಷರಾಣಾಂ ಅನುರಕ್ತ ಚಿತ್ತ. ಮನುಷ್ಯ ಎಷ್ಟು ಜೀವನ ಹಾಳು ಮಾಡ್ಕೋತಾನೆ ಅಂದ್ರೆ, ಇನ್ನೊಬ್ರು ಬಾಯಿ ಮಣ್ಣು ಹಾಕ್ತಾ ಇಲ್ಲ, ನಾವೀಗ ಸಂಧ್ಯಾವನ್ನು ಬಿಡ್ತೇವೆ ಅಂದ್ರೆ ನಮ್ಮ ಬಾಯಿ ನಾವೇ ಮಣ್ಣು ಹಾಕೋತೇವೆ ಅಂತ ಅರ್ಥ. ಸುಳ್ಳು ಹೇಳ್ತೇವೆ, ನಮ್ಮ ಬಾಯಿ ನಾವೇ ಮಣ್ಣು ಹಾಕೋತೇವೆ. ದೇವ್ರ ಪೂಜೆ ಬಿಟ್ಟು ದೇವರಿಗೆ ಪೂಜೆ ಇಲ್ಲ ಅಲ್ಲ, ನಮ್ಮ ಬಾಯಿ ಮಣ್ಣು ಗ್ಯಾರಂಟಿ ಅಂತ ಅರ್ಥ. ಇನ್ನು ತಿಳ್ಕೊಂಡಾಗ ಎಷ್ಟು ಮಾರ್ಮಿಕವಾದ ಸಂದೇಶ ಬರೆದಿದ್ದಾರೆ ಅವರು. ಜರ ಹಾಳಾಗದನ್ನು ಕಂಡು ಕಂಡು ನಾವು ಬರುತ್ತೇವಲ್ಲ, ಈ ಆಶ್ಚರ್ಯ ಇನ್ನಾದ್ರೂ ಎಚ್ಚೆತ್ಕೊಳ್ಬಾರದೇ ಅಂತ ಅವ್ರು ಹೇಳುತ್ತಾರೆ. ಅದೇ ಬಾತಿಲಿ ನಡೀತಾ ಇದೆ. ಮಣ್ಣು ಹಾಕಿದಾಗ ಏನ್ ಸಂಕಲ್ಪ ಮಾಡ, ಏನ್ ಸಂಕಲ್ಪ ಮಾಡಿದಂತ ದುರ್ಯೋಧನ ಗೊತ್ತೇನು? ಅಶ್ವತ್ಥ ಅವರು ಹೇಳಿದ್ರಂತೆ, ನೀವು ಹೀಗೆ ಮಾಡಬೇಕು. ಏನ್ ಮಾಡಬೇಕು? ಉಚ್ಛಿದ್ಯ ಸಂತತಿಂ ಪಾಂಡವೋ ಕೃತ್ವಾ ಸಕ್ಷೇತ್ರ ಸಂತತಿಂ. ಅವನ ಅಪ್ಪಣೆ ಹೇಗಿದೆ ನೋಡಿ, ಉಚ್ಛಿದ್ಯ ಸಂತತಿಂ ಪಾಂಡವೋ ಕೃತ್ವಾ ಸಕ್ಷೇತ್ರ ಸಂತತಿಂ. ಪಾಂಡವರಾಜರ ಸಂತಾನ ನಿಸ್ಸಂತಾನವಾಗಬೇಕು, ಅಂದ್ರೆ ಪಾಂಡವರ ಸಮೇತ ಎಲ್ಲ ನಾಶವಾಗಬೇಕು. ಆ ರೀತಿ ಮಾಡಬೇಕು ನೀವು. ಒಂದು ಸಾಯ್ಬೇಕಾದ್ರೆ ಅಶ್ವತ್ಥಾಮರಿಗೆ ಹೇಳ್ತಾ ಇದ್ದಾನೆ, ಪಾಂಡವರ ಸಂತಾನ, ಪಾಂಡವರನ್ನ ಪೂರ್ತಿ ಪಾಂಡವರ ಸಂತಾನ ಅಂದ್ರೆ ಪಾಂಡವರು, ಅವ್ರ ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಅವ್ರ ವಂಶ ಮುಂದೆ ಒಂದು ಕಟಾಫ್ ಆಗ್ಬೇಕಲ್ಲಿ. ಆ ರೀತಿ ಮಾಡ್ಬೇಕು ನೀವು. ಇದು ನಮ್ಮ ಪಾರ್ಟಿ. ಇನ್ನೊಂದೇನ್ ಮಾಡ್ಬೇಕು ಅಂತ, ಕೃತ್ವಾ ಸಕ್ಷೇತ್ರ ಸಂತತಿ. ಇನ್ನ ನನ್ನ ಸಂತತಿ ಇಲ್ಲ, ಇದೊಂದು ಸಂತತಿ ಅವನ ಎದುರಿಗೆ ಹೋಗ್ಬಿಟ್ಟಿದ್ರು. ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಶಸ್ಸಿ. ಹನುಮಂತ ರಾವಣಿಗೆ ಹೇಳಿದಾಗ ಆಗೋಗ್ಬಿಟ್ಟಿದೆ ಈಗಾಗಲೇ. ಏನೂ ಉಳ್ಕೊಂಡಿಲ್ಲ, ನನ್ನ ವಂಶ ಮುಂದುವರಿಬೇಕು ಅಂತ ಹೇಳ್ತಾನೆ ದುರ್ಯೋಧನ. ತನ್ನ ವಂಶ ಮುಂದುವರಿಬೇಕು, ಹೇಗೆ ಮುಂದುವರಿಬೇಕು? ಅವನು ಹೇಳೋ ಮಾತು ಕೇಳಿ, ನನ್ನ ಹೆಂಡತಿ ಭಾನುಮತಿಯಲ್ಲಿ ಗರ್ಭಾಧಾನ ಮಾಡಿ ವಂಶ ಬೆಳೆಸಿ. ಒಬ್ಬ ಗಂಡನಾಗಿ ಹೇಳೋ ಮಾತಾ ಇದು. ಒಂದು ಸಂದೇಶ ಕೊಡ್ತಾನೆ, ನನ್ನ ಹೆಂಡತಿಯಲ್ಲಿ ನೀವು ಸಂತತಿ ಬೆಳೆಸಬೇಕು. ಅವನ ಉದ್ದೇಶ ಸಂತತಿ ಎಂಥದಾರಾಗಲಿ ತನ್ನ ಹೆಸರಲ್ಲಿ ಬದುಕಬೇಕಷ್ಟೇ. ಅದು ಇಂಥ ಪಾತ್ರಗಳು ಏನಂತ ಹೇಳಬೇಕು ಇದಕ್ಕೆ? ಪಾಂಡವರ ಸಂತತಿ ಉಳಿಲೇಬಾರದು, ತನ್ನ ಸಂತತಿ ಬೆಳಿಲೇಬೇಕು. ಅಂದ್ರೆ ಪಾಂಡವರ ಸಂತತಿ ಧರ್ಮದ ಸಂತತಿ, ಧರ್ಮದ ಸಂತಾನ ಹೋಗ್ಬಿಡಬೇಕು, ಅಧರ್ಮದ ಸಂತತಿ ಬೆಳಿಬೇಕು. ಇದು ಕಲಿಯುಗದ ಬಹಳ ದುರಂತ ಇದೆ. ಒಂದು ಯಾರೊಬ್ಬ ದುಷ್ಟ ಸತ್ತ ಅಂತ ಸಂತೋಷ ಪಡ್ತೇವಲ್ಲ, ಅವ್ನು ಸುಮ್ಮನೆ ಸಾಯಿದಿಲ್ಲ, ಇನ್ನೊಬ್ಬ ನಾಳೆ ಕೊಟ್ಟಿರ್ತಾನೆ, ಯಾರೋ ಇನ್ಚಾರ್ಜ್ ಕೊಟ್ಬಿಟ್ಟಿರ್ತಾನೆ, ಬಿಡೋದಿಲ್ಲ ಅವ್ನು. ಮತ್ತೊಬ್ಬನೇ ಕೊಡ್ತಾನೆ, ಕೋ ಕೊಟ್ಟ ಕೊಡ್ತಾನೆ ಇರ್ತಾನ. ಇದು ಹಿಂದಿನ ಯುಗದಲ್ಲಿ ಹಾಗಲ್ಲ, ಅವ್ನು ಸತ್ತ ಹೋಗ್ಬಿಡ್ತಾ ಇದ್ರು ಅವರು. ಕಲಿಯುಗದಲ್ಲಿ ಹಾಗಲ್ಲ. ಹಿರಣ್ಯಕಶಿಪು ಹೋದ, ಎಂಥ ಪ್ರಹ್ಲಾದನಂತ ಬಂದ ವ್ಯಕ್ತಿ ಬಂದ, ವಿರೋಚನ ಹೋದ, ಬಲಿಚಕ್ರವರ್ತಿ ಅಂತ ಪುಣ್ಯಾತ್ಮ ಬಂದ. ಕಲಿಯುಗದಲ್ಲಿ ಹಾಗಲ್ಲಂತೆ. ದುಷ್ಟರ ಮಗ ದುಷ್ಟ, ಅವನ ಮಗ ದುಷ್ಟ, ಅವನ ಮಗ ದುಷ್ಟ, ಆ ತರ ದುಷ್ಟ ಪರಂಪರೆ ಮುಂದುವರಿಯುತ್ತಂತೆ. ಇದರಿಂದ ಏನಾಗುತ್ತೆ ಗೊತ್ತಾ? ಪಾಪ ವೃದ್ಧಿ ಜಾಸ್ತಿ ಆಗುತ್ತೆ ಅಂತ. ಪಾಪ ಬೆಳೀತಾ ಬೆಳೀತಾ ಹೋಗುತ್ತ. ಆದ್ದರಿಂದ ದೈತ್ಯ ದುರ್ಯೋಧನ ತಾನು ಪಾಪ ಮಾಡಿದ್ದು ಸಾಲದು, ತನ್ನ ವಂಶದವರು ಪಾಪ ಮಾಡಬೇಕು ಅಂತ ಆ ತರ ಅವನ ಯೋಚನೆ. ಅದರ ಜೊತೆಗೆ ಈ ಕೆಟ್ಟ ಆಫೀಸರ್ ಹೋಗ್ತಾರಲ್ಲ, ಇನ್ಚಾರ್ಜ್ ಅಂತವನ್ನ ಕೂಡಿಸಿ ಹೋಗ್ತಾನೆ ಮತ್ತೆ. ಯಾಕೆ ಅವನು ನಾಶ ಮಾಡ್ತಾನೆ ಇರಲಿ ಅಂತ ಹೇಳ್ಬಿಟ್ಟು ಒಳ್ಳೆಯವ್ರು ಆಗಲ್ಲ, ಇದ್ರೆ ಒಳ್ಳೆಯವರು ಆರಿಸಿಕೊಟ್ಟು ಹೋಗ್ತಾರೆ. ಈ ಲೋಕದೊಳಗೆ ಒಂದು ಸೈಕಾಲಜಿನೇ ವಿಚಿತ್ರ. ಹಾಗೆ ಮಾಡಿ ಹೇಳಿದಾಗ ಅಶ್ವತ್ಥ ಅವರು ಏನ್ ಮಾಡಬೇಕು? ಇವನಂತೂ ಪರಮ ಪಾಪಿಷ್ಟ. ಆ ಮಾತು ಹೇಳಿದ ಅಶ್ವತ್ಥ ಸುಮ್ಮನೆ ಇರಬಾರ್ದೆ, ಆಗೋದಿಲ್ಲ ಅಂತ ಹೇಳಬಾರ್ದೆ, ಹೂ ಅಂದ್ಬಿಟ್ರಂತೆ. ಇದಕ್ಕಿಂತ ದುರಂತ ಬೇಕೇನು? ಅವನು ಹೇಳಿದ್ದು ಎಂಥ ಕೆಟ್ಟ ಮಾತು ಹೇಳಿರೋದು. ಅವನು ಪಾಂಡವರನ್ನ ಕೊಲ್ಲಬೇಕು, ಸಂತಾನ ನಿಸ್ಸಂತಾನ ಮಾಡಬೇಕು, ಊಹಿಸ್ಲಿಕ್ಕೆ ಅಸಾಧ್ಯವಾದ ಪಾಪದ ಕೆಲಸ. ಇನ್ನೊಂದು ಕಡೆಗೆ ಇವರು ಸಂತತಿ ಬೆಳೆಸಬೇಕು, ಅದಂತೂ ಊಹೆ ಇನ್ನೊಂದು ಅಸಾಧ್ಯದ ಕೆಲಸ. ಎರಡಕ್ಕೂ ತಲೆ ಹಾಕಬೇಕಾ ಅವರು? ಹೂ ಅಂತ ಹೇಳಿಬಿಟ್ರಂತೆ ದುರ್ಯೋಧನ. ಹೇಳಿದ ಅವ್ರು ಆ ಹೊರಟ್ರಂತೆ ಅಶ್ವತ್ಥಾವರ. ಅಲ್ಲಿಂದ ಅಶ್ವತ್ಥಾವರ ಕಡೆ ಹೊರಡ್ತಾರೆ. ಈ ಕಡೆ ಒಂದು ಪದ್ಧತಿ ನಡೆದೋಗಿರುತ್ತೋ ಒಂದು ಮುಂದೆ ಏನು ಅಂದ್ರೆ, ಸಂಜೆಯ ನೋಡ್ಕೊಂಡು ಹೋಗಕ್ ಬರ್ತಾನೆ. ಬಿದ್ದೋದ ದುರ್ಯೋಧನ ನೋಡಿ ಸಂಜೆಯ ಬಂದಿರ್ತಾನೆ. ಸಂಜೆಯ ನೋಡ್ತಾನೆ, ಅವನಿಗೂ ಮೋಹ ಇದೇ ಇಲ್ಲ, ತನಗೆ ಆಶ್ರಯ ಕೊಟ್ಟ ಧೃತರಾಷ್ಟ್ರದ ಮಗ ಅಂತೇಳಿ. ಅವನು ಅಂತಾನೆ, ಓ ಹೀಗೆ ಮಾಡಬಾರ್ದಾಗಿತ್ತು, ಪಾಂಡವ ಇಷ್ಟಾರೆ ಗೀತೆ ಹೇಳಿದವನು, ಪಾಪ ಕಣ್ಣಾರೆ ಕಂಡವನು, ಕೃಷ್ಣ ಕೊಟ್ಟ ದಿವ್ಯ ದೃಷ್ಟಿ ವೇದವ್ಯಾಸ ಕೊಟ್ಟ ಕಣ್ಣು ಎಲ್ಲವನ್ನೂ ಕಂಡವನು. ಈ ಕಣ್ಣು ಬಿಟ್ಟು ಬಂದಿದ್ದಾರಲ್ಲ, ಸ್ಪೆಕ್ಸ್ ಇಲ್ದ್ರೆ ಹೋಗಕ್ ಬರೋದಿಲ್ಲ, ಅಟೈತ ಆಯ್ತು ಅಷ್ಟೇ. ವೇದವ್ಯಾಸ ಕಡೆ ಅಲ್ಲಿದ್ರೆ ವರ್ಕ್ ಮಾಡ್ತಿತ್ತು, ಇಲ್ಲಿ ಬಂದ ಕಾಣ್ತಾ ಇದೆ, ಇರೋ ಕಾಣ್ತಾ ಇದೆ ಪಾಪ. ಓ ಪಾಂಡವರು ಭಾರಿ ಅನ್ಯಾಯ ಮಾಡಿಬಿಟ್ರು, ಅನ್ಯಾಯ ಮಾಡಿಬಿಟ್ಟು ಬೈದು ಬಿಟ್ಟನಂತೆ. ನಾನೇನ್ ಮಾಡ್ಲಿ ದುರ್ಯೋಧನ ಅಂತ ಕೇಳ್ತಾನೆ. ದುರ್ಯೋಧನ ಹೇಳ್ತಾನೆ, ಇನ್ನೇನ್ ಮಾಡಕ್ ಬರುತ್ತೆ, ಒಂದ್ ಕೆಲಸ ಮಾಡು. ನನ್ನ ಫ್ರೆಂಡ್ ಒಬ್ಬನಿದ್ದಾನೆ, ಚಾರ್ವಾಕ ಅಂತ ಅವ್ರ ಹೆಸರು, ಚಾರ್ವಾಕ ಅಂತ ಹೆಸರಿದೆ. ಅವನು ಹೇಳು, ನಾನು ಸತ್ಯ ಅಂತ ವಿಷಯ ತಿಳಿಸು, ಇದು ಪ್ರತೀಕಾರ ತಿಳಿಸೋ ಅಂತ ಅವನು ಹೇಳು ಅಂತ ಹೇಳಿದ್ದಾನೆ. ಇನ್ನೊಂದು ತಯಾರು ಮಾಡಿ, ಒಂದ್ ಕಡೆ ಅಶ್ವತ್ಥಾವರ, ಈ ಕಡೆ ಈ ಕಡೆ ತಯಾರು ಮಾಡ್ತಾನೆ. ಒಂದ್ ಫೇಲ್ ಆದ್ರೆ ಮತ್ತೊಂದು ಇರಲಿ ಅಂತ ಹೇಳಿಬಿಟ್ಟು ಈ ಇನ್ಫ್ಲೂಯನ್ಸ್ ಮಾಡ್ತಾನೆ, ಅನೇಕ ಕಡೆ ಇನ್ಫ್ಲೂಯನ್ಸ್ ಮಾಡ್ತಾರಲ್ಲ ಆ ಟೈಪ್. ಕೊನೆ ಎಲ್ಲ ಫೇಲ್ ಆಗೋ ಕಷ್ಟ ಆಗ್ತದೆ, ಏನು ಮಾಡಕ್ ಆಗೋದಿಲ್ಲ. ಇವನಂತೂ ಹಠ ಬಿಡೋಕ್ ಸಾಧ್ಯ ಇಲ್ಲ ಅವ್ರು. ಇಲ್ಲಿ ಹೋಗು, ಆ ರೀತಿ ಹೇಳು ಅಂತ ಹೇಳಿ ತಷ್ಟ ಸಂಜೆ ಹೇಳ ಕೊಡ್ನಂತ ಚಾರ್ವಾಕರಿ. ನೆನ್ಪಿಟ್ಕೊಂಡಿರ್ಬೇಕು, ಮುಂದೆ ಏನಾಗುತ್ತೆ ಗೊತ್ತಾಗುತ್ತೆ ನಮಗೆ, ಏನಾಯ್ತು ಏನ್ ವಿಷಯ ಅಂತ ಅರ್ಥ. ಲಿಂಕ್ ಸಿಗಬೇಕಾದ್ರೆ ಗೊತ್ತಿರ್ಬೇಕು. ಅಶ್ವತ್ಥಾಮರು ಕೃಪಾಚಾರ್ಯರು ಕೃತ ಮೂರು ಜನ ಹೊರಟರು. ಅಲ್ಲಿಂದ ಹೋಗಿ ಮಾತೇನೋ ಕೊಟ್ಟರು, ನಡೆಸೋ ಧೈರ್ಯನೇ ಅವರಿಗಿಲ್ಲ. ಅಶ್ವತ್ಥಾಮರಿಗೆ ಮಾತು ಕೊಟ್ಟಾಗಿದೆ, ಪಾಂಡವರು ಕಂಡ್ರೆ ಬಚ್ಚಿ ತಲೆ ಬರ್ಸ್ಕೊಂಡು ಓಡಾಡ್ತಿದ್ದಾರೆ. ಈಗ ಅಷ್ಟು ಪಾಂಡವರು ನಿರ್ಮಂಶ ಮಾಡ್ಬೇಕಂತ ಹ್ಯಾ ಯೋಚನೆ ಮಾಡ್ಬೇಕು. ಅವ್ರೀಗ ಅವ್ರು ಕಂಡ್ರೆ ತಲೆ ತಮ್ಮ ತಲೆ ಉಳಿದ್ರೆ ಸಾಕು ಅಂತ ಓಡಾಡ್ತಿರ್ಬೇಕಾದ್ರೆ ಅವ್ರ ತಲೆ ಹಾಗೆ ತೆಗಿಬೇಕೀಗ. ಮಾತು ಕೊಟ್ಟಾಯ್ತು, ಧೈರ್ಯ ಬರಲಿಲ್ಲ. ಮೂರ ಯಥಾಭಾಗ ಬಂದೋಯ್ತು, ಅಭ್ಯಾಸ ಮಾಡಿದ್ರು, ಕುತ್ಕೊಂಡು ಹೊರಟು ಸೀದ ಕಾಡಿಗೆ ಹೋದ್ರು. ಹೊರಗಿದ್ದು ಎಲ್ಲಿ ಕೊಂದಾಕ್ಬಿಡ್ತಾರೋ ಅಂತ ಹೆದರಿಕೆ ಅವ್ರಿಗೆ. ದುರ್ಯೋಧನ ಕಾಂಟ್ಯಾಕ್ಟ್ ಇದ್ದಿದ್ದಕ್ಕೆ ಎಷ್ಟು ಭಯ ನೋಡಿದ್ರೆ ಅವರಿಗೆ. ನಿಜವಾಗ್ಲೂ ಒಳ್ಳೆಯವರು, ಅವರು ಭಯ ಪಡ್ಬೇಕಾದ ಕಾರಣ ಇಲ್ಲ. ಇವ್ರು ಕಾಂಟ್ಯಾಕ್ಟ್ ಬಂದಿದ್ದಕ್ಕೆ ಬಂದ ಭಯ. ಅದಕ್ಕೆ ಅಭಯಂ ಸತ್ವ ಸಂಶುದ್ಧಿ ನಾನಯೋಗ ವ್ಯವಸ್ಥಿತಿ. ನಿರ್ಭೀತಿಯಿಂದ ಬದುಕಬೇಕು ಅಂತಿದ್ರೆ ದೇವರ ಭಕ್ತರಾಗಬೇಕು, ಮತ್ತು ದೇವರ ಭಕ್ತರ ಸಹವಾಸ ಮಾಡಬೇಕೆ ಹೊರತು ಬೇರೆ ದಾರಿ ಇಲ್ಲ. ಇಲ್ಲ ಹೊರ ತಪ್ಪಿದ್ದಲ್ಲ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಅವರಿಗೆ ದುಃಖ ಆಗಬೇಕಾಗಿದೆ ಪಾಪ. ಹೋದ್ರು ಒಂದು ದೊಡ್ಡ ಆಲದ ಮರ ಅಲ್ಲಿ ಮಲಕೊಂಡು ರಾತ್ರಿ ಇನ್ನೇನು ಹೋಗ್ಲಿಕ್ಕಾಗುತ್ತೆ ಹಾಗೆ ಮಲ್ಕೊಂಡು ಅವರಿಬ್ರು ನಿದ್ದೆ ಬಂದ್ಬಿಡುತ್ತೆ ಪಾಪ ಎದುರೆಂಟು ಅಡಿ ಸಿದ್ಧ ಮಾಡಿದ್ದಾರೆ ಸುಸ್ತು ಹೊಡೆದು ಬಿಟ್ಟಿದ್ದಾರೆ ಮಧ್ಯೆ ಸ್ವಲ್ಪ ತಾಳಿಯ ಲಂಚ್ ಬೇಕು ಟೀ ಬೇಕು ಅಂತ ಓಡಾಡ್ತಿರ್ತಾರೆ ಪಾಪ ಆಳು ಸ್ವಲ್ಪ ಹೊತ್ತು ಹೋಗೋದೇ ಜಾಸ್ತಿ ಈ ಮಧ್ಯೆ ಅಲ್ಲಿದ್ದಾರೆ ಸುಂದರ ಕುಡಿತಾರೆ ಇರ್ತಾರೆ ಈ ಮಧ್ಯೆ ಅದು ಫೀಲ್ಡ್ ಅಲ್ಲಿ ಏನು ಸುಮ್ಮನೆ ಕೂತಿರೋದಿಲ್ಲ ಅವರು ಬಾಟ ಕುಡಿದು ಇಲ್ಲಿ ಕುಡಿತಾರೆ ಅಲ್ಲೇ ಕುಡಿತಾರೆ ಇಷ್ಟೇ ವ್ಯತ್ಯಾಸ ಲಂಚ್ ಅಂದ್ರೆ ಅಲ್ಲೇ ತಿನ್ನೋದು ಇಲ್ಲೋ ಇಲ್ಲೇ ತಿನ್ನೋದು ಅಂತ ಅಷ್ಟೇ ಅರ್ಥ ಬೇರೆ ಅಲ್ಲ ಇಷ್ಟು ಆಡಿದ್ದೇ ತಾಯಾಸ ಮಾಡ್ಕೋಬೇಕಾದ್ರೆ 18 ನಾನ್ ಸ್ಟಾಪ್ ಯುದ್ಧ ಅವತ್ತಂತೂ ಜಲ್ದರ್ ಕೊಲ್ಲೋ ದಿವಸ ರಾತ್ರಿ ಕೂಡ ನಿದ್ದೆ ಮಾಡೆ ಇಲ್ಲ ಒಂದ್ ದಿವಸ ರೆಸ್ಟೇ ಗಿಷ್ಟೇ ಇಲ್ಲ ಯಾವುದೂ ಇಲ್ಲ ಅವರಿಗೆ ಎಷ್ಟು ಆಯಾಸ ಆಗಿತ್ತು ಪಾಪ ಹಾಗೆ ಮಲಗಿಬಿಟ್ರಂತ ಕೃಪಾಚಾರ ಕೃತವರ ಇಬ್ರು ಕೂಡ ಆಗ ಅಶ್ವತ್ಥಾಮರಿಗೆ ಮಾತ್ರ ನಾಗಾನ್ ನಿದ್ರಾ ಅಂತ ಹೇಳ್ತಾರೆ ನಿದ್ರೆ ಬರ್ತಾ ಇಲ್ಲ ಅವರಿಗೆ ಯಾಕೆ ಮಾತು ಕೊಟ್ಟಿದ್ದಾರೆ ದುರ್ಯೋಧನರಿಗೆ ನಡೆಸಬೇಕಲ್ಲ ತಡಾದಷ್ಟು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಇಲ್ಲಾದ್ರೆ ಪಾಂಡವರು ಹೊರಗಿದ್ದಾರೆ ಶಿಬಿರ ಹೊರಗಿದ್ದಾರೆ ಅವ್ರು ಊರಿಗೆ ಹೋಗ್ಬಿಟ್ಟು ಇನ್ನು ಟೈಟ್ ಆಗಿಬಿಡುತ್ತೆ ಸೆಕ್ಯೂರಿಟಿ ಜಾಸ್ತಿ ಆಗಿಬಿಡುತ್ತೆ ಏನ್ ಮಾಡಬೇಕು ಯೋಚನೆ ಮಾಡ್ತಾ ಮರಗಿದ್ದಾರೆ ಒಬ್ರೇ ತಾವು 3 ಜನ ಹೋಗಿ ಏನೋ ಮಾಡಾಗಿಲ್ಲ ಮಾಡದೇ ಇರಾಗಿಲ್ಲ ಮಾತು ಕೊಟ್ಟಾಗಿಬಿಟ್ಟಿದೆ ಒಳಗೊಂದು ಸೇಡಿದೆ ದುರ್ಯೋಧನನ ಮಾತು ಒಂದು ನೆಪ ಇನ್ನೊಂದು ಮಾತಿದೆ ಅಷ್ಟು ದುರ್ಯೋಧನ ಹೇಳಿರ್ತಾರೆ ನನ್ನ ಮಗನಿಗೆ ಹೇಳಿರಿ ಪಾಂಚಾಲಾ ಪಾಂಚಾಲಾ ನೈವ ಶೇಷ ಏಹಿ ಪಾಂಚಾಲರ ಸಂತತಿ ಉಳಿಬಾರದು ಸದೌ ಹಿತ್ರಾನ್ ಅಂತ ಹೇಳಿರ್ತಾರೆ ಪಾಂಚಾಲರ ವಂಶ ನಿರ್ವಂಶವಾಗಬೇಕು ಅಂತ ಅವತ್ತು ಹೇಳಿದ್ದಾರೆ ಇಲ್ಲಿ ಎರಡು ಸಿಂಕ್ರೋನೈಸ್ ಆಗ್ತಾ ಇದೆ ಒಂದ್ ಕಡೆ ಅಪ್ಪನ ಮಾತು ಒಂದ್ ಕಡೆಗೆ ಈ ದುರ್ಯೋಧನನ ಮಾತು ಯೋಚನೆ ಮಾಡಿ ಹೇಗೆ ಮಾಡಬೇಕು ಅಂತ ಇದ್ದಾರೆ ನಿದ್ರೆ ಬರ್ತಾ ಇಲ್ಲ ರಾತ್ರಿ ಕಳೀತಾ ಇದೆ ಸುಮಾರು 11-12 ಗಂಟೆ ಹೊತ್ತಾಗ್ತಾ ಇತ್ತು ಅಷ್ಟೊತ್ತಿಗೆ ಅವ್ರು ಮಲಗಿದವರಿಗೂ ದೃಶ್ಯ ಕಾಣಿಸ್ತಾ ಇತ್ತು ಆ ದೊಡ್ಡ ಆಲದ ಮರ ಸಾವಿರಾರು ಕಾಗೆಗಳು ಕೂತಿರ್ತಾವರು ಸಾವಿರಾರು ಕಾಗೆಗಳು ಕೂತಿರ್ತವೆ ಎಲ್ಲ ಆರಾಮಾಗಿ ರಾತ್ರಿ ರೆಸ್ಟ್ ಅದ್ರ ಮೇಲೆ ಆ ಏನಾಗಿದೆ ಒಂದು ಗೂಬೆ ಬರ್ತಾ ಇದೆ ಒಂದೇ ಗೂಬೆ ಬರುತ್ತೆ ಬಂದು ಅಷ್ಟು ಕಾಗೆಗಳನ್ನ ಕೊಂದು 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 ಹಾಕ್ತಾ ಇತ್ತು ಅಶ್ವತ್ ಅವರು ನೋಡ್ತಾ ಇದ್ದಾರೆ ಓಹೋ ಕಾಗೆಗಳು ನೋಡಿದ್ರೆ ಇಷ್ಟೊಂದಿದೆ ಸಾವಿರಾರು ಇದೆ ಗೂಬೆ ನೋಡಿದ್ರೆ ಒಂದೇ ಇದೆ ಒಂದು ಗೂಬೆ ಇಷ್ಟು ಕಾಗೆಗಳನ್ನ ಕೊಂದು ಹಾಕಿತು ಓ ಐಡಿಯಾ ಫ್ಲಾಶ್ ಆಯ್ತು ಅಂತ ಹೊರತಂತವ್ರಿಗೆ ನಾನು ಒಬ್ಬನೇ ಇದ್ದೇನೆ ದುರ್ಯೋಧನ ಮಾತು ಕೊಟ್ಟು ಬಂದಿದ್ದೇನೆ ಪಾಂಡವರು ತುಂಬಾ ಜನ ಇದ್ದಾರೆ ನಾನು ಹ್ಯಾಕ್ ಕೊಳ್ಬೇಕು ಅಂತ ಹೀಗೆ ಗೊತ್ತಾಯ್ತು ಅಂತ ಹೇಳ್ತಾರೆ ನಿದರ್ಶನೇನ ಏನೇನ ಪ್ರೇರಿತ ಪರಮಾತ್ಮನ ಇದು ದೇವರು ಕೊಟ್ಟ ಸೂಚನೆ ಅಂತ ತಿಳ್ಕೊಂಡ್ಬಿಟ್ರಂತ ಹೌದು ದೇವ್ರು ಕೊಟ್ಟ ಸೂಚನೆನೇ ಅದು ಆದ್ರೆ ಯಾತಕ್ಕೆ ಅಂತ ಅರ್ಥ ಆಗಲಿಲ್ಲ ಅಷ್ಟೇ ಅವ್ರಿಗೆ ದೇವ್ರ ಆಯ್ತು ಸೂಚನೆ ಮಾಡಿದ್ದೇನೆ ಅಂತ ಆಚಾರ್ಯ ಮಾತನ್ನು ಹೇಳ್ತಾರೆ ಉಲೂಕಲಂ ಕೃತಾಪ್ಯಾಸ ದ್ರೋಣೇಹೇ ಬೋಧಕಂ ಅಂತ ಅನುವ್ಯಾಖ್ಯಾನದಲ್ಲಿ ಕೊಟ್ ಮಾಡ್ತಾರೆ ಮಾಡಿದ್ದು ಒಂದು ಗೂಬೆ ಅದರಿಂದ ಪಾಠ ಆಗಿದ್ದು ಅಶ್ವತ್ಥಾಮರಿಗೆ ಅಂತ ಓ ನನಗೆ ಐಡಿಯಾ ಬಂತೀಗ ರಾತ್ರಿ ಹೊತ್ತಿನೊಳಗೆ ಮಲಗಿದ ಕಾಗೆಗಳನ್ನ ಅಸಂಖ್ಯ ಕಾಗೆಗಳನ್ನ ಒಂದು ಗೂಬೆ ಕೊಂದಾಕಿ ಕಾಗೆಗಳಿಗೆ ರಾತ್ರಿ ಕಣ್ಣು ಕಾಣಿಸೋದಿಲ್ಲ ಗೂಬೆಗೆ ರಾತ್ರಿ ಕಣ್ಣು ಭಾರಿ ಚೆನ್ನಾಗಿ ಕಾಣಿಸುತ್ತೆ ಹಾಗಲ್ಲ ಅದಕ್ಕೆ ಕಾಣೋದಿಲ್ಲ ಇವು ಕಣ್ಣು ಕಾಣೋದಿಲ್ಲ ಹರಲಕ್ಕೆ ಬರೋದಿಲ್ಲ ಜೊತೆಗೆ ಗೂಬೆ ಕಣ್ಣು ಸ್ಪಷ್ಟ ಕಾಣ್ತಾ ಇದೆ ಗೂಬೆಗೆ ಅದಕ್ಕೋಸ್ಕರನೇ ಅವೆಲ್ಲ ಏನ್ ಮಾಡುತ್ತೆ ಈಗ ಬಂದುಬಿಟ್ಟು ಕೊಂದುಕೊಂದು ಹಾಕಿತು ಇದೇ ಕಾರಣ ಈಗ ಮಲಗಿದ ಕಾಗೆಗಳನ್ನ ಹೇಗೆ ಗೂಬೆ ಕೊಂದು ಹಾಕಿದೋ ಪಾಂಡವರು 18 ದಿವಸ ರಾತ್ರಿ ಅವರು ಆರಾಮ ಮಲಗಿರ್ತಾರೆ ನಾನು ಈ ಹೋದ ಕೊಲ್ಲಕ್ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ರಾತ್ರಿ ಹೊತ್ತು ಕಗ್ಗೊಲೆ ಮಾಡಬೇಕು ನೋಡಿ ಯುದ್ಧದ ಕಾನ್ಸೆಪ್ಟೇ ಹೊರಟೋಯ್ತು ಈಗ ಯುದ್ಧ ಮಾಡೋದೇ ಬೇಡ ಕೊಲೆ ಮಾಡಿಬಿಡದೆ ಪಾಂಡವರ ಕಡೆ ಅಂತ ಯೋಚನೆ ಮಾಡಿ ಅಲ್ಲಿಂದ ಎದ್ದು ಬಿಟ್ರಂತೆ ದೇವ್ರು ಯಾವ ರೀತಿ ಕೆಟ್ಟ ಕೆಲಸ ಮಾಡೋದಕ್ಕೂ ಪ್ರೇರೇಪಣೆ ಕೊಡ ಅವ್ರಿಗೆ ಹಾಗೂ ಪ್ರೇರೇಪಣೆ ಕೊಡ್ತಾರೆ ಒಳ್ಳೇದಕ್ಕೂ ಪ್ರೇರೇಪಣೆ ಕೊಡ್ತಾರೆ ಆ ಕೊಟ್ಟು ಕಷ್ಟ ಎದ್ರಂತ ಅವರು ಎದ್ದಿದ್ದೆ ಹೇಳಿ ಹೇಳಿ ಅಂತ ಎಬ್ಬಿಸ್ತಾರೆ ಅವರಿಬ್ಬರು ಕೂಡ ಕೃಪಾಚಾರ್ಯ ಹೇಳಿ ಮಾವ ಹೇಳಿ ಕೃತವರ್ಮ ಹೇಳು ಯಾತಕ್ಕೆ ಅಂದ್ರೆ ಹೋಗ್ಬೇಕಾಗಿ ಪಾಂಡವರನ್ನು ಕೊಲ್ಲಬೇಕು ಹೋಗ್ತೇನೆ ಅಂದ್ರೆ ಅವ್ರು ಅಂತಾರೆ ಏನ್ ಮಾಡ್ತೀರಿ ಅಂತ ಕೇಳ್ತಾರೆ ಇಲ್ಲ ನಾನು ಬಿಡೋದಿಲ್ಲ ಪಾಂಡವರು ಕೊಂದು ಬಿಡ್ತೇನೆ ಅಂತ ಹೇಳಿದ್ರು ಎಂಥ ಕೆಲಸ ಮಾಡ್ತಿ ರಾತ್ರಿ ಹೊತ್ತು ಮಲಗಿರ್ತಾರೆ ಕೊಲ್ಲೋ ಸರ್ವಧರ್ಮನ ಅಂತ ಕೇಳಿದ್ರೆ ನನ್ನ ಧರ್ಮ ಆಗಿರುವ ಯೋಚನೆ ನನಗಿಲ್ಲ ಈಗ ನಾನೇ ಕೊಲ್ಲಬೇಕು ದುರ್ಯೋಧನರು ಕೊಟ್ಟು ಮಾತು ನಡೆಸಬೇಕಷ್ಟೇ ನಾ ಹೊರಟೆ ಅಂತ ಹೇಳಿದ್ರೆ ಅವ್ರು ಹೇಳಕ್ ಹೋಗ್ತಾರೆ ಬೇಡ ಬೇಡ ಅಂತ ಹೇಳಿದ್ರೆ ಅದು ಕೇಳೋದಿಲ್ಲ ರಥ ಹತ್ಕೊಂಡು ಓಡೇ ಬಿಟ್ರಂತ ಆ ಕಡೆಗೆ ರಥ ಓಡಿಸ್ಕೊಂಡು ಹೋಗೇ ಬಿಡ್ತಾರೆ ಮುಂದಕ್ಕೆ ಇವರಿಬ್ರು ನೋಡ್ತಾರೆ ಗುರುಪುತ್ರ ಒಂದ್ ಕಡೆ ನೋಡಿದ್ರೆ ಸೋದರ ಅಳಿಯ ಇವರು ದ್ರೋಣಾಚಾರ್ಯರ ಮಗ ಅವ್ರಿಗೆ ಗೊತ್ತು ಕೃಪಾಚಾರ್ಯ ಅಳಿಯ ಹೆಸರು ಅಳಿಯಾದ್ರೂ ಕೂಡ ನನಗಿಂತ ಭಾರಿ ದೊಡ್ಡವರು ಅಂತ ಗೊತ್ತಿತ್ತು ಅವ್ರಿಗೆ ಇನ್ನು ಬಿಡ್ಲಕ್ಕಾಗ್ಲಿಲ್ಲ ಅವರಿಗೆ ಓಡ್ಕೊತ ಅವರು ಫಾಲೋ ಮಾಡಿದ್ರು ಇಲ್ಲಿ ಸ್ವಾರಸ್ಯ ನೋಡ್ಬೇಕು ರಸದಲ್ಲಿ ಅವರು ಓಡ್ತಾ ಹೋಗ್ತಾ ಇದ್ದಾರೆ ಇವರು ಓಡ್ಕೊತ ಇವ್ರು ಫಾಲೋ ಮಾಡ್ತಾ ಇದ್ದಾರೆ ಅಲ್ಲಿ ಗ್ಯಾಪ್ ಇತ್ತು ಇಬ್ಬರಿಗೂ ಕೂಡ ಇಬ್ಬರಿಗೂ ಗ್ಯಾಪ್ ಬಂದಿದೆ ಓಡೋ ಕಾರಣ ನಡ್ಕೋತ ಅವ್ರು ಎಷ್ಟೋ ಫಾಲೋ ಮಾಡಕ್ ಬರುತ್ತೆ ಆ ರೀತಿ ಆಯ್ತು ಅಶ್ವತ್ಥಾರ ಮುಂದೆ ಹೋಗೇ ಬಿಟ್ಟು ಪಾಂಡವರ ಶಿಬಿರವನ್ನು ಎಂಟರ್ ಆಗಬೇಕು ಅಂತ ಹೋಗ್ತಾರೆ ಶಿಬಿರ ಅಂದ್ರೆ ಟೆಂಟ್ ಅಂತ ಅರ್ಥ ಯುದ್ಧದಲ್ಲಿ ಟೆಂಟ್ ಹಾಕಿರ್ತಾರಲ್ಲ ಅದು ಒಳ್ಳೆ ಭದ್ರವಾದ ಇವತ್ತಿನ ಟೆಂಟ್ ಇದ್ದಾಗಿರೋದಿಲ್ಲ ಆಲ್ ಪ್ರೂಫ್ ಟೆಂಟ್ ಟೆಂಟ್ಗಳವೆಲ್ಲ ಕೂಡ ಅಂತ ಟೆಂಟ್ ಒಳಗೆ ಹೋಗ್ಲಿಕ್ಕೆ ದೋಡ ಏರು ಅಕ್ಷೋಹಿಣಿ ಗಟ್ಲೆ 7 ಅಕ್ಷೋಹಿಣಿ ಸೈನ್ಯ ನಿಲ್ಬೇಕಾದ್ರೆ ಪಾರ್ಕ್ ಮಾಡಿರ್ಬೇಕಾದ್ರೆ ಸೈನ್ಯ ಹೋಗಿರ್ಬೋದು ಟೆಂಟ್ ಅಂತ ಉಳ್ಕೊಂಡಿದೆಯಲ್ಲ ಸೈನ್ಯ ಇನ್ನು ಬೇಕಾದಷ್ಟಿದೆ ನೋಡಿ ಒಳಗೆ ಹೋಗ್ಲಿಕ್ಕೆ ಅಂತ ಜೋರ ರಥ ಓಡಿಸ್ಕೊಂಡು ಬರ್ತಾರೆ. ಶಾಕ್ ಆಯ್ತವೆ ಬಾಗಿ ಶಿಬಿರದ ಹೆಬ್ಬಾಗಿಲಲ್ಲಿ ದೊಡ್ಡ ವ್ಯಕ್ತಿ ಆಕಾಶದ ಎದ್ದು ಬಿಟ್ಟಿದ್ದಾರೆ ರೆಡಿ ಅಂತ ಹೇಳಿದ್ರು. ನೋಡ್ತಾರೆ ಯಾರು ಅಂತ ನೋಡಿದ್ರೆ ಶಿವನ ಈಶ್ವರ ಎದ್ದು ಬಿಟ್ಟಿದ್ದಾರೆ ಅಡ್ಡ ಕಾಯಿಲೆಗೋಸ್ಕರ. ಅವ್ರು ಹೇಳಿದ್ರೆ ಏನ್ ಅಶ್ವತ್ಥಾವರ ಏನ್ ಸಮಾಚಾರ ಅಂತ ಕೇಳ್ತಾರೆ. ನಾನು ಒಳಗೆ ಹೋಗ್ಬೇಕು, ಪಾಂಡವನ ಕೊಲ್ಲಬೇಕು ಅಂದ್ರೆ ಸಾಧ್ಯನೇ ಇಲ್ಲ, ನಾನು ಕಾಯ್ತಾ ಇದ್ದೇನೆ ಅಂತ ಹೇಳ್ತಾರೆ. ಇಲ್ಲಿ ಪಾಂಡವ ಸೇವವನ್ನು ಕಾಯ್ತಾ ಇದ್ದೇನೆ. ನಿಮ್ಗೆ ಕಾಯಿಲೆ ಯಾರು ಹೇಳ್ತಾರೆ ಅಂದ್ರೆ ಕೃಷ್ಣ ಹೇಳಿದ್ದಾನೆ. ಎಷ್ಟು ಇಂಟ್ರೆಸ್ಟಿಂಗ್ ನೋಡ್ಬೇಕು, ಕೃಷ್ಣ ಹೇಳಿದ್ದಾನೆ ಅಂದ್ರೆ ರುದ್ರದೇವರು ಕಾಯ್ತಾ ಇದ್ದಾರೆ, ಕೃಷ್ಣ ಹೇಳಿದ್ದಾನೆ ಅಂತ ಅರ್ಥ ಮಾಡ್ಕೊಂಡ್ರೆ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ. ಯುದ್ಧ ಎಂದು ಶುರುವಾಯಿತು, ಕೃಷ್ಣ ರುದ್ರದೇವರೇ ನೀವು ಪಾಂಡವರ ಶಿಬಿರವನ್ನು ಕಾಯ್ಬೇಕು. ಭೀಮಾದೇವನ ಕಾಯಿನ ಸಿಟಿ ಇಲ್ಲ, ಉಳಿದ ಶ್ರದ್ಧ ಇದ್ದಾರೆ ಅವ್ರನ್ನ ಕಾಯ್ಬೇಕಲ್ಲ. ಅದಕ್ಕೆ ಯಾರು ಕಾಯ್ಬೇಕು ಅಂದ್ರೆ ಯಾರು ಕೊಲ್ತಾರೋ ಅವ್ರು ಕಾಯ್ಬೇಕು. ಒಂದಿದೆಯಲ್ಲ ಹರ ಕೊಲ್ಲೋಲ್ ಪರ ಕಾಯುವನೆ ಹರ ಹರ ಸಿ ಚನ್ನ ಸೋಮೇಶ್ವರ ಅಂತ ಸೋಮೇಶ್ವರ ಶತಕ ಇದೆ. ಅವರು ಹರ ಕೊಲ್ಲೋಲ್ ಪರ ಕಾಯುವನೆ ಅಂತ ಒಂದು ಮಾತಿದೆ. ಅದಕ್ಕೆ ಹರ ಕೊಲ್ತಾನೆ, ಹರನೇ ಕಾದು ಬಿಟ್ರೆ ಎಷ್ಟೇ ಇಲ್ವಾ ಅಲ್ಲಿಗ. ಈ ಕೊಲ್ಲನೇ ಕೊಲ್ಲದ ಕೆಲ ಒಪ್ಪಿಸಿಬಿಟ್ರೆ ಯಾರು ಇವನು ಕೊಲ್ಲ ನೀವು ನೋಡಬೇಕು ಅಂತ. ಆಗ ಅವತ್ತಿಂದ ಕಾಯ್ತಾ ಇದ್ದೇನೆ ನಾನೀಗ, ಅವಳು ಬಿಡೋದಿಲ್ಲ ಅಂತ ಹೇಳ್ಬಿಟ್ರೆ ಅಶ್ವತ್ಥಾಮರಿಗೆ ಏನು ಯೋಚಿಸ್ತಾನೆ ಇಲ್ಲ, ಪಾಪ ಒಳ್ಳೆ ಆಪರ್ಚುನಿಟಿ ತಪ್ಪೇ ಹೋಗುತ್ತಲ್ಲ ಅಂತೇಳಿ ಯುದ್ಧ ಶುರು ಮಾಡಿದ್ರಂತೆ. ಅಶ್ವತ್ಥಾಮರು ಬಾಣಗಳ ಮಳೆ ಸುರಿಸ್ತಾ ಇದ್ದಾರೆ ಇವರ ಮೇಲೆ, ಅವರು ಯುದ್ಧ ಮಾಡ್ತಾ ಇದ್ದಾರೆ. ಇದೇನ್ ಮ್ಯಾಜಿಕ್ ಗೊತ್ತಾ, ಇಲ್ಲಿಂತರೋದು ರುದ್ರದೇವರು, ಅಲ್ಲಿರೋದು ಅಶ್ವತ್ಥಾಮಾಚಾರ್ಯರು, ಇಬ್ರು ಒಂದೇನೆ. ಇದು ಇನ್ನೂ ಆಶ್ಚರ್ಯ. ಅಶ್ವತ್ಥಾಮರು ಶಿವರ ಅವತಾರ, ಮೂಲ ರೂಪ ಇಲ್ಲಿ ಅವತಾರ ರೂಪ ಅಲ್ಲಿ, ಫೈಟಿಂಗ್ ಜೋರ ಫೈಟಿಂಗ್. ಮಸ್ಜಿ ತಲೆ ಹೊಡ್ಕೋ ಪಡ ಪಡ ಹೊಡ್ಕೋತಲ್ಲಾಗಿಬಿಟ್ಟಿದೆ ಅಷ್ಟೇ. ಕೆನ್ನೆ ಹೊಡ್ಕೋತಾರೆ, ತಲೆ ಹೊಡ್ಕೋ ಯಾವತ್ತು ಪಟ್ಟು ತಲೆ ಹೊಡ್ಕೊಂಡ್ಬಿಡ್ತಾರೆ ಜೋರಾಗಿ. ಇವ್ ಮರ್ತು ಬಿಟ್ಟಿರ್ತಾರೆ, ಏನೋ ಆಗ್ಬಿಟ್ಟಿರುತ್ತೆ, ಮರ್ತು ಬಿಟ್ಟಿರ್ತಾರೆ, ಜೋರ ಹೊಡ್ಕೊಂಡ್ರೆ ಉಳಿದವ್ರಿ ಪಾಪ ಅನ್ಸ್ಬಿಡುತ್ತೆ. ಈ ತಮ್ಮ ತಲೆ ತಾವೇ ಹೊಡ್ಕೋತಾರಲ್ಲ, ತಮ್ಮ ಕೆನ್ನೆ ತಾವೇ ಹೊಡ್ಕೋತಾರಲ್ಲ, ತಮ್ಮ ತಾವೇ ಹೊಡ್ಕೋತಾ ಇದ್ದಾರೆ. ಇದು ಆಗುತ್ತಾ ಅಂದ್ರೆ ಆಗುತ್ತೆ. ಆಚಾರ್ಯ ಹೇಳ್ತಾರೆ, ಅಚಿಂತ್ಯ ಹರಿಶಕ್ತಿರಿಹಿ ದೃಶ್ಯಂತೆ ಆತ್ಮಹನೋಪಿಹಿ. ದೇವ್ರ ಸಂಕಲ್ಪ ಎಷ್ಟು ದೊಡ್ಡದು ಗೊತ್ತಾ, ಮನುಷ್ಯ ಇನ್ನೊಬ್ರು ಕೊಲ್ತಾರೆ ದೇವ್ರ ಸಂಕಲ್ಪ, ತನ್ನೇ ಕೊಟ್ಕೋತಾರೆ ಎಂಥ ಸಂಕಲ್ಪ ಇದು. ಅದು ಆಚಾರ್ಯಕ್ಕೆ ಆತ್ಮಹತ್ಯೆ ಕೋರ್ಟ್ ಕ್ಯಾನ್ಸಲ್ ಕೇಸ್ನ ಕೋರ್ಟ್ ಮಾಡ್ತಾರೆ ಆಚಾರ್ಯ. ಆತ್ಮಹತ್ಯೆ ಮಾಡ್ಕೊಂಡು ಮನುಷ್ಯ ಯಾರನ್ನ ಕೊಲ್ತಾರೆ, ತನ್ನೇ ಕೊಂದ್ಕೋತಾನೆ. ಆಶ್ಚರ್ಯ, ತನ್ನನ್ನೇ ಕೊಂದ್ಕೋಬೇಕಾದ್ರೆ ಏನ್ ಮ್ಯಾಜಿಕ್ ಇದು. ಒಂದು ದೇವ್ರು ಹೇಗೆ ಬುದ್ಧಿ ಕೊಡ್ತಾನೆ ನೋಡಿದ್ರೆ ಅಂತ ಹೇಳ್ತಾನೆ. ಅಚಿಂತ್ಯ ಹರಿಶಕ್ತಿರಿಹಿ, ದೇವರ ಮಾಯೆ ಅಂದ್ರೆ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ. ದೇವ್ರ ಮಾಯೆ ದಾಟಕ್ಕೆ ಯಾರಿಗೂ ಸಾಧ್ಯವಾಗೋದಿಲ್ಲ ಅಂತ ಬುದ್ಧಿ ಕೊಟ್ಟಿದ್ದಕ್ಕೆ ಸ್ವತಃ ರುದ್ರದೇವರು ಅಶ್ವತ್ಥಾವರನ್ನ ಹೊಡೆಯೋರು, ಅಶ್ವತ್ಥಾವರ ಇವರು ಹೊಡೆಯೋರು. ಆಗ ಏನಾಯ್ತಂತೆ, ಮೂಲ ರೂಪ ಅದು, ಅವತಾರ ರೂಪ ಇದು. ಶಾಸ್ತ್ರ ಹೇಳುತ್ತೆ ಮೂಲ ರೂಪದ ಶಕ್ತಿ ಬೇರೆ ದೇವತೆಗಳಲ್ಲಿ ಮೂಲ ರೂಪದ ಶಕ್ತಿ ಜಾಸ್ತಿ, ಅವತಾರದ್ದು ಕಡಿಮೆ. ಹಿಂದೆ ಎಷ್ಟೋ ಸತ್ತ ವಿಷಯ ಬಂದಿದೆ, ಅಶ್ವತ್ಥಾವರ ಅವತಾರ ಶಕ್ತಿ ಕಡಿಮೆ ಆಯಿತು, ಅದು ಮೂಲ ರೂಪ ಶಕ್ತಿ ಜಾಸ್ತಿ ಆಯಿತು. ಇವರು ಹೊಡೆದಾಗೆಲ್ಲ ಲೀಲಾಜಾಲ ಸೋಲಿಸ್ತಾ ಇದ್ದಾರೆ. ಅಗ್ರಸೀತ್ ಶಿವಹ ಅಂತ ಹೇಳ್ಬಿಡ್ತಾರೆ, ಮುಂದೆ ನುಂಗಾಕ್ಬಿಟ್ರದು, ಬಿಟ್ಟಿದ್ದಾರೆ ಬಾಯ್ತಾರೆ ನುಂಗ್ಬಿಡ್ತಿದ್ರೆ ಅಂತ ನಡೆಯುತ್ತೆ. ಅಲ್ಲಿ ಅರ್ಜುನ ಬಿಟ್ಟ ಅಸ್ತ್ರಗಳನ್ನ ಕಿರಾತಾರ್ಜುನ ಕಾಲಕ್ಕೆ ನುಂಗಿ ಹಾಕಿದ್ರು. ಅರ್ಜುನ ಬಿಟ್ಟ ಅಸ್ತ್ರಗಳನ್ನ ನುಂಗಿ ಹಾಕಿದ್ರು ಶಿವ ಕಿರಾತ ರೂಪದಿಂದ. ಇಲ್ಲಿ ತಾವೇ ಬಿಟ್ಟ ಅಸ್ತ್ರ ತಾವು ನುಂಗಿ ಹಾಕ್ತಾ ಇದ್ದಾರೆ. ಮತ್ತೆ ಎಲ್ಲ ನುಂಗಿದ್ರಂತೆ ಅಶ್ವತ್ಥಾವರ ಅಸ್ತ್ರ ಖಾಲಿ, ಅಸ್ತ್ರಗಳೇ ಇಲ್ಲ. ಆಮೇಲೆ ಧನುಷ್ಠವನ್ನು ಹೇಳಕ್ ಹೋದ್ರಂತೆ, ಅದನ್ನು ಬಾಯಿಗೆ ನುಂಗಿ ಹಾಕ್ಬಿಟ್ರಂತೆ ನಡೆಯಂತೆ. ಆಮೇಲೆ ಕಟ್ಟಿಗೆ ಏನ್ ಕೊಟ್ಟರು ನುಂಗಿ ಹಾಕ್ಬಿಡೋದು ಅಂತಕೊಂಡ್ಬಿಡೋದು ಅಷ್ಟು ಆರಾಮಾಗಿ. ಅವ್ರಿಗೆ ಆಶ್ಚರ್ಯ ಆಗ್ಬಿಟ್ಟು, ಏನು ನಿಶಾಸ್ತ್ರ, ಈಗ ಶಾಸ್ತ್ರ ಇದ್ದೇ ಗೆಲ್ಲಿಲ್ಲ, ಇನ್ನೇನ್ ಗೆಲ್ಲಬೇಕೀಗ. ಆಗೊಂದು ಉಪಾಯ ಮಾಡಿದ್ರಂತೆ, ಹೇಗೆ ಶಾಸ್ತ್ರ ಹೆಲ್ಪ್ ಮಾಡುತ್ತೆ ನೋಡ್ಬೇಕಂತ ಉಪಾಯ ಮಾಡಿದ್ರಂತೆ. ಕಷ್ಟ ಧ್ಯಾನ ಕೂತರಂತೆ ಅಶ್ವತ್ಥಾಮ, ಅಂಥ ಪರಿಸ್ಥಿತಿ ಧ್ಯಾನ ಕೂತಿದ್ದಾರೆ. ಧ್ಯಾನ ಕೂತು ತಮ್ಮ ಶಕ್ತಿ ಸ್ಮರಣೆ ಮಾಡ್ತಾರೆ, ದೇವರು ಧ್ಯಾನ ಮಾಡ್ತಾ ಹೋದಂತೆ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಆಚಾರ್ಯ ಬರೀತಾರೆ, ಮಾನಸಂ ಯಜ್ಞಂ, ಮನಸ್ಸಿನಲ್ಲೇ ಯಜ್ಞ ಮಾಡ್ಕೊಂಡ್ರಂತೆ. ಮನಸ್ಸಿನಲ್ಲೇ ಯಜ್ಞ ಮಾಡ್ಕೋತಾ ಮಾಡ್ಕೋತಾ ಅದು ಯಜ್ಞದ ಪಶು ಕೊಡಬೇಕಲ್ಲ, ಬಲಿ ಪಶು ಕೊಡಬೇಕಲ್ಲ. ಯಾವುದು ಪಶು ಅಂದ್ರೆ ಸ್ವಾತ್ಮಾನಂತು ಬಲಿ ಪಶು ಕೃತ್ವ, ತಮ್ಮನ್ನೇ ಪಶು ಅಂತ ಧ್ಯಾನ ಮಾಡಿಬಿಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ಮನಸ್ಸಲ್ಲೇ ತಮ್ಮ ತಲೆ ಕತ್ತರಿಸಿ ಹಾಕಿಬಿಟ್ಟಿರುತ್ತೆ, ಹೊರಗಲ್ಲ ಮನಸ್ಸಿನಲ್ಲೇನೆ. ಇದು ಬಹಳ ಇಂಟ್ರೆಸ್ಟಿಂಗ್. ಮನಸ್ಸಿನಲ್ಲೇ ಸಂಕಲ್ಪ ಮಾಡಿದ್ರೆ ಕೆಲಸ ಆಗುತ್ತೆ ಅಂತ ಹೇಳ್ತಾರಲ್ಲ, ಟೆಲಿಪತಿ ಅಂತೇಳಿ ಆಟ ವರ್ಕ್ ಮಾಡ್ತಾ ಇದೆ. ಮನಸ್ಸಲ್ಲಿ ಅನ್ಕೊಂಡ್ಬಿಟ್ರಂತೆ, ನನ್ನ ಕೊಂದ್ಕೊಂಡಿದ್ದೇನೆ ಕೃಷ್ಣಾರ್ಪಣ ಅಂತ ತಲೆ ಹಾಕಿಬಿಟ್ರಂತೆ ಮನಸ್ಸಿನೊಳಗೆ. ಆಗ ದೇವರು ಪ್ರತ್ಯಕ್ಷನಾದ್ರಂತ, ಪ್ರತ್ಯಕ್ಷರಾಗಿ ರುದ್ರದೇವರು ಹೇಳ್ತಾ ಇದ್ದಾರೆ, ರುದ್ರದೇವರೇ ಇನ್ನಿವರಿಗೆ ಜಾಗ ಬಿಟ್ಟುಬಿಡಿ ಅಂತ ಹೇಳಿದರು. ಇನ್ನಿವರಿಗೆ ಜಾಗ ಒಳಗೆ ಹೋಗ್ಲಿ, ಇವರು ಪೂರ್ತಿಯಾಗಿ ಒಳಗೆ ಹೋಗಿಬಿಡ್ಲಿ, ನೀವು ಅವರಿಗೆ ಆಯುಧ ಕೂಡ ಕೊಟ್ಟುಬಿಡಿ ಅಂತ ಹೇಳಿದರು. ಯಾಕೆ ಬರಿಸಿದ್ದಾರೆ, ಪ್ರೀತರಾಗಿದ್ದೇನೆ ನಾನೀಗ, ಆದ್ರಿಂದ ಹೋಗ್ಬೋದು ಅಂತ ಹೇಳಿ ತಕ್ಷಣ ಬಾಯ ಬಿಟ್ಟಂತೆ ಪರಮಾತ್ಮ. ರುದ್ರದೇವರು ನುಂಗಿದ್ದನ್ನೆಲ್ಲ ವಾಪಸ್ ಕೊಟ್ರಂತೆ. ಮತ್ತೆ ಇವತ್ತು ನುಂಗಿದ್ದು ಹೋಗೇ ಬಿಡುತ್ತೆ, ಲಂಚ ಕೊಟ್ಟಿದ್ದ ನುಂಗಿಬಿಟ್ಟಿರ್ತಾರೆ, ವಾಪಸ್ ಕೊಡ್ಲಕ್ ಬರೋದಿಲ್ಲ, ಇದೇನು ವಾಪಸ್ ಕೊಡ್ತಾರೆ ಪಾಪ. ಅದಕ್ಕೆ ಹೇಳ್ತಾರೆ ನುಂಗಿ, ವಾಪಸ್ ಕೊಡೋ ಶಕ್ತಿ ಇದ್ರೆ ನುಂಗಿ ಅಂತ ಹೇಳ್ತಾರೆ. ವಾಪಸ್ ಕೊಡೋ ಶಕ್ತಿ ಇದ್ರೆ ನುಂಗು, ಸುಮ್ಸುಮ್ ನುಂಗ್ತ ಕೊಟ್ಟರೆ ಗತಿ ಏನಾಗಿದೆ. ಮತ್ತೆ ಒಂದು ಕಥೆ ಹೇಳ್ತಾರೆ, ವಾದಿರಾಜ ಸ್ವಾಮಿಗಳು ಹಂಪಿಯಲ್ಲಿದ್ದಾಗ ಒಂದು ಪ್ರಸಂಗ ನಡೀತಂತೆ. ಬೆಳಿಗ್ಗೆ ಸಾಧನೆ ದ್ವಾಸಿ ರಾಜ ದ್ವಾಸಿ ಮಧ್ಯೆ ನಾಳೆ ದ್ವಾದಶಿ ಆಗ್ತಾನೆ, ಸಾಧನೆ ದ್ವಾದಶಿ, ಅವತ್ತಿನ ದಿವಸ ವಿಶೇಷವಾಗಿ ಸಾಧನೆ ದ್ವಾದಶಿ ಇದೆ. ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ ಅವರು, ಅಲ್ಲಿ ವ್ಯಾಸರಾಯರ ಮಠದಲ್ಲಿ ಇದ್ದಾರೆ, ವಾಸ ಮಾಡಿಕೊಂಡಿದ್ದಾರೆ. ಉಡುಪಿಯಿಂದ ಅಲ್ಲಿ ಬಂದು ಹಂಪಿಯಲ್ಲಿ ವಾಸ ಮಾಡಿದ ದಾಖಲೆ ಉಂಟು. ಪುರಂದರದಾಸ ಹೇಳ್ತಾರೆ, ವಿಜಯಿಂದ ಬಂತ ವಾದ್ಯರಾಜ ವಿಜಯಿಂದರ ಎಂಬ ಸಚ್ಚಿಶ್ಚರಣೆ ಪಡೆದು ಅಂತ ಪುರಂದರ ಸುಳಾದಿಯಲ್ಲಿ ಮಾತು ಬರುತ್ತೆ, ವಿಜಯದಾಸರ ದೇವರನಾಮದಲ್ಲಿ ಮಾತು ಬರುತ್ತೆ. ಅಷ್ಟೊತ್ತು ಏನಾಗಿದೆ, ವ್ಯಾಸರಾಯರು ಸಾಧನೆ ದ್ವಾದಶಿ, ಪಾದಯಾತ್ರೆ ಕರೀರಿ ತೀರ್ಥಕ್ಕೆ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿದ್ದಾರೆ, ಅವ್ರು ಏನ್ ಮಾಡಿದ್ದಾರೆ ಗೊತ್ತೇನು, ಮಲ್ಕೊಂಡಿಲ್ಲ ಮತ್ತೆ ಇನ್ನೂ ಇದನ್ನು ಮಾಡ್ತಾರೆ, ಭಜನೆ ಮಾಡ್ತಾನೆ ಇದ್ದಾರೆ, ದೇವರ ಸ್ತೋತ್ರ ಹೇಳ್ತಾನೆ ಇದ್ದಾರೆ. ಕರೀತಾರೆ, ಸುದ್ದಿ ಬಂತು ದೊಡ್ಡವ್ರನ್ನ ಕಾಯಿಸಬಾರದು ಅಂತ ಹೇಳಿ ತಕ್ಷಣ ಹೊರಟು ಭಾಗ ಹೊರಟುಬಿಟ್ರು. ನಿನ್ನೆ ರಾತ್ರಿ ಭಜನೆ ಕೂತರು, ಹಿಂದಿನ ದಿವಸ ರಾತ್ರಿ ಏಕಾದಶಿ ರಾತ್ರಿ ದ್ವಾದಶಿ ಬೆಳಿಗ್ಗೆ ಆಗಿದೆ, ಇದು ಸ್ನಾನಗೇನ ಹಾಗೆ ಇಲ್ಲ, ಸೀದಾ ಅವರು ಕೈ ಹಿಡಿದ್ಬಿಡು ತೀರ್ಥಕ್ಕೆ. ಆ ತೀರ್ಥ ಕೊಟ್ಟೇ ಬಿಟ್ರು, ತೀರ್ಥ ತಗೊಂಡ್ಬಿಟ್ರು, ಊಟಕ್ಕೆ ಎಲ್ಲ ಊಟ ಕೂಡಿ ಊಟನೂ ಉಳಿಸ್ಬಿಟ್ರು ರೆಡಿ ಅಂತ ಹೇಳಿ. ಇಷ್ಟೇ ಕತೆ ಕೇಳಿಬಿಟ್ರೆ ಐ ಕ್ಲಾಸ್ ಆಗಿಬಿಡುತ್ತೆ. ದ್ವಾದಶಿ ಬೆಳಿಗ್ಗೆ ವಾದಿರಾಜ ಸ್ವಾಮಿ ಆಗಿದ್ದಾರೆ ನಮ್ಮಲ್ಲೇ ಇನ್ನೇನಂತೆ ಅಂತ ಹೇಳಿದ್ದು ಜೈ ವಾದಿರಾಜರು ಅಂತ ಹೇಳಿ ಉಳಿಸ್ಬಿಡಬೇಕು ಮನುಷ್ಯ. ಮುಂದೇನಾಯ್ತು ನೋಡ್ಬೇಕು, ಅದು ಬಹಳ ಇಂಟ್ರೆಸ್ಟಿಂಗ್. ಇಷ್ಟು ಮಾಡಿದ್ರು ಶಿಷ್ಯರು ಬಿಡ್ತಾರೆ ಕೆಲವು ಮಠದವರಿಗೆ, ತಾವಾಗಿದ್ದೇವೆ ನೋಡ್ಕೊಂಡು ಗೊತ್ತೇ ಇಲ್ಲ, ಉಳಿದವರು ಅಬ್ಸರ್ವ್ ಮಾಡ್ತಾ ಇದೇ ಕೆಲಸ ಅವ್ರಿ ಪಾಪ. ಮಠದ ಬಹಳ ಜನಗಳಿಗೆ ಅರ್ಚಕರಿಗೆ ಮಠದವರಿಗೆಲ್ಲ ನಾವೆಲ್ಲ ದೇವ್ರ ನೋಡ್ತಿರ್ತೇವೆ, ಅವ್ರು ನಮ್ಮನ್ನ ನೋಡ್ತಾನೆ ಇರ್ತಾರೆ ಇಷ್ಟ ಪದೀತಿ. ಆ ದೇವ್ರ ಕಡೆ ನೋಡೋದಲ್ಲ, ಪೂಜಾರ ಭಕ್ತರ ಕಡೆ ನೋಡ್ತಿರ್ತಾರೆ ಯಾವಾಗ ಕೂಡ, ಅವ್ರ ಜೇಬನ್ನು ನೋಡ್ತಾರೆ ವಿಶೇಷವಾಗಿ. ಪಾಪ ಇವರು ದುರಂತವರು, ತಿರುಪತಿಯಲ್ಲಿದ್ದ ಅರ್ಚಕರು ಅಥವಾ ಮೊದಲಾದವರು ಈ ಜನಗಳ ನೋಡಿ ಸಾಕಾಗುತ್ತೆ, ಜನ ಹೋದವರು ದೇವ್ರು ನೋಡ್ಕೊಂಡಿರ್ತಾರೆ, ಅಲ್ಲಿ ಜನ ನೋಡ್ತಾ ಕೂತಿರ್ತಾರೆ. ಪಾಪ ಅಲ್ಲಿ ಭಕ್ತಿರೋದಿರ್ಬೋದು, ಆ ವಿಚಾರ ಬೇರೆ, ಅದು ಲೋಕ ಹೇಗೆ ವಿಚಿತ್ರ ಅದು. ಅದಕ್ಕೇನಾಗಿದೆ ಅಲ್ಲಿ ವಾದಿರಾಜರು ಅಬ್ಸರ್ವ್ ಮಾಡ್ತಾ ಇದ್ದೆ, ಕೆಲವು ಆಗದೆ ಇದ್ದೇ ಇರ್ತಾರಲ್ಲ. ಕೃಷ್ಣನ್ನೇ ಬಯೋ ಶಿಶುಪಾಲ ಇರಬೇಕಾದ್ರೆ ವಾದಿರಾಜ ಸ್ವಾಮಿ ಬಯೋ ಜನ ಇದ್ರೆ ಏನು ಆಶ್ಚರ್ಯ ಇಲ್ಲೇ ಇಲ್ಲ. ವಾದಿರಾಜ ವ್ಯಾಸರಾಜರವರು ಭಾರಿ ಪ್ರೀತಿ ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ, ಏನಾದ್ರೂ ಚಾಡಿ ಹೇಳಬೇಕು ಅಂತ ಕಾಯ್ತಾ ಇದ್ರು. ಒಳ್ಳೆ ವಿಷಯ ಸಿಕ್ತಲ್ಲ, ಅವ್ರು ಯಾವಾಗ ವಾದಿರಾಜರ ಆ ಕಡೆ ಹೊರಟು ಬಿಟ್ರು, ಬಂದ್ರು ಸ್ವಾಮಿ ಹೋಯ್ತು ನೀವು ಯಾರು ಕನಕದಾಸರಿ ಮಾಡಿದ್ರಲ್ಲ ಆಟೈತು, ಏನ್ ತೀರ್ಥ ಕೊಟ್ಟು ಊಟಕ್ಕೆ ಕುಡಿಸ್ಬಿಟ್ರಿ, ಅವ್ರ ಸ್ನಾನ ಕೂಡ ಮಾಡಿಲ್ಲ ಗೊತ್ತಾ, ನಾನೇ ನೋಡಿದ್ದೇನೆ, ಇವರು ಸ್ನಾನ ಮಾಡಿ ನೋಡ್ಕೋತ ಕೂತಾರೆ, ಇವರೇ ಸ್ನಾನ ಮಾಡ್ಬೇಕು ಈ ಮತ್ತೆ, ಆದ್ರಿಂದ ನೋಡ್ಕೋತ ಕೂತಿದ್ದೇನೆ, ಏನು ಮಾಡಿಲ್ಲ, ಇನ್ನೆ ತೀರ್ಥ ತಗೊಂಡ್ರು ಊಟ ಮಾಡಿಬಿಟ್ರು, ಏನ್ ಅನ್ಯಾಯ ಇದು ಒಂದು, ಇಂಥವ್ರು ರೋಡ್ ಕೊಂಡಾಡ್ತಿರಲ್ಲ ನೀವೀಗ, ಅದು ಶುರು ಮಾಡಿದ್ರು. ವ್ಯಾಸರಾದ್ರೆ ಮಾತಾಡ್ಲಿಲ್ಲ, ಅವ್ ಏನ್ ಮಾಡ್ತಾರೆ ನೋಡ್ಕೊಂಬನ್ನಿ ಅಂತ ಕಳಿಸಿದ್ರು, ಏನ್ ಮಾಡ್ತಾರೆ ನೋಡ್ಕೊಂಬನ್ನಿ ಹೋಗಿ. ತಕ್ಷಣ ಹೋದ್ರು ಶಿಷ್ಯರಿಗೆ ಅವರು ಕಳಿಸಿದ್ರು, ಸೀದ ವಾದಿರಾದ್ರಿಂದ ಹೋದ್ರು, ಅವ್ರು ಹೋದ್ರಂತೆ ಒಂದ್ ಕಡೆಗೆ. ಅಲ್ಲಿ ಹೋದ್ರು, ಒಂದು ಬಂಡೆ ಊಟ ಮಾಡಿದ್ದಿತ್ತ ಎಲ್ಲ ತೆಗೆದು ಒಂದೊಂದೇ ಕೆಳಗಿಟ್ರಂತ ವಾಪಸ್ಸನ್ನ. ಹೇಗಿರ್ತಾರೆ ಗೊತ್ತಿರೋ, ಒಂದೊಂದು ತೆಗೆದಿಟ್ರೆ ಪ್ರತಿಯೊಂದು ಪದಾರ್ಥ ಆಗತಾಡೆ ಮಾಡಿದ ಅಡಿಗೆ ಅಂತ ಉಗಿ ಬರ್ತಾ ಇದೆ ಹಾಗೆ. ತಗೋ ಬೇರೆ, ಸಾರು ಬೇರೆ, ಅದು ಕಲಿಸ್ಕೊಂಡು ಬೇರೆ ಮಾಡಕ್ ಬರೋದು, ತಿಂದಿದ್ದು ಬೇಡ, ಕಲಿಸ್ಕೊಂಡ್ರೆ ಬೇರೆ ಮಾಡಕ್ ಬರೋದಿಲ್ಲ. ಮೂದೋಯ್ತು ಆಮೇಲೆ ಉಪ್ಪು ಜಾಸ್ತಿ ಆಗಿರುತ್ತೆ, ಬಿಟ್ಟು ಹೋಗ್ಬೇಕಂತ ಹೇಳಿ ತೆಗಿ ಉಪ್ಪದ್ದು ತೆಗೆದ್ರಿ ನೋಡಂತೆ, ಸಾಧ್ಯನೇ ಇಲ್ಲ. ಅದು ಉಗಿದು ಹೋದಾಗಲೇ ತಿರುಬೇಕು ಚೆಲ್ಲಬೇಕಷ್ಟೆ. ಹೊಟ್ಟೆಗಿಂತ ತೆಗಿತಾರಲ್ಲ, ಏನು ಯೋಗ ಶಕ್ತಿ ಅದು ಒಂದು. ಇದನ್ನ ಅರ್ಥ ಮಾಡಿಕೊಂಡ್ರೆ ಜ್ಞಾನಿಗಳ ಕಥೆ ಎಷ್ಟು ಉಪಯುಕ್ತ ಅಂತ ಗೊತ್ತಾಗ್ತದೆ. ಇಡೀ ಅದನ್ನೆಲ್ಲ ತೆಗೆದು ಸಿಸ್ಟಮೆಟಿಕ್ ಆಗಿ ಇಟ್ಬಿಟ್ಟಿದ್ದಾರೆ, ಕೊಂಚ ಎಲೆಯಲ್ಲಿ ಬಂಡೆಗಳಲ್ಲಿಟ್ಟುಬಿಟ್ಟು ಪೂರ್ತಿ ಹೊಸ್ತಾಗಿದೆ. ಸ್ನಾನಕ್ಕಿಳಿದ್ರಂತ ಆಮೇಲೆ ಸ್ನಾನ ಮಾಡಿಬಿಟ್ಟು ಆನ್ಯಕ ಮುಗಿಸಿ ಪೂಜೆ ಮುಗಿಸಿ ಅದನ್ನ ನೈವೇದ್ಯ ಮಾಡಿದ್ದಾರೆ. ಇದು ಆಶ್ಚರ್ಯ, ಅದನ್ನ ನೈವೇದ್ಯ ಮಾಡಿ ಅದನ್ನು ಮತ್ತೆ ಸಹ ಪ್ರಕಟ ಮಾಡ್ತಾ ಇದ್ದಾರೆ. ಇದಾದ್ರೆ ನೋಡ್ಕೊತ ಕೂತಿದ್ದಂತೆ ಅವ್ರು ಕೂತಿದ್ದಾನಾತ, ಅದೇ ವಾಪಸ್ ಬರ್ತಾ ಇದ್ದಾರೆ ಎಲ್ಲ ಮುಗಿಸ್ಕೊಂಡು. ಅದ್ ಮರ ಹತ್ತಿ ಎಲ್ಲ ನೋಡ್ತಾ ಇದ್ದಂತೆ ಮರದನ್ನೆಲ್ಲ ಕೂಡ. ಯಾವಾಗ ಹತ್ರ ಬಂದ್ರು ಮೇಲೆ ನೋಡಿದ್ರು ವಾದಿರಾಜ ಸ್ವಾಮಿಗಳು, ದೊಡ್ಡ ಜ್ಞಾನಿಗಳು ನೋಡಿದ್ರಂತೆ. ಯಾರಯ್ಯ ನೀನು ಅಂತ ಕೇಳ್ತಾರೆ. ಪಟ್ಟದಲ್ಲಿದ್ದ ಶಿಷ್ಯನೇ ಅವನು, ನಾರಾಯಣ ಆಚಾರ್ಯ ಅಂತ ಹೆಸರು, ಆಚಾರ್ಯತೆ ಕೆಲಸ ಮಾಡಿದ್ದಾರೆ. ಎಲ್ಲ ನೋಡಿ ತಕ್ಷಣ ಶಾಪ ಕೊಟ್ರಂತೆ, ಏನೋ ಪರೀಕ್ಷೆ ಮಾಡ್ತೀಯ ನನ್ನ, ಅಷ್ಟು ಜ್ಞಾನ ಇಲ್ಲ ನಿನಗೀಗ, ನೀನು ಬ್ರಹ್ಮರಾಕ್ಷಸನಾಗು ಶಾಪ ಕೊಟ್ಬಿಟ್ಟು, ನೀನು ಬ್ರಹ್ಮರಾಕ್ಷಸನಾಗು. ಆ ಕ್ಷಣ ಗೋಳಾಡಿಬಿಡ್ತಾನೆ, ಸ್ವಾಮಿ ದಯವಿಟ್ಟು ಕ್ಷಮಿಸಿ ನನ್ನ ತಪ್ಪಾಯ್ತು ತಪ್ಪ, ಅದು ಜ್ಞಾನಿಗಳ ಚರಿತ್ರೆಯನ್ನ ಪರೀಕ್ಷೆ ಮಾಡಕ್ ಹೋಗಬಾರದು ಅಂತ ಹೇಳ್ತಾರೆ. ಅದು ಯಾರನ್ನೋ ಪರೀಕ್ಷೆ ಮಾಡುವವರು ಅಂತ ಅರ್ಥ ಅಲ್ಲ, ಜ್ಞಾನಿಗಳು ಅಂತ ಯಾರು ಪ್ರೂವ್ ಆಗಿರ್ತಾರೋ ಅವ್ರನ್ನ ಟೆಸ್ಟ್ ಮಾಡಕ್ ಹೋಗಬಾರದು. ಅದಕ್ಕೆ ಹಿಂಗ್ ಪರೀಕ್ಷೆ ಮಾಡ್ತಾ ಇದ್ದ ಬ್ರಹ್ಮರಾಕ್ಷಸನಾಗು ಅಂತ ಹೇಳಿದ ತಕ್ಷಣ ತಾ ಹೇಳಿದ, ಸ್ವಾಮಿ ಗೊತ್ತಾಗಿಲ್ಲ, ಕ್ಷಮಿಸಿ ಕ್ಷಮಿಸಿ ಅಂತ ಕೇಳಿಕೊಂಡಾಗ ಆಯ್ತು ಹೋಗು, ನೀನ್ ಬ್ರಹ್ಮರಾಕ್ಷಸರ ಅರಿತಾ ಇರು, ನೀನ್ ಹಾಗೇನೆ ಇರು. ನನಗೆ ಯಾವಾಗ ಬಿಡುಗಡೆ ಅಂತ ಕೇಳಿದ್ದೇನೆ, ನನಗೆ ಯಾವಾಗ ಬಿಡುಗಡೆ ಆಗಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಒಂದು ಕಾಲ ಬರುತ್ತೆ ನಿನ್ನ ಕಂಡವರು ಪ್ರಶ್ನೆ ಕೇಳ್ತಾ ಹೋಗ್ಬೇಕು, ಆ ಕಾಮ ವೈ ಕೋ ನಸ್ನಾತಃ ಅಂತ ಪ್ರಶ್ನೆ ಕೇಳಬೇಕು, ಇದಕ್ಕೆ ಯಾರು ಉತ್ತರ ಕೊಡ್ತಾರಲ್ಲ ಅವಾಗ ನಿನ್ನ ಶಾಪ ವಿಮೋಚನೆ ಆಗಲಿ ಅಂತ ಹೇಳಿಬಿಟ್ರು. ಆ ಕಾಮ ವೈ ಕೋ ನಸ್ನಾತಃ ಇಷ್ಟು ಕೇಳಬೇಕು, ಅರ್ಥ ನಿನಗೆ ಬೇಕಾಗಿಲ್ಲ ಅಷ್ಟು ಕೇಳು ಅಂತ ಹೇಳ್ತಾರೆ. ಯಾರು ಉತ್ತರ ಕೊಡ್ತಾರಲ್ಲ ಕಷ್ಟದಿಂದ ಪಿಶಾಚನ್ಮ ಹೋಗಿಬಿಡುತ್ತೆ ಅಂತ ಹೇಳಿದ್ರು. ಅವತ್ತಿನಿಂದ ಎಲ್ಲರೂ ಕೇಳ್ಕೊಟ್ರು, ಅವ್ರು ಆ ಕಾಮ ವೈ ಕೋ ನಸ್ನಾತಃ, ಆ ಏನು ಕಾ ಏನು ಮಾವ ಏನು ಆ ಕಾಮ ವೈ ಏನು ಇಲ್ಲೇ ಇಲ್ಲ, ಅದರೊಳಗೆ ಎಲ್ಲ ವೈ ಒಂದೇ ಉಳಿಯುತ್ತೆ ಅಷ್ಟೇ. ಆ ಕಾಮ ವೈ ಬರೀ ವೈ ಅಷ್ಟೇ, ಯಾಕೆ ಕೇಳಿದ್ರು ಏನೇನೋ ಗೊತ್ತೇ ಇಲ್ಲ, ಕೇಳ್ಕೋತ ಹೋಗ್ತಾ ಇದ್ದ. ಏನ್ ದೇವರು ಎಷ್ಟು ಅನುಗ್ರಹ ಮಾಡ್ತಾರೆ ಲೆಕ್ಕ ಹಾಕಬೇಕು, ಕೇಳಿಕೊತಾರೆ ಎಲ್ಲಿ ಬಂದರಂತೆ ವಾದರಾಜ ಸ್ವಾಮಿ ಹತ್ರ ಬರ್ತಾರೆ. ಇದು ಕಾಲ ಅಂದ್ರೆ ಹಾಕಿ ಸುತ್ತಿ ಬಿತ್ತಿ ಬಂದ್ರೆ ಅವರ ಹತ್ರನೇ. ಈಗ ಅವ್ರಿಗೆ ಜ್ಞಾನ ಇಲ್ಲ, ರಾಜಸ್ವಾಮಿ ಜ್ಞಾನ ಚಿಪ್ಪಿ ಹೇಳ್ತೇವೆ ಅವ್ರು ಏನು ಜ್ಞಾನ ಮರಿಕೊಂಡಿದ್ರೆ ಜ್ಞಾನ ಇರೋದಿಲ್ಲ, ಎಲ್ಲಿ ಮರಗಿದ್ದೆ ಅಂತೇಳಿ ಇವರೇನು ಜ್ಞಾನ ಇರಬೇಕು ಪಾಪ. ಆಗ ಇವ್ರೆ ಕೇಳ್ತಾನೆ ಆ ಕಾಮಬೇಕು ರಸ್ನಾತಃ ಉತ್ತರ ಕೊಡ್ತಾರೆ ತಿಂದ್ಬಿಡ್ತೀನಿ ಅಂತ ಹೇಳಿದಾನೆ. ಬಾಯ್ ತಕೊಂಡು ಕೇಳ್ತಾನೆ ಉತ್ತರ ತಿಂದ್ಬಿಡೋದು ಅದೇ ಕೆಲಸ ಉಂಟು ಉತ್ತರ ಕೊಡದೆ ಹೋದ್ರೆ. ಆಗ ಅವರಂದ್ರೆ ರಂಡಾ ಪುತ್ರ ತುಂಬ ರಸ್ನಾತಃ ಅಂತ ಹೇಳಿದರು. ಅದಕ್ಕೆ ಅರ್ಥ ಏನು ಅಂದ್ರೆ ನೋಡಯ್ಯ ಆ ಅವನ ಮಾತಿನ ಅರ್ಥ ಏನು ಗೊತ್ತೇನು ಪ್ರಶ್ನೆ ಅರ್ಥ. ಆ ಕ ಮಾ ವೈ ಆಷಾಢ ಈ ಕಾರ್ತೀಕ ಮಾರ್ಗಶೀರ್ ಮಾಘ ಮಾಸ ಮತ್ತು ವೈಶಾಖ ಮಾಸದಲ್ಲಿ ಕೋ ರಸ್ನಾತಃ ಯಾರು ಸ್ನಾನ ಮಾಡೋದಿಲ್ಲ ಅಂತ ಅರ್ಥ. ಅದು ಇವತ್ತು ಬೇಕಾದರೆ ಸಿಗ್ತಾರೆ ಸ್ನಾನನೇ ಮಾಡೋದಿಲ್ಲ ಆ ವಿಚಾರ ಬೇರೆ ಎಂದು ಅವತ್ತಾರ ಎದುರು ಸ್ನಾನ ಮಾಡಿದ್ರೆ ಸಿಗ್ತಾರೆ ಪಾಪ. ಅವತ್ತು ಭಾರಿ ಕಷ್ಟದ ಪ್ರಸಂಗ ಇತ್ತು, ಎಲ್ಲರೂ ಧರ್ಮಿಷ್ಠರಾಗಿದ್ದ ಕಾಲ ಅದು. ಒಂದು ಅವರಂದ್ರಂತೆ ಹಲೋ ಪಾಪಿಷ್ಠ ತಮ್ಮ ರಸ್ನಾತಃ ನೀನು ಸ್ನಾನ ಮಾಡೋದಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಬ್ರಹ್ಮರಾಕ್ಷಸಗಳು ಸ್ನಾನ ಮಾಡೋದಿಲ್ಲ ಅಂತ ಅರ್ಥ. ಇನ್ನೊಂದರ್ಥ ಯಾರು ಈ ನಾಲ್ಕು ತಿಂಗಳಲ್ಲಿ ಎಲ್ಲ ತಿಂಗಳಲ್ಲೂ ಮಾಡ್ಬೇಕು, ಈ ಮಧ್ಯೆ ನಾಲ್ಕು ತಿಂಗಳು ವಿಶೇಷ, ನಾಲ್ಕು ತಿಂಗಳು ದಿವಸ ಕ್ಲಾಸ್ಗೆ ಹೋಗ್ಬೇಕು, ಪರೀಕ್ಷೆ ಇದ್ದು ಸೋಗ್ಲೇಬೇಕಲ್ಲ ಆ ಟೈಪ್ ಅಷ್ಟೇ. ಕ್ಲಾಸಿಗೆ ದಿವಸ ಹೋಗ್ಬೇಕು, ಎಕ್ಸಾಮ್ ದಿವಸದ್ದು ವಿಶೇಷ ಹೋಗ್ಬೇಕು, ಇಲ್ಲಾಂದ್ರೆ ವರ್ಷದೇ ಕಳ್ಕೊಂಡ್ಬಿಡ್ತಾರೆ. ಇದು ಎರಡಕ್ಕೂ ಇಂಪಾರ್ಟೆನ್ಸ್ ಇದೆ. ದಿವಸ ಸ್ಥಾನ ಅಂತಾನೆ ಹೇಳ್ತೀವಿ, ಏನ್ ಆಶಾ ಆಶಿ ಸ್ಥಾನ ಅಂತಾರೆ, ಕಾರ್ತಿ ಸ್ಥಾನ ಅಂತಾರೆ, ದಿವಸ ಸ್ಥಾನ ಅಂತಾರೆ, ನಮ್ಗೆ ಕನ್ಫ್ಯೂಸ್ ಆಗಿದೆ. ತೀರ್ಮಾನ ಆಗೋರು ಸ್ಥಾನವೇ ಮಾಡಬಾರ್ದು, ತೀರ್ಮಾನ ಮಾಡ್ಬೇಕಿರುತ್ತೆ. ತೀರ್ಮಾನ ಆಗಿಲ್ಲ ಇನ್ನೂ ಕೂಡ, ತೀರ್ಮಾನ ಆಗಿದೆ ಆದ್ರೆ ಸ್ಥಾನ ಮಾಡಂತೆ ಅದಕ್ಕೆ ಹೇಳ್ತಾರೆ. ಹಾಗೆಲ್ಲ ಅಲ್ಲ, ನಿತ್ಯ ಸ್ನಾನ ಮಾಡಲೇಬೇಕು, ಸಕಾಲಕ್ಕೆ ಮಾಡಬೇಕು, ಅದು ಆಗು ವಿಶೇಷವಾಗಿ ಮಾಡಬೇಕು ಅಂತ. ಅದಕ್ಕೆ ನೀನು ಮಾಡೋದಿಲ್ಲ ಅಂದ್ರೆ ಯಾರು ಸ್ನಾನ ಮಾಡೋದಿಲ್ಲವೋ ಅವ್ರು ಬ್ರಹ್ಮ ರಾಕ್ಷಸರಾಗ್ತಾರೆ, ಬ್ರಹ್ಮ ಪಿಶಾಚಿಗಳಾಗ್ತಾರೆ ಅಂತ. ನಮ್ಗೆ ಅನಿಸ್ತಿದ್ರೆ ಮೋಕ್ಷ ಸಿಗಲಿ ಬಿಡಲಿ, ಪಿಶಾಚಿಗಳಾಗಬಾರ್ದು ಅಂದ್ರೆ ಸ್ನಾನ ಮಾಡಬೇಕು ಕೊನೆ ಪಕ್ಷ. ಪಿಶಾಚಿಗಳಾಗಬಾರ್ದು ನಬಿ ಅಂತಿದ್ರೆ ಇಂಥ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡ್ಕೋಬೇಕು. ಹಾಗಂತಷ್ಟ ಅವನು ಸಣ್ಣ ಹೊರಟೋಯ್ತು ನಿಂತಿದ್ದಾನೆ. ಬಟ್ ಭೂತವಾಗಿ ಹೇಳಿದ್ರು ಇನ್ನು ಮೇಲೆ ನೀನು ಭೂತರಾಜನ ಆಗು ಅಂತ ಹೇಳಿದರು. ಭೂತರಾಜನ ಕಥೆ ಹಾಗೆ ಬಂದಿತ್ತು. ಅವತ್ತರಿಂದ ವಾದಿರಾಜ ಪಟ್ಟ ಶಿಷ್ಯ ಅವ್ರಿಗೆ ಸೇವೆ ಮಾಡ್ಕೊಂಡಿದ್ದ ಕಣ್ಣಿಗೆ ಕಾಣ್ತಾನೆ ಇರೋದಿಲ್ಲ, ಉಳಿದವ್ರ ಕಣ್ಣಿಗೆ, ಅವ್ರ ಕಣ್ಣಿಗೆ ಮಾತ್ರ ಕಾಣಬೇಕು, ಯೋಗ್ಯರ ಕಣ್ಣಿಗೆ ಕಾಣಬೇಕಷ್ಟೇ. ಮುಂದೆ ಎಷ್ಟೆಷ್ಟೋ ಪವರ್ ಹೇಳಿ, ಇವತ್ತರ ಸೋದೆ ಹೋದ್ರೆ ಆ ಭೂತರಾಜ ಸ್ನಾನ ಇದ್ದೇ ಇದೆ. ಅದು ವಿಶೇಷ, ನಾವು ಇಲ್ಲಿ ನೋಡಿ ಯಾರಿಗೋ ಪದ್ಧತಿ ಬಂದಿರೋ, ವಾದಿರಾಜ ಸ್ವಾಮಿ ಮಾತ್ರ ಬಂದ ಪದ್ಧತಿ ಅದು, ವಿಶೇಷವಾದಂತ ಒಂದು ಸಿದ್ಧಿ ಅದು. ಅದನ್ನ ಅರ್ಥ ಮಾಡಿಕೊಂಡ್ರೆ ತಿಂದಿದ್ದನ್ನು ತೆಗೆದಿಟ್ಟ ಕಥೆ ಎಲ್ಲ ಅದಕ್ಕೆ ಹೇಳಿದ್ದಿಷ್ಟೆಲ್ಲ ಕೂಡ. ವಾದಿರಾಜ ಸ್ವಾಮಿ ಇತ್ತೀಚಿಗಿಂತ ಪುರಂದರದಾಸರಿಗಿಂತ ಕಥೆ ಒಂದು ಹೇಳ್ತಾರೆ. ಅವರಿಗಿಂತ ಯೋಗಿಗಳಾಗಿದ್ದಾಗ ಸ್ವತಃ ರುದ್ರದೇವರು ಹೇಗಿರೋದೇನು ಆಶ್ಚರ್ಯ. ಮೂಲ ರೂಪ ಅದು ಕೂಡ ಎಲ್ಲ ತೆಗೆದು ಲೈನ್ ಎಲ್ಲ ಅಸ್ತ್ರ ಕೊಟ್ಟುಬಿಟ್ರಂತೆ, ಬಿಲ್ಲು ಬಾಣ ಖಡ್ಗ ಎಲ್ಲ ಸಿಕ್ಬಿಡ್ತ ಅವರಿಗೆ. ಸಿಕ್ಬಿಟ್ಟು ಹೇಳ್ತಾರೆ ನೋಡಿ, ದೇವರು ನಿಲ್ಲಿಸಿದ್ದ ಕಾಯ್ಬೇಕು ಅಂತ ಹೇಳಿ, ಅದೇ ದೇವರು ಹೇಳಿದ ಕೊಟ್ಟುಬಿಡಿ ಅಂತ ಹೇಳಿ. ನನ್ನ ಕೆಲಸ ಮುಗಿತು, ಚಾರ್ಜ್ ಕೊಡಿದ್ರೆ ಕೊಡ್ತಾರಲ್ಲ ಆ ಟೈಪ್ ಚಾರ್ಜ್ ಕೊಟ್ಟು ಹೋಗ್ರಿ ಅಂದ್ರೆ ಕೊಟ್ಟು ಹೋಗ್ಬಿಡ್ತಾರೆ ಆ ಕಡೆ. ನನ್ನ ಕೆಲಸ ಮುಗೀತು ಅಂದ್ರೆ ಎಲ್ಲ ಕೊಟ್ಟು ನಾನು ಹೊರಡ್ತೇನೆ ಅಂತ ಹೊರಟು ಹೋಗ್ಬಿಟ್ರಂತ ಕಡೆ. ಈಗ ಏನಾದ್ರು ಮರ್ಕೊಂಡಿದ್ದೀನಿ, ಏನಾದ್ರು ಮರ್ಕೊಂಡು ಹೋಗ್ರಿ ನೀವೀಗ. ಇವ್ರ ಗುರಿ ಒಂದೇ ದುರ್ಯೋಧನ ಸಂತೋಷ ಪಡಿಸ್ಬೇಕು, ಆದ್ರೆ ಒಳ ನುಗ್ಗೇ ಬಿಟ್ರೆ ತಗೊಂಡ್ಬಿಟ್ಟು ಒಳ ನುಗ್ತಾ ಇದ್ದಾರೆ. ಒಳ ಅಷ್ಟೊತ್ತಿಗೆ ಏನಾಯ್ತು, ಕೃಪಾಚಾರ್ಯಕ್ಕೂ ತರ ಓಡ್ಕೊತು ಜಾಯಿನ್ ಆಗ್ರಿ. ಈಗ ಬಂದು ದೇವ್ರ ಹ್ಯಾ ಈ ಗ್ಯಾಪ್ ನೋಡ್ಲೇ ಇಲ್ಲ ಅವ್ರು, ಏನಾಯ್ತು ಇಷ್ಟೊತ್ತು ನೋಡ್ಲೇ ಇಲ್ಲ ಅವ್ರು. ಸ್ವಲ್ಪ ಗ್ಯಾಪ್ ಏನ್ ನಡೆದೋಗ್ಬಿಟ್ಟಿದ್ರು, ದೇವ್ರ ಹ್ಯಾ ಯೋಜನೆ ಮಾಡ್ತಾ ಇದ್ದಾನೆ. ಅವರಿಬ್ರು ಇದ್ರೆ ರೀತಿ ಬೇರೆ ಆಗಿರಿ, ಗುಟ್ಟಲ್ಲೇ ಗೊತ್ತಾಗ್ತಿದ್ರಿ, ಗುಟ್ಟು ಗೊತ್ತಾಗಿಲ್ಲ ಅವ್ರು ಏನಾಯ್ತು ಅಂತ ಹೇಳಿ. ಇದು ವಿಚಿತ್ರವಾದಂತ ಸನ್ನಿವೇಶ. ಅವ್ರು ಬಂದ್ರಂತೆ ಆಗ ಹೇಳ್ತಾರೆ, ಅಶ್ವತ್ಥ ನಾವು ಬರ್ತೇವೆ, ನೀವು ಬರಬೇಡಿ, ನೀವು ಬರಬೇಡಿ, ಬಾಗಲ ನಿಂತ್ಕೊಂಡ್ಬಿಡಿ, ಇಲ್ಲೇ ನಿಂತ್ಕೊಂಡ್ಬಿಡಿ ಇವ್ರನ್ನ ನೀವು, ನಾವು ಒಳಗೆ ಹೋಗ್ತೇನೆ, ಒಳಗೆ ಹೋಗಿ ಕೊಂದ್ ಹಾಕ್ತಾ ಬರ್ತೇನೆ, ನೀವು ತಪ್ಪಿಸೋಣ ಹೊರಗೆ ಬರ್ತಾರಲ್ಲ ಅವ್ರನ್ನ ಕೊಲ್ಲಿ ಅಂತ ಹೇಳಿದ್ರು. ಇದು ಯಾರು ಉಳ್ಕೋಬಾರ್ದು, ಈ ರೀತಿ ಜೀರ್ಣ ಹೊಡಿಲಕ್ಕಾಗೋದಿಲ್ಲ, ಇಲ್ಲಿ ಹೊಡಿಲಕ್ಕಾಗೋದಿಲ್ಲ, ಇವ್ರನ್ನ ಕೊಲ್ಲಬೇಕು ಅಂತ ತೀರ್ಮಾನ ಒಳಗೆ ಹೊಟ್ಟೇ ಬಿಟ್ರಂತೆ. ಅಶ್ವತ್ಥಾಮರ ಹಠ ಇದು ಒಂದು, ಆ ಹಠ ಮಾಡಿ ಒಳಗೆ ಹೋಗ್ತಾ ಇದ್ದಾರೆ. ಅವ್ರು ಮೊದಲು ಹೋಗಿದ್ದು ಯಾರ ಹತ್ರ ಗೊತ್ತೇನು, ಸೀದ ದುಷ್ಟಜ್ಞನ ಹತ್ರ ಹೋಗ್ತಾರೆ. ಅವ್ರ ಮೇನ್ ಟಾರ್ಗೆಟ್ ದುಷ್ಟಜ್ಞನೇ, ಆ ದುರ್ಯೋಧನ ಟಾರ್ಗೆಟ್ ಪಾಂಡವರು ಅವ್ರ ಮಕ್ಕಳು, ಇವ್ರ ಟಾರ್ಗೆಟ್ ದುಷ್ಟಜ್ಞನ. ನಮ್ಮ ಅಪ್ಪನ ಕೊಂದವರು ಆ ಸಿಟ್ಟಿದೆ, ನಮ್ಮ ಅಪ್ಪ ನನ್ನ ಕೊಂದ ಹಾಕ್ಬಿಟ್ಟಿದಾರಲ್ಲ ಅದು ಸೇರಿ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ರು. ಸೀದ ಅಲ್ಲಿ ಹೋದ್ರು ಶಿಬಿರ, ಅದು ಅದು ಹ್ಯಾ ಗುರ್ತಿರೋದು ಅಂತ ನಮ್ಮ ಪ್ರಶ್ನೆ. ಇದಂತ ಸಣ್ಣ ಪ್ರಶ್ನೆಗಳು ಭಾರಿ ಜ್ವರ ಬರುತ್ತೆ, ಹೆಂಗ್ ಗುರ್ತಿರೋದ್ರಿ ಮಧ್ಯೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಎಲ್ಲರ ರಥಗಳಿಗೆ ಧ್ವಜ ಹೇಗಿರ್ತಿತ್ತೋ ಅವ್ರ ಟೆಂಟ್ಗೂ ಮಾರ್ಕ್ ಇರ್ತಿತ್ತು, ಆ ಟೆಂಟ್ಗೆಲ್ಲ ಮಾರ್ಕ್ ಇರ್ತಿತ್ತು, ಅವ್ರು ಹೊರಗಿದ್ದಾರೆ ಅಂತ ಅರ್ಥ. ಅದ್ರ ಇವತ್ತು ಫ್ಲಾಗ್ ಹೋಗ್ತಾರೆ, ಮಿನಿಸ್ಟರ್ ಕಾರ್ ಹತ್ರ ನೋಡ್ತಾರೆ ಆ ಟೈಪ್ ಕಾರು ನೋಡ್ಬೇಕು, ಇಂಥ ಕಾರು ವೈಎಪಿ ಕಾರ್ ಅಂತ ಗುರುತಿಸ್ತಾರಲ್ಲ ಆ ಟೈಪ್ ಶಿಬಿರಗಳೆಲ್ಲ ಲಾಂಛನಗಳಿದ್ವು. ದುಷ್ಟೋದ್ಯಮ ಸೇನಾಧಿಪತಿ, ಅವನು ಪ್ರಮುಖ ವ್ಯಕ್ತಿ ತಾನೆ. ಲಾಂಛ ಸೀದಾ ಒಳಗೆ ಹೋದ್ರು, ಮಲಗಿದ್ದ ಹೋದ್ರು, ಎದೆ ಮೇಲೆ ಕೂತ್ರು, ಒಂದು ಕಾಲಿಟ್ರು, ಧನಸ್ಸನ್ನು ಹಾಕಿ ತಗೊಂಡ್ರು, ಜೋರಾಗಿ ಒದ್ರಂತೆ, ಪಟ್ಟ ಅಂದ್ರೆ ಕಾಲಿರು ಒದ್ರಂತೆ. ಆಗ ಅವ್ನು ಎಚ್ಚರಾಯ್ತಂತೆ, ಎದೆಗೆ ಕೂತ್ಬಿಟ್ಟಿದ್ದಾರೆ ಜೋರಾಗಿ ತಗೊಂಡ್ಬಿಟ್ಟು ನೋಡ್ತಾನೆ. ಅಲಗಾರ ದುದ್ರದೇವ್ರು ಕೂತ್ರೆ ಏಮಿಸಕ್ ಸಾಧ್ಯ ಪಾಪ ಅವರಿಗೆ. ಹೇಳ್ತಾರೆ ಏನು ಸ್ವಾಮಿ ಅಂತ ಕೇಳ್ತಾರೆ, ಕತ್ಲು ಗಾಢಾಂಧಕಾರ ಈ ಬತ್ತೆ, ಅಮಾವಾಸ್ಯ ಅವತ್ತು ಮರಿಬಾರದು. ಅಮಾವಾಸ್ಯ ಕಾಡುಗತ್ತ, ಅದಕ್ಕೆ ಅದು ಕಾಡುಗತ್ತಲೆಯ ರಾತ್ರಿ, ಅದು ಒಂದು ಭಯಂಕರ ಇನ್ನೊಂದು ರಾತ್ರಿ ಆಗ್ತಾ ಇದೆ. ಸೊ ಇವರು ಕೊಳ್ಳೆ ಬಹಳ ಅನುಕೂಲ ಆಗಿವತ್ತು. ಅದಕ್ಕೆ ಗೂಬೆ ಕೊಲ್ಲಕ್ಕೂ ಅನುಕೂಲ ಆಗಿತ್ತು. ಕಾಳರಾತ್ರಿ ಅದು ಒಂದು, ಇದು ಕಾಳರಾತ್ರಿನೇ, ಅದು ಕಾಳರಾತ್ರಿ ಎಂದು ಕರೆದಿದ್ದಾರೆ ಮಹಾಭಾರತದೊಳಗೆ. ನೋಡ್ತಾ ಇದ್ದಾರೆ ಆ ಧ್ವನಿಯೆಲ್ಲ ನೋಡಿ ಗುರುತಿಳಿದ್ರಂತೆ. ಸತಿಗೆ ಅಗ್ನಿ ಅವತಾರ ಬೇರೆ ಅದು ಶ್ರದ್ಯುಮ್ನ ಗುರುತಿಳಿತಾರೆ. ಓ ಅದು ಭಯ ಇದ್ದೇ ತಾತರಿಗೆ ಎಂದಾರೆ ಮರದ ಹೊಡಿತಾರೆ ಅಂತ ಗೊತ್ತಿತ್ತು. ಈ ಕಳ್ಳರು ಗೊತ್ತಿರುತ್ತೆ ಶೂಟ್ ಮನೆ ಮಾಡ್ತಾರೆ ಒಂದಾಗ ಒಂದ್ ದಿವಸ ಅಂತ ಹೇಳಿ ಆ ತರ ಅವ್ರ ಜೊತೆ ಗ್ಯಾರಂಟಿ ಗೊತ್ತಿತ್ತು. ಪಾಪ ಅಂಥ ಮಗ ಇದ್ದಾಗ ಬಿಡ್ತಾರೆ ಸೇರ್ತಿರಿಸಿಕೊಳ್ಳೋದನ್ನ. ಅದಕ್ಕಾಗಿ ಓ ಅಶ್ವತ್ಥಮಾಚಾರ ಬಂದಿದ್ದೀರಿ, ಗುರುಗಳ ಮಗ ಬಂದಿದ್ದೀರಿ, ನಮ್ಮ ಮುಂದಿನ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ನನ್ನ ಕತೆ ಮುಗಿಸೋದಕ್ಕೆ ಬಂದಿದ್ದೀರಿ ನೀವೀಗ, ಆಯ್ತು ಏನು ಮಾಡೋಕ್ಕಾಗೋದಿಲ್ಲ, ನನ್ನ ಕೊಲ್ಲಿ, ನಾನೇನು ಇದು ಮಾಡೋದಿಲ್ಲ, ಆದರೆ ಒಂದು ಚಾನ್ಸ್ ಕೊಡಿ ನನಗೆ ಅಂತ ಹೇಳ್ತಾರೆ. ಏನ್ ಚಾನ್ಸ್ ಅಂದ್ರೆ ಇನ್ನೇನೂ ಇಲ್ಲ, ಸ್ವಲ್ಪ ಎದ್ದೇಳ್ತೇನೆ ನಾನು, ಶಸ್ತ್ರ ತಗೋತೇನೆ, ಜಹಿವಾಮ್ ಶಸ್ತ್ರಪೂತಂ ಅಂತ ಹೇಳಿದರೆ ನಾನು ಎದ್ದು ಕೈಯಲ್ಲಿ ಬಹಳ ಬಿಲುಬಾಣ ಹಿಡ್ಕೋತೇನೆ, ಕೊಂದು ಬಿಡಿ. ಯಾಕೆ ಈಗ ಸತ್ರೆ ಕೊಲೆ ಆದಾಗ ಆಗುತ್ತೆ, ಆಗ ಸತ್ರ ಯುದ್ಧದಲ್ಲಿ ಸತ್ತಾಗುತ್ತೆ, ಕೊಲೆಯಾಗಿ ಸತ್ರ ದುರ್ಮರಣ ಆಗುತ್ತೆ, ಯುದ್ಧದಲ್ಲಿ ಸತ್ರ ಹುತಾತ್ಮರಾಗ್ತೇನೆ, ನನ್ನ ವೀರ ಸ್ವರ್ಗ ಸಿಗುತ್ತೆ. ಆದ್ರಿಂದ ನಾ ಕೈಲಿ ಶಸ್ತ್ರ ಹಿಡ್ಕೊಂಡ್ಮೇಲೆ ಕೊಲ್ಲಿ ಅಂದ್ರಂತೆ. ಯಶ್ವತ್ತವರು ಹೇಳ್ತಾರೆ ದುಷ್ಟಜುಮ್ನ, ನಿನ್ನ ಸದ್ಗತಿ ಬೇರೆ ಕೇಳು ಅಂತ ಹೇಳಿದ್ರು. ಸದ್ಗತಿ ಆಗ್ಬೇಕ ನಿನಗೆ. ನಸಂತಿ ಬ್ರಹ್ಮಹಣಾಂಹೆ ಲೋಕಾಹ ವಿಶೇಷತಶ್ಚೈವ ಗುರುದ್ರೋಹಾಂ ಪುನಃ. ಎಂತ ಸುಭಾಷಿತ ಅದು, ಬ್ರಹ್ಮದ್ರೋಹಿಗಳಿಗೇನೆ ಸದ್ಗತಿ ಆಗೋದಿಲ್ಲ, ಇನ್ನು ಗುರುದ್ರೋಹಿಗಳು ಸದ್ಗತಿ ಆಗತ್ತ ಅಂತ ಕೇಳ್ತಾರೆ. ಗುರುದ್ರೋಹಿಗಳು ಸದ್ಗತಿ ಯಾವ ಜನ್ಮದಲ್ಲೂ ಆಗೋದಿಲ್ಲ. ಹೇಳ್ತಾರೆ ಶಾಸ್ತ್ರಗಳಲ್ಲಿ ಗುರುಮಂತ್ರ ಪರಿತ್ಯಾಗಿ ರೌರವಂ ಯಾತಿ ನ ಸಂಶಯ, ಗುರುಗಳ ಸಾಮಾನ್ಯ ದ್ರೋಹಕ್ಕೇನೆ ನರಕಾಗತ್ತಂತೆ. ನೀನಂತೂ ಕೊಂದವನು, ಮಹಾಪಾಪಿಷ್ಟ ನೀನು, ನಿನಗೆ ಎಂದೆಂದೂ ಸದ್ಗತಿ. ಆ ದ್ರಾಚಾರ್ಯ ಗುರುಗಳು ಹೌದು, ಬ್ರಾಹ್ಮಣರು ಹೌದು, ಜೊತೆಗೆ ಬರೀ ಬ್ರಾಹ್ಮಣ ಮಹಾಬ್ರಾಹ್ಮಣರ ಜೊತೆಗೆ ಅಂಥವ್ರನ್ನ ಕೊಂದು ಸದ್ಗತಿ ಕಾಣ್ತಾ ಇದೀಯಾ, ಶಸ್ತ್ರದಿಂದ ಪೂತರಾಜ ಸಹಾಯ ಒಳ್ಳೆ ಸದ್ಗತಿ ತಿಳ್ಕೊಂಡಿದ್ದೀಯಾ, ನಿನ್ ಎಂದೆಂದೂ ಸದ್ಗತಿ ಆಗೋದಿಲ್ಲ ಅಂತ ಹೇಳ್ಬಿಡ್ತಾ. ನನ್ ಯಾಕೆ ಹೋದ್ರೂ ಸದ್ಗತಿ ಆಗೋದಿಲ್ಲ, ಆದ್ರೂ ಹೇಳೋದ್ರೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಹೇಳೋದಕ್ಕೆ ಬಿಡೋದಿಲ್ಲ, ಇಲ್ಲೇ ಕೊಂದು ಬಿಡ್ತೇನೆ ಅಂತ ಹೇಳಿ ಕೊರಳಿಗೆ ನೇಣ ಹಿಂದೆ ಕಲ್ತ್ಕೊಂಡಿದ್ದರು. ಅವರು ಒಂದ್ಸತಿ ಕೊಲ್ಲಕ್ಕೆ ಹೋದಾಗ ಆಗಿದ್ದಿಲ್ಲ, ನಮಗೆ ಮರ್ತೋಗ್ಬಿಟ್ಟಿರ್ತ, ಅವ್ರ್ಯಾಕೆ ಬರೀತಾರೆ, ನಾವು ಮರಿತೇವೆ, ಕೇಳಿ ಮರೆತು ಬಿಡ್ತೇವೆ ಅಷ್ಟೇ. ಅವ್ರು ಮಾಡೋರು ಅವ್ರ್ಯಾಕೆ ಬರೀತಾರೆ, ಪಾಪ ಜ್ಞಾಪಕ ಇಟ್ಕೊಂಡಿದ್ರು. ಒಂದ್ಸತಿ ಕೊಲ್ಲಕ್ಕೆ ಹೋದಾಗ ಆಗಿದ್ದಿಲ್ಲ ಅವರಿಗೆ, ಆಗ ನೇಣ ಹಾಕ್ಲಿಕ್ಕೆ ಎಳೆದಿರ್ತಾರೆ, ಅವಾಗ ಒದರಿರ್ತಾರೆ, ಅಯ್ಯೋ ಒದರಿರ್ತಾರೆ, ಕ್ಲೂ ಸಿಕ್ಕಿರುತ್ತೆ, ಓ ಹೀಗ್ ಮಾಡಿದ್ರೆ ಒಂದು ಸಾಯ್ತಾನೆ ಅಂತ ಹೇಳಿ ಅಟ್ ಅದು ಭೀಮಾರ್ಜುನರು ಬಂದು ಕಾಪಾಡಿರ್ತಾರೆ. ಅದಕ್ಕೋಸ್ಕರ ಅವರು ಮೋರ್ವಿಯನ್ನ, ಮೋರ್ವಿ ಅಂದ್ರೆ ಧನುಸಿನ ಹಗ್ಗ, ಅದನ್ನ ಹಾಕಿ ಜೋರಾಗಿ ಎಳಿತಿದ್ದಾರಂತೆ. ದುಷ್ಟರ್ಜುನ ಬಲಾಢ್ಯ ಅವರು, ಆ ಸುಲಭ ಸಾಯನಲ್ಲ ಅದು, ಕೃಚ್ಛ್ರೇಣ ಮಮಂಥ ಮೋರ್ವೀಂ ಅಂತ ಹೇಳ್ತಾರೆ. ಕಷ್ಟಪಟ್ಟು ಹೇಳಿದ್ರಂತೆ, ಆಗ ಉರುಳು ನೇಣು ಹಾಕಿದೆಯಲ್ಲ, ಈಗ ಹಾಗೆ ಒದ್ದಾಡ್ತಾ ಇದ್ದಾರೆ, ಜೋರಾಗಿ ಎಳಿತಾರೆ, ಕೊನೆಗೆ ಸತ್ತೋಗಿ ಬಿಡ್ತಾರೆ. ದುಷ್ಟರ್ಜುನ ಸಾಯ್ತಾನೆ. ಅವತ್ತೆ ಸೇನಾಧಿಪತಿಯಾಗಿದ್ದ ದುಷ್ಟರ್ಜುನ ಸತ್ತಿದ್ದ ಅವತ್ತಿನ ದಿವಸ ಅಗ್ನಿ, ಅವನ ಅಗ್ನಿ ಅವತಾರ, ಅಗ್ನಿನ ಆರಿಸ್ಬೇಕಾರೆ ಆಕ್ಸಿಜನ್ ಸಪ್ಲೈ ನಿಲ್ಲಿಸಿ ಆರೋಗುತ್ತೆ ಅಂತ ಹೇಳಿದ್ರು. ಸೈಂಟಿಫಿಕ್ ಆಗಿ ಕೊದ್ದಿದ್ದವ್ರು, ಅಗ್ನಿ ಆರಿಸ್ಬೇಕಾದ್ರೆ ನೀನು ನೀರಿಗೆ ಹೋಗ್ಬೇಕಾಗಿಲ್ಲ, ಪೆಟ್ರೋಲ್ ಬಿಡ್ತಾ ಇರುತ್ತೆ, ನೀರು ಹೋಗಿದ ಆಕ್ಸಿಜನ್ ಡೇಂಜರ್ ಅದ, ಬಂದು ಆಕ್ಸಿಜನ್ ಸಪ್ಲೈ ನಿಲ್ಲಿಸಿಬಿಟ್ರೆ ಅಲ್ಲ ಕಾರ್ಬನ್ ಡೈಆಕ್ಸೈಡ್ ಸುರಿಯಿರಿ, ಕಷ್ಟ ಆಗೋದು. ಜಾತಿಕೆ ಅದು ಶತ್ರು ಅದಕ್ಕೆ. ಇವತ್ತು ಅಗ್ನಿ ಆರಿಸ್ಬೇಕಾದ್ರೆ ಹೇಗೆ ಬೆಸೆಟ್ ಇದೆ ಎಂಬುದನ್ನ ಅಶ್ವತ್ಥಾಮರ ಮೇಲೆ ತೋರಿಸಿಕೊಡ್ತಾ ಇದ್ದಾರೆ. ತಕ್ಷಣ ಆರೋಗಿತಂತೆ, ಅಶ್ವತ್ಥ ದುಷ್ಟನ ಸತ್ತೋಗಿ ಬಿಡ್ತಾರೆ. ಇಲ್ಲಿ ಒಂದು ವಿಶೇಷ ಅಂಶ ಇದೆ, ದುಷ್ಟೋದ್ಯುಮ್ನ ಯಾವ ಗತಿಗೆ ಹೋದ ಅಂತ ಪ್ರಶ್ನೆ. ಇವರೊಂದು ರಿಸಲ್ಟ್ ಹೇಳ್ಬಿಟ್ಟಿದ್ದಾರೆ, ಏನಂತ, ಏನು ಮಾಡಿ ಸದ್ಗತಿ ಆಗೋದಿಲ್ಲ ನಿನಗೆ ಅಂತ ಹೇಳಿಬಿಟ್ಟಿದ್ದಾನೆ. ದುಷ್ಟಸದ್ಗತಿ ಆಗ್ಲಿಲ್ಲ ಅಂತ ಪ್ರಶ್ನೆ. ಆಚಾರ ಹೇಳ್ತಾರೆ ದುಷ್ಟೋದ್ಯ ಸದ್ಗತಿ ಆಯ್ತು, ದುರ್ಗತಿ ಆಗ್ಲಿಲ್ಲ ಅಂತ ಹೇಳಿಬಿಟ್ಟು. ದಶರಥಾಮರ್ ಹೇಳಿದ್ದು ದುರ್ಗತಿ ಆಗ್ಲಿ ಅಂತ ಹೇಳಿ, ಇವ್ರು ಹೇಳ್ತಾರೆ ಸದ್ಗತಿ ಆಯ್ತು ಅಂತ ಹೇಳ್ಬಿಡ್ತಾರೆ. ಯಾತಕ್ಕೆ ಅಂದ್ರೆ ಅಶ್ವತ್ಥಾಮರ್ ಹೇಳಿದ್ದು ಕರೆಕ್ಟು, ಅವ್ರ ಜನರಲ್ ಫಾರಂ ಅದು, ಬ್ರಹ್ಮದ್ರೋಹಿಗಳಿಗೆ ಗುರುದ್ರೋಹಿಗಳಿಗೆ ಎಂದೂ ಸದ್ಗತಿ ಆಗೋದಿಲ್ಲ, ಅದು ಕರೆಕ್ಟೇ, ಅದರಲ್ಲಿ ಏನು ತಪ್ಪಿಲ್ಲವೇ ಇಲ್ಲ. ಆದ್ರೆ ದುಷ್ಟೋದ್ಯುಮಿನ ಸದ್ಗತಿ ಆಗಲಿಲ್ಲ ಆಗಲಿಲ್ಲ ಅನ್ಬಾರ್ದು, ಆಯ್ತು. ಯಾತಕ್ಕೆ ಅಂದ್ರೆ ಅದು ಅಗ್ನಿ ಅವತಾರ ಆದ ದೇವತೆ, ಯಾವಾಗಲೂ ಕೂಡ ಪ್ರಾರಬ್ಧ ಕರ್ಮಗಳನ್ನೆಶ್ಚ ಜ್ಞಾನಾದೇವ ಪರೀಕ್ಷೆಯ, ಪ್ರಾರಬ್ಧ ಕರ್ಮ ಬಿಟ್ರೆ ಉಳಿದ ಕರ್ಮಗಳ ಲೇಪ ಜ್ಞಾನಿಗಳಿಗಿಲ್ಲ. ಆದ್ರಿಂದ ದುಷ್ಟೋದ್ಯುಮ್ನಿಗೆ ಯಾವ ಪಾಪದ ಲೇಪ ಆಗಿಲ್ಲ, ಜೊತೆಗೆ ದೈವಿಕವಾಗಿ ಹುಟ್ಟಿ ಬಂದವನ ಜೊತೆಗೆ ಸಂಕಲ್ಪ ಇದ್ದಿದ್ದೇ ಹಾಗೆ, ಆದ್ರಿಂದ ಅದು ದುರ್ಗತಿ ಆಗಲಿಲ್ಲ. ಅಶ್ವತ್ಥಾಮರಿ ಗೊತ್ತಿದ್ದಿಲ್ಲ ಹಾಗಂದ್ರೆ ಅಷ್ಟೇನೆ, ಗೊತ್ತಿದ್ರೆ ಸಮಸ್ಯೆ ಇಲ್ಲ, ಅವರಿಗೆ ದುರ್ಗತಿ ಆಗಲೇ ಇಲ್ಲ. ಅಗ್ನಿ ಅವತಾರ ದುಷ್ಟೋದ್ಯುಮ್ನ ಒಂದು ಶಾಂತನಾದ ಅಲ್ಲಿಗೆ ದೊಡ್ಡ ಘಟ್ಟ ಮುಟ್ಟಿದಂತೆ ಆಯ್ತು. ಮುಂದೆ ಹೋಗ್ತಾರೆ, ಶಿಖಂಡಿ ಹತ್ರ ಹೋಗ್ತಾರೆ, ಭೀಷ್ಮರನ್ನು ಕೊಂದವನು ಆಶಿಟ್ಟಿದೆ, ಗುರುಕುಲ ಪಿತಾಭಾರರು ಕೊಂದವನು ಅಂತ ಅಡ್ಡ ನಿಂತಿದ್ದಾನೆ ಕೊಂದಿದ್ದು. ಶಿಖಂಡಿ ಅಡ್ಡ ನಿಂತಿದ್ದಾನೆ, ಭೀಷ್ಮರು ಶಸ್ತ್ರ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ದು. ಹೊರಕೊಂಡು ಅವನು ಕೊಂದು ಹಾಕಿಬಿಟ್ಟು ಶಿಖಂಡಿನ ಕೊಂದು ಬಿಡ್ತಾನೆ. ಅವರೆಲ್ಲ ಹೇಳೋದು ಚಾನ್ಸೇ ಕೊಡೋದಿಲ್ಲ, ಹೇಳೋದು ಹೋಗೋದು ಪಟ್ಟಂತ ಒದಿಯೋದು, ಹೇಳ್ತಿರ್ಲಕ್ಕೆ ಕಟ್ಟಂತ ಕಟ್ ಕಟ್ ಮಾಡ್ಬಿಡೋದೇ ಕೆಲಸ. ಹೀಗಾಗಿ ನಿಧಾನವಾಗಿ ಒದರಾಟ ಚೀರಾಟ ಶುರುವಾಗುತ್ತೆ. ಒಬ್ರು ಸಾಗಬೇಕಾದ್ರೆ ಒದರ್ತಾನೆ, ಅಷ್ಟು ಜನ ಒದರ್ತಿರ್ಬೇಕಾದ್ರೆ ಕೇಳಬೇಕಾ, ಹೋ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಆ ದ್ರೌಪದಿಯ ಮಕ್ಕಳಿಗೆ ಎಚ್ಚರ ಆಯ್ತಂತೆ ಅಷ್ಟೇ, ದ್ರೌಪದಿಯ ಮಗಳು ಎಚ್ಚರ ಆಗಿಬಿಟ್ಟು ಅವ್ರು ಬಿಲ್ಲು ಮಾಡ್ಕೊಳ್ಳೋ ತಯಾರಾಗ್ತಿದ್ದಾರೆ ಆಗ್ಲೇನೆ, ಇರೋ ಅನರ್ಥ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅಷ್ಟೊತ್ತಿ ಅಶ್ವತ್ಥ ಅವರು ಬಂದ್ಬಿಟ್ರಂತೆ ಒಳಗಡೆಗೆ. ದುರ್ಯೋಧನ ಅಪ್ಪಣೆಗೆ ತಮ್ಮ ಕೆಲಸ ಮುಗೀತೀಗ, ದುರ್ಯೋಧನ ಹೇಳಿದ್ದಾನಲ್ಲ ಕೃಷ್ಣಾಸುತಾನಾಂ ಮುದಿತ ಶ್ರೀರಾಂಸಿ, ದ್ರೌಪದಿಯ ಮಕ್ಕಳನ್ನ ಕೊಲ್ಲಬೇಕು ಅಂತ ಹೇಳಿ ಪಾಂಡವರು ಸಂತತಿ ನಾಶ ಆಗಬೇಕು ಅಂದ್ರೆ ಎಲ್ಲರೂ ಹೋಗ್ಲೇಬೇಕಲ್ಲ, ಅದಕ್ಕಾಗಿ ಹೋಗಿ ಅವರೇ ರುದ್ರಕ್ಕಿಂತನಂತೆ. ಅವರು ಪಾಪ, ಇವರು ಮಹಾಬಲಾಢ್ಯರು ಅಶ್ವತ್ಥಾಮರು, ರುದ್ರದೇವರ ಅವತಾರ ಬೇರೆ, ಜೊತೆಗೆ ಅದು ವಿಶ್ವ ದೇವತೆಗಳ ಅವತಾರ, ಗಂಧರ್ವ ಆದೇಶ ಇತ್ತು ಅವರಲ್ಲಿ. ಅವ್ರು ಇವ್ರ ಮುಂದೆ ಭಾರಿ ವೀಕಾದವರು, ಆದ್ರೆ ಶಕ್ತಿ ಪ್ರಯತ್ನ ಮಾಡಕ್ ಹೋದರಂತೆ ಇವರು ಬಿಡೋದಿಲ್ಲ. ಸಿಕ್ಕಾಗುತ್ತೆ ಕಟ್ಟಗದವರು ಕಟ್ ಮಾಡ್ತಾ ಹೋಗೋದು, ಒಬ್ಬರು ಹಾಗೆ ಒಬ್ಬರು ಹೀಗೆ ತುಂ ತುಂ ಮಾಡಿ ಹಾಕ್ತಾ ಇದ್ರಂತೆ. ಎಷ್ಟು ಸಿಟ್ಟವರು, ತಲೆ ಕತ್ತರಿಸಿಕೊಂಡ್ರಂತೆ, ಐದು ಜನ ತಲೆ ಕತ್ತರಿಸಿಕೊಂಡ್ರಂತೆ. ಎಂಥ ದುರಂತ ಇದು, ಒಂದು ತಲೆ ಕೈಲಿ ಹಿಡ್ಕೊಂಡ್ರಂತೆ. ಕೃಷ್ಣಾಸುತಾನ ಮುದಿತ ಶಿರಾಂಶಿ, ದುರ್ಯೋಧನ ವಿಟ್ನೆಸ್ ತೋರಿಸ್ಬೇಕಲ್ಲ ಕೊಂದಿದ್ದ ನೋಡಿ ಅಂತ ಹೇಳೋದಕ್ಕೋಸ್ಕರ ಕೈಲಿ ಹಿಡ್ಕೊಂಡು ಉಳಿದೆಲ್ಲ ಕೊಲ್ತಾ ಹೋಗ್ತಾರೆ. ಚೇಕಿತಾರ ಬದಲಾದನ್ನು ಕೊಲ್ತಿದ್ದಾರೆ, ಎಲ್ಲರೂ ಸಾಯ್ತಾ ಇದ್ದಾರೆ. ಸಾಯ್ಬೇಕಾದ್ರೆ ಪ್ರಸಂಗ ನಡೀತಂತೆ, ದುಷ್ಟದ್ಯುಮ್ನ ಸಾಯ್ತಾ ಇದ್ದಾನೆ, ನೆನಪು ಮಾಡ್ಕೊಂಡಂತೆ. ಏನ್ ನೆನಪು ಮಾಡ್ಕೊಂಡ ಅಂದ್ರೆ, ಅವನಿಗೆ ಒಂದು ಮೂರ್ನಾಲ್ಕು ದಿವಸ ಕನಸು ಬಿಡ್ತಾ ಇತ್ತು ಪ್ರತಿನಿತ್ಯದಲ್ಲೂ ಕೂಡ. ಕನಸು ಹೇಗೆ ಬಿಡುತ್ತೋ ಅಂತ, ದ್ರೋಣಿಂಚ ಕಾಳರಾತ್ರಿಂಚ, ಅಶ್ವತ್ಥ ಅವರು ಬಂದ ಹಾಗೆ, ಗಾಢಾಂಧಕಾರ ಇದ್ದ ಹಾಗೆ, ತಮ್ಮ ಮೇಲೆ ಕೂತ ಹಾಗೆ, ಕೊಂದ ಹಾಗೆ ಕನಸು ಬಿಡ್ತಾ ಇತ್ತು ಅವನಿಗೆ. ದ್ರೋಣಾಚಾರ್ಯರು ಕೊನ್ನಲ್ಲ, ಅವತ್ತಿನಿಂದ ಕನಸು ಕಾಣ್ತಾ ಇದ್ದ. 15 ದಿವಸ ರಾತ್ರಿಯಿಂದ ಕನಸು ಕಾಣ್ತಿದ್ದ, ಅಂದ್ರೆ 16-17 ಎರಡು ಕನಸು ಕಂಡಿದ್ದ. ಇವತ್ತು ಕನಸು ಸತ್ಯವಾಗ್ತಾ ಇತ್ತು. ಓಹೋ, ನನ್ನ ಕನಸಲ್ಲಿ ಏನು ಕಣ್ಣೆಲ್ಲ ಅದೇ ರೀತಿ ಆಯಿತು ಅನ್ಕೊಂಡು ಸತ್ತೋದನು. ಇದು ಸ್ವಪ್ನ ಸತ್ಯತ್ವ ನಿದರ್ಶನ ಇದು. ಒಂದು ಕನಸು ಇಂಡಿಕೇಟ್ ದಿ ಫ್ಯೂಚರ್ ಅಂತ ಹೇಳ್ತಾರಲ್ಲ, ದಟ್ ಇಂಡಿಕೇಟ್ಸ್ ದಿ ಫ್ಯೂಚರ್. ಅದಕ್ಕೆ ಫಲಸೂಚಕ ಸ್ವಪ್ನಗಳು ಸ್ವಪ್ನಗಳು ಬೇರೆ, ಭೋಗಸೂಚಕ ಸ್ವಪ್ನಗಳು ಬೇರೆ, ಫಲಸೂಚಕ ಸ್ವಪ್ನಗಳವು. ಕಂಡದ್ದೆಲ್ಲ ಸತ್ಯವಾಯ್ತಂತೆ, ಅವರೆಲ್ಲ ಹೋಗ್ತಾ ಇದ್ದಾರೆ. ಉಳಿದವರು ಯಾವ್ದೋ ಸ್ವಪ್ನ ಬಿಡ್ತಾ ಇತ್ತಂತೆ. ಮತ್ತೆ ಅಲ್ಲಿದ್ದ ಎಲ್ಲ ಯಾರ್ಯಾರು ಸಾಯ್ತಾ ಇದ್ದಾರೋ ಅಂತ ಕನಸು ಕಾಣ್ತಿತ್ತು. ಎಲ್ಲ ಯೋಗ್ಯರಲ್ಲ, ಎಲ್ಲರಿಗೂ ಸೂಚನೆ. ಕಾಳರಾತ್ರಿ ಯಾರೋ ಬಂದಾಗಿದ್ದು, ಅಶ್ವತ್ಥ ಅವರೇ ಬಂದಾಗಿದ್ದು ಇವರಿಗೆ, ದುಷ್ಟ ಉಳಿದವರಿಗೆ ಯಾರೋ ಬಂದಾಗೆ ತಮ್ಮನ್ನು ಕೊಂದಾಗೆ. ಅದು ಅವರಿಗೆ ಶುರುವಾಗಿದ್ದು ಯಾವಾಗ ಅಂದ್ರೆ, ಅವತ್ತಿಂದ ಶುರುವಾಗಿತ್ತು ಅವ್ರಿಗೆ ಯುದ್ಧ. ಶುರುವಾದರೆ ಶುರುವಾಗಿತ್ತು ಈತನಿಗೆ, ಅವತ್ತಿಂದ ಶುರುವಾಗಿತ್ತು. ಎಲ್ಲರೂ ಕೊಂದುಕೊಂದು ಹೋಗ್ತಾ ಇದ್ದಾರೆ. ಅಶ್ವತ್ಥಾಮರು ಅರ್ಜೆಂಟ್ ಬೇರೆ ಹೋಗ್ಬೇಕಾದ್ರೆ, ಬಾಂಧವ ಎಕ್ಸ್ಪರ್ಟ್ ಬಂದುಬಿಟ್ಟು ಏನಾಗಿದೆ ಹೆದರಿಕೆ ಅವರಿಗೆ, ಮತ್ತೆ ಎಲ್ಲರೂ ಕೊಲ್ಬೇಕು ಬಿಡಬಾರದು. ಅದಕ್ಕೇನು ಮಾಡಿದ್ರಂತೆ, ಒಂದು ಅಸ್ತ್ರ ತಗೊಂಡ್ರು, ಆಗ್ನೇಯ ಅಸ್ತ್ರ ತಗೊಂಡು ಇಡೀ ಶಿಬಿರಕ್ಕೆ ಬೆಂಕಿ ಹಚ್ಚಿಬಿಟ್ರು. ಹೆಂಗಸರು ಮಕ್ಕಳು ಸಮೇತ ಸಾಯ್ಬೇಕು, ಎಂಥ ಸಂಕಲ್ಪ ನೋಡಿದ್ರೆ ಅವರಿಗೆ. ಪರಿಚಾರಕರು ಬಂದ್ರೆ, ಕೆಲಸ ಹೆಂಗಸರು ಬಂದಿರ್ತಾರೆ, ಅವರು ಸಾಯ್ಬೇಕು. ಸಾಮಾನ್ಯರು ಉಳಿಬಾರದು. ದುರ್ಯೋಧನ ಅಂಬೋದು ಎಷ್ಟು ಕೆಟ್ಟವನು, ಹೆಸರಿಗೆ ಅವನು ಸತ್ತ, ಎಷ್ಟರ ಕೊಲಿಸ್ತಿದ್ದ ನೋಡಿದ್ರೆ ಈಗ ಅಂತ ಹೇಳ್ತಾರೆ. ಇಷ್ಟು ಪಾಪ ದುರ್ಯೋಧನೆ ಬರಬೇಕೀಗ, ಕೊಲ್ಲೋದು ಇವರೇ, ಕೊಲಿಸ್ತವನು ಅವನೀಗ. ಅದಕ್ಕೆ ಭಯಂಕರವಾದಂತಹ ಒಂದು ಕಗ್ಗೊಲೆ ಮಾಡ್ತಾ ಹೋಗ್ತಾ ಇದ್ದಾರೆ. ಆಗ್ನೇಯಾಸ್ತ್ರ ಬಿಟ್ಟು ಬೆಂಕಿ ಹಚ್ತಾ ಇದ್ದಾರೆ, ಎಲ್ಲ ಸತ್ತು ಸತ್ತು ಬಿಡ್ತಾ ಇದ್ದಾರೆ. ಕೆಲವರು ಬದುಕಿದ್ರೆ ಸಾಕೊತ್ತು ಓಡ್ತಾ ಇದ್ದಾರೆ ಹೊರಗಡೆ, ಹೊರಗಡೆ ಓಡ್ತಾ ಇದ್ದಾರೆ. ಇಷ್ಟೆಲ್ಲ ಒಟ್ಟಿಗೆ ಕೊಲ್ಲಕ್ ಆಗ್ತಿದ್ದಿಲ್ವಲ್ಲ, ಅಲ್ಲಿ ಇದ್ಕೊಂಡ್ಬಿಟ್ಟಿದ್ರೆ ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ಇದ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಬರ್ತಿರ್ಲೇಕೆ ತಲೆ ಕತ್ತರಿಸೋರು, ಬರ್ತಿರ್ಲೇಕೆ ತಲೆ ಕತ್ತರಿಸೋರು, ಬರೋದು ಗಪ್ಪಂತ ಬಿದ್ದು ಬಿಡೋದು ಆ ಕಡೆ. ಇದು ನೋಡೇ ಹೋಗೋ ಕಲ್ತ್ಕೊಂಡಿರ್ಬೇಕು, ತಲೆ ಹಾಕ್ದಲ್ಲಿ ಹೊಡಿತಿರ್ತಾಳಲ್ಲ, ತಲೆ ಹಾಕೋದು ಪಟ್ಟ ಅಂತ ಹೊಡಿತಾ ಹಾಕೋದು ಪಟ್ಟ ಅಂತ ಹೊಡಿಯೋ, ಏನಾಗುತ್ತೆ ಗೊತ್ತೇ ಇಲ್ಲ ಅವರಿಗೆ. ಕಷ್ಟ ತಪ್ಪು ಬಿಡೋದೊಂದೇ ಗುರುತು. ಹಿಂದೆ ಬಂದವರಿಗೆ ಶಬ್ದ ಕೂಡ ಕೇಳಬಾರದು, ಸಾಯ ಶಬ್ದ. ಆ ರೀತಿ ಹೊಡಿತಿದ್ದಾರಂತೆ, ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಒಬ್ಬನು ಹೋಗ್ತಾ ಇದ್ದಾರೆ, ದುಷ್ಟೋದ್ಯಮನ ಸಾರಥಿ, ತನ್ನ ಯಜಮಾನ ಹೋಗಿಬಿಟ್ಟ, ತಪ್ಪು ತಪ್ಪಿಸ್ಕೊಂಡು ಗೊತ್ತ ಬಂದ ಅಲ್ಲಿಗೆ. ಮುಂದೋಡ ಕ್ಯೂ ತೆಗಿದೆ, ಹೋದಾಗೆಲ್ಲ ಸತ್ ಸತ್ ಬೀಳೋದಕ್ಕೆ. ಹತ್ರ ಬಂದ, ತೀರ ಹತ್ರ ಬಂದ ಗೊತ್ತಾಯ್ತು, ಓ ಡೇಂಜರ್ ಅದು. ಒಳಗೊಂದು ಡೇಂಜರು ಅಲ್ಲಿ ಹೊಡಿತಾ ಇದ್ದಾರೆ, ಹೊರಗೊಂದು ಡೇಂಜರು ಎಂಟ್ರಿಯಲ್ಲೇ ಇದೆ ಅಂತ ಗೊತ್ತಾಯ್ತು ಅವನಿಗೆ. ಎಂಟ್ರಿಯಲ್ಲೇ ಪೇಟು ಬೀಳ್ತಾ ಇದೆ, ಮುಂದೆ ಹೋಗೋದು ದಪ್ಪಂತ ಬೀಳೋದು. ಯೋಚನೆ ಮಾಡಿದ, ಇದು ಯಾರೋ ಹೊಡಿತಾ ಇದ್ದಾರೆ, ನಾನು ಹೊಡೆದ ಮೇಲೆ ಬಿದ್ದರೆ ಹೆಳೆ ಬೀಳ್ತದೆ ಅಷ್ಟೇನೆ. ಹೊಡೆಯೋಕ್ಕಿಂತ ಬಿಚ್ಚಿ ಹೋಗ್ಬೇಕಂತ ಐಡಿಯಾ ಪ್ಲಾನ್ ಮಾಡಿದ್ದಂತ ಅವನು. ಒಳ್ಳೆ ಮಹಾಭಾರತ ಓದ್ಬಿಟ್ರೆ ಐಡಿಯಾ ಬರ್ತದೆ, ಒಂದು ಐಡಿಯಾ ಬರ್ತದೆ, ಯಾವ ಉಳ್ಕೋಬೇಕು ಅಂತೇಳಿ ಅದು ಮೊದಲೇ ಬಿದ್ದು ಬಿಡ್ತಂತೆ. ಹೊಡೆಯೋಕ್ಕಿಂತ ಬಿಚ್ಚೆ ಬಿದ್ದು ಬಿಡ್ತಾನೆ. ಅಲ್ಲಿ ಕತ್ಲು ಒಂದು ಕಡೆಗೆ ಸಿಕ್ಕಾಬಿಟ್ಟು ರಶ್ ಬೇರೆ, ಹೊಡೆದಾಗ್ತಿದಾರಲ್ಲ ಗಲಾಟೆಯಲ್ಲಿ, ಕೃಪಾಚಾರ್ಯ ನೋಡ್ಲಿಲ್ಲ ಅದನ್ನು. ಮೆಲ್ಲ ತಳ್ಕೊಂಡು ತಳ್ಕೊಂಡು ಹೋಗ್ತಾನೆ, ಇಲ್ಲಿನೇ ತಪ್ಸ್ಕೊಂಡ್ಬಿಡ್ತಾರೆ, ಇವ್ರು ತಪ್ಸ್ಕೊಳ್ಳೋದೇನು ಆಶ್ಚರ್ಯ. ಮುಂದಕ್ಕೆ ಹೋಗ್ತಾ ಹೋಗಿ ಆಗಲೇ ಎದ್ದು ಓಡೋಗ್ಬಿಡ್ತಾರೆ, ಬದುಕಿದೆ ಬರಜೀವ ಅಂತ ಹೇಳ್ತಾರಲ್ಲ, ಸದ್ಯ ಬದುಕಿ ಓಡೋಗ್ಬಿಟ್ಟದ್ದು. ದೇವರು ಸಂಕಲ್ಪ ನೋಡಿದ್ರೆ ಉಳಿಸ್ಬೇಕು ಅಂತಿದ್ರೆ ಯಾವನ್ನೋ ಉಳಿಸ್ಬಿಡ್ತಾರೆ, ಸಾಯ್ಬೇಕು ಅದು ಯಾರನ್ನೋ ಸಾಯಿಸಿಬಿಡ್ತಾರೆ. ಎಷ್ಟು ಪ್ಲೇನ್ ಆಕ್ಸಿಡೆಂಟ್, ಚಿಕ್ಕ ಮಗು ಬೇಕಿರುತ್ತೆ, ಎಲ್ಲ ಸತ್ತೋಗಿರ್ತಾರೆ, ಒಂದು ಮಗು ಆಡ್ತಾ ಮಾಡ್ಕೊಂಡಿರುತ್ತೆ. ದೇವರ ಸಂಕಲ್ಪ ವಿಚಿತ್ರ ಅದು. ಅಂದ್ರೆ ಯಾರನ್ನು ಆಕಸ್ಮಿಕ ದೇವರು ಯಾರನ್ನು ಕೊಲ್ಲೋದಿಲ್ಲ, ಯಾರು ಉಳಿಬೇಕು ಅವ್ರು ಉಳಿಲೇಬೇಕು, ಯಾರು ಸಾಯ್ಬೇಕು ಅವ್ರು ಸಾಯ್ಲೇಬೇಕು. ಸರಕ್ಷಿತಾರಕ್ಷತಿ ಯೋಹಿ ಗರ್ಭೇ, ಇದರ ತೋರಿಸ್ತಾ ಇದ್ದಾನೆ. ಅವ್ರು ಉಳ್ಕೊಂಡ ದುಷ್ಟದ್ಯುಮ್ನ ಸೂತ ಸೀದ ದ್ರೌಪದಿ ಹತ್ರ ಬಿಡ್ತಾರೆ. ಅಲ್ಲಿ ರಿಪೋರ್ಟ್ ಯಾರಿಗೆ ಕೊಡ್ಬೇಕೀಗ, ಸಂಬಂಧಪಟ್ಟವ್ರಿಗೆ ಕೊಡ್ಬೇಕು ತಾನೆ. ಅಲ್ಲಿಗೆ ಓಡಿದನಂತೆ, ಶಿಬಿರ ನಿರ್ನಾಮ ಆಗೋಯ್ತು ಪೂರ್ತಿಯಾಗಿ. ಅಶ್ವತ್ಥ ಅವ್ರು ಹೊರಗೆ ಬರ್ತಾರೆ, 3 ಜನ ಹೊರಗೆ ಬಂದ್ರು, ಈ ಮತ್ತೆ ಗಾಬರಿ ಶುರುವಾಯ್ತು. ಪಾಂಡವರು ಬಿಡ್ತಾರೆ ನಮ್ಮನ್ನೀಗ, ಮೊದಲೇ ಹುಡುಕ್ತಾ ಇದ್ರು, ಈಗಂತೂ ಇನ್ನೂ ಜೋಡಿಸಿಟ್ಟು ಬಂತು. ಇನ್ ನಾವೇ ಉಳಿಯೋ, ಇಷ್ಟೊತ್ತು ಕೊಂದಾಯ್ತು, ನಾವೇ ಉಳಿಯೋ ಯೋಚನೆ ಬಂತು. ಮೊದಲು ದುರ್ಯೋಧನ ಕೆಲಸ ಮುಗಿಸ್ಬೇಕಲ್ಲ, ಸೀದಾ ಓಡಿದರಂತೆ ಅಲ್ಲಿಂದ. ದುರ್ಯೋಧನ ಬಿದ್ದಿಂದಲ್ಲ, ಅಲ್ಲಿ ಹೋಗ್ತಾರೆ 3 ಜನನು ಹೋಗ್ತಾರೆ. ದುರ್ಯೋಧನ ಆಗಲೇ ಏಜುಷ್ಟು ಬಿಡ್ತಾ ಇದ್ದಾನೆ, ಆಗಲೇ ರಾತ್ರಿ 12 ಗಂಟೆ ದಾಟೋಗ್ಬಿಟ್ಟಿದೆಯಲ್ಲ, ಕೊನೆಯ ಶ್ವಾಸ ಹಂತದಲ್ಲಿದ್ದಾನೆ ಈಗಾಗಲೇನೆ. ಸಾಯರ್ ಸ್ಥಿತಿ ನೋಡ್ಬೇಕು ನೀವೀಗ, ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಹಂತ ಹೋಗ್ತಾ ಬರುತ್ತೆ. ಲಾಸ್ಟ್ ಬ್ರೆತ್ ಅಂತಾರಲ್ಲ, ಆ ಎಳೆಯವರೆಗೂ ಸ್ವಲ್ಪ ಸ್ಲೋಲಿ ನೆರೆ ಜನಕ್ಕೆ ಈ ಸಾವಿರ ಗೊತ್ತಾಗೋದಿಲ್ಲ, ಯಾಕೆ ಗೊತ್ತೇನು, ಹುಡುಗರು ನೋಡಕ್ಕೆ ಬಿಡೋದಿಲ್ಲ, ಏ ಸಾಹೇಬ್ ದೂರ ಐದು ದೂರ ಅಂತ ಹೇಳ್ಬಿಡ್ತಾರೆ, ಗೊತ್ತಾಗೋದೇ ಇಲ್ಲ. ಅಲ್ಲಿ ಇದ್ರೆ ಗೊತ್ತಾಗುತ್ತೆ, ಏನ್ ಹಿಂಸೆ ಪಡ್ತಾರೆ ಎಂದು ಹೇಳೋದು ಸಾಧ್ಯನೇ ಇಲ್ಲ. ಸ್ವಲ್ಪ ಅಸ್ತಮಯಿಸ್ತಮ ಇದ್ದರೂ ನೋಡೋದಕ್ಕೆ ಆಗೋದಿಲ್ಲ. ಆಗಂತೂ ಒಳಿತಾ ಇರುತ್ತೆ, ಒಂದೇ ಸಭೆ ಪ್ಲೇನ್ ಟೇಕ್ ಆಫ್ ಮಾಡ್ಬೇಕಾದ್ರೆ ಮಾಡ್ತಲ್ಲ ಆ ಟೈಪ್ ಮಾಡ್ತಾ ಇರ್ತಾರೆ. ಇದು ಜೋರ ಹೋಗೋದು ಬಿಡೋದು, ಜ್ವರ ಹೋಗೋದು ಕಾಲ ಗೊತ್ತು ಫಾರ್ಸ್ಟ್ ಬಂದ ನಿಂತ ಬಿಡುತ್ತೆ ಆಗೋಯ್ತು. ಆಚೆ ದುರ್ಯೋಧನ ಇದ್ದಾನೆ, ಹತ್ರ ಹೇಳಿದ್ರಂತೆ, ದುರ್ಯೋಧನ ನಿನ್ನ ಕೆಲಸ ಮುಗಿಸಿದ್ದೇನೆ, ಪಾಂಡವರ ತಂದೆ ಸಂತತಿ ಆಗೋಯ್ತು ಅಂತ ಹೇಳಿದಾಗ ಭರ್ತು ಪ್ರಿಯಂ ಅಂತ ಭಾಗದಲ್ಲಿ ವರ್ಣನೆ ಮಾಡ್ತಾರೆ. ವಿಪ್ರಿಯಮೇವ ತಶ್ಯ, ಅಲ್ಲಿಗೆ ಹೋಗಿ ದುರ್ಯೋಧನ ನೋಡ್ತಾನೆ, ಯಾರು ಕೊಂದುಬಿಟ್ಟಿದ್ಯಾ ಹೌದು ಅಂತ ಹೇಳಿ ನೋಡು ತಲೆಗಳು ತೋರಿಸಿದ್ರೆ ಕೃಷ್ಣಾಸುತಾನ ಮುದಿತ ಶಿರಾಂಸಿ ನೋಡಿದ ತಕ್ಷಣ ದುರ್ಯೋಧನ ಅಷ್ಟಂಕ ಪಡ್ತಿದ್ದಾನೆ, ಭಾರಿ ಖುಷಿ ಪಟ್ಟಂತ ಕಾಲಕ್ಕೆ, ಹಬ್ಬ ನಿಶ್ಚಿಂತೆ ಸಾಯ್ತೇನೆ ಅನ್ಕೊಂಡೆ. ಎಂಥ ಪಾಪಿ ಇರಬೇಕು, ಇಂಥ ಪಾಪಿಗಳು ವಿವೇಚನೆ ಮಾಡೋದು ಸಿಗೋದು ಕಷ್ಟ, ಹಾಗೆ ಸಾಯ್ತಾ ಇದ್ದಾನೆ ದುರ್ಯೋಧನ. ಹೇ ಅಶ್ವತ್ಥಾಮರೆ ಭಾರಿ ಥ್ಯಾಂಕ್ಸ್ ಅಂತ ಸತ್ತು ಹೋಗ್ಬಿಡ್ತಾನೆ. ದೇಹ ಬಿಟ್ಟ ಮಧ್ಯರಾತ್ರಿ ದಾಟಗಿದು ಸತ್ತನಂತೆ ದುರ್ಯೋಧನ, ಬಿದ್ದಿದ್ದು ಸಾಯಂಕಾಲ ಬರ್ತಿರಬೇಕಾರೆ ಸತ್ತಿದ್ದಿಷ್ಟೊತ್ತಿಗೆ. ಈ ಗ್ಯಾಪ್ನಲ್ಲಿ ಎಷ್ಟು ಜನ ಕೊಡಿಸ್ತಾನೆ ಲೆಕ್ಕ ಹಾಕಿ ಅವನು. ಅದಕ್ಕೊಬ್ಬ ಗುಂಡಾಗಳು ಕೈಕಾಲು ಸರಿ ಇದ್ರೂ ಕೊಲ್ತಾರೆ, ಕೈಕಾಲು ಬಿಡುದು ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಿದ್ರು ಕೂಡ ಇನ್ನೊಬ್ಬ ಕೈಯಲ್ಲಿ ಮಾಡ್ತಾರೆ ಬಿಡೋದಿಲ್ಲ. ಲೋಕರಾಶ ಮಾಡ ಕ್ಷಯಾಯ ಜಗತೋ ಹಿತಾಹ, ಜಗತ್ತಿಗೆ ಎಷ್ಟು ಕೆಟ್ಟದು ಮಾಡ್ತಾರೆ ಅಂತ ಸಾಕ್ಷ್ಯ ಇದು. ಅದಕ್ಕೆ ಕೆಟ್ಟ ಪದಾರ್ಥಗಳನ್ನ ಉಳಿಸಲೇಬಾರದು ಅಂತ ಹೇಳ್ತಾರೆ. ದುಷ್ಟ ಪದಾರ್ಥ ಬದನೆಕಾಯಿ ಒಂದಿರುತ್ತೆ ಅಲ್ಲಿರುತ್ತೆ, ಒಂದು ಈರುಳ್ಳಿ ಪರವಾಗಿಲ್ಲ, ಎರಡು ಈರುಳ್ಳಿ ಪರವಾಗಿಲ್ಲ ಅಂತ ಬೆಳೀತಾ ಬೆಳೆದು ಬರೀ ಮರೆತು ಈರುಳ್ಳಿ ಆಗಿಬಿಡ್ತಾ ಕೊರೆ ಅಲೋ ಮಾಡಬಾರ್ದು, ಕೆಟ್ಟವಟ್ಟು ಹೊರಗೆ ಹಾಕಿಬಿಡ್ಬೇಕು ಅದನ್ನು ಕೂಡ, ಸ್ವಲ್ಪ ಕೂಡ ಬಿಡಬಾರ್ದು. ನಮ್ಮ ಜನ ಹಾಗಲ್ಲ, ಮಕ್ಕಳೇ ಆಗುತ್ತೆ ಅಂತ ಬಿಡ್ತಾರೆ. ನಾಳೆ ಬದುಕಬೇಕಾದ್ರೆ ಅವರು ಪಾಪ ಉದ್ದಾರಬೇಕಾದ್ರೆ ಅವರು ಪಾಳಿಗಳ ಮಕ್ಕಳಿಗೆ ಇರ್ಲಿಕ್ಕಾಗುತ್ತಾ, ಕೂಸು ಕುಡಿಲಿ ಪಾಳಿದಾರ ಕೊಡ್ತಾರೆ ಯಾರು ಕೂಡ. ಶಾಸ್ತ್ರ ಹೇಳಿದೆ, ಪಲಾಂಡುಂಬಕ್ಷಯೀತ ನವೃಂತಾಕಂ, ಪಲಾಂಡು ಉಂತಾಕ ಪಲಾಂಡು ಬಾಜ ವಿಜೇಂದ್ರ ಸ್ವಾಮಿ ಹೇಳ್ತಾರೆ, ಎಂತೆಂತ ಪಾಪ ಮಾಡ್ತಾನೆ ಮನುಷ್ಯ, ಈರುಳ್ಳಿ ಬೆಳ್ಳುಳ್ಳಿ ತಿಂತಾನೆ. ರಾಯರ ಗುರುಗಳ ಗುರುಗಳವರು ವಿಜೇಂದ್ರ ಕರಾಬ್ಜೋತ್ ಸುಧೀಂದ್ರ ವರಪುತ್ರಕಃ, ಅದೆಲ್ಲ ಮರ್ತೇ ಬಿಡ್ತೀರಾ, ಎಂತ ದೊಡ್ಡವರು ಸಂದೇಶ ಕೊಟ್ಟಿದ್ದಾರೆ. ಏನೇನೋ ಮಾಡಿಬಿಟ್ಟೆ, ಹರಿ ನೈವೇದ್ಯವನ್ನು ಹೊಟ್ಟೆಯೊಳಗೆ ಹಾಕೊಳ್ಳಿಲ್ಲ, ಕಂಡವರು ಎಂಜಿರು ಬಟ್ಟೆಯಲ್ಲಿ ಹಾಕೊಂಡೆ. ಅದೇ ರೀತಿ ಇಲ್ಲಿ ಕೆಟ್ಟ ಕೆಟ್ಟ ಪದಾರ್ಥ ತಿಂದೆ ಅಂತ ಹೇಳ್ತಾರಲ್ಲ, ಆ ಚಟ ಬಿಟ್ಟರೆ ಹೊಡೆದ ಮೇಲೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ದುರ್ಯೋಧನ ಸಾಯ್ತಾ ಇದ್ದಾರೆ, ಅಶ್ವತ್ಥಾವರಿ ಹೇಳ್ತಾನೆ, ಅಲ್ಲಿ ಒಂದು ಕಥೆ ದೊಡ್ಡ ಘಟ್ಟ ತಲುಪುತ್ತೆ ಅಂತ. ಏಕಾಚಿ ಸತ್ತನಲ್ಲ, ಅದು ಭಾರಿ ಪುಣ್ಯ. ದುರ್ಯೋಧನ ಸತ್ತ ಅಂದ್ರೆ ಮಹಾಭಾರ ಭಾರಿ ದೊಡ್ಡ ಘಟ್ಟ ಮುಗಿದಾಗಾಯ್ತು. ಕೃಷ್ಣನ ಅವತಾರ ಆಗಿದ್ದು ಅದಕ್ಕೇನೆ ಕೌರವಾನಾಂ ವಿನಾಶಾಯ, ಲಾಸ್ಟ್ ಸೆಂಚುರಿ ಮುಗಿತಾ ಅಲ್ಲಿಗೆ ಭೀಮಸೇನ. ಅಂತ ಸೆಂಚುರಿ ಜಗತ್ತು ಯಾರೂ ಹೇಳಕ್ ಬರೋದಿಲ್ಲ, ಭೀಮಸೇನ ಅಂತ ಆಗ್ತಾನೆ ಇರ್ತಾವೆ ಎಲ್ಲ ಸೆಂಚುರಿಗಳು. ಭೀಮಸೇನ ಹೊರಗೆ ದುಷ್ಟರ ಕೂಟ ಆಗಬಹುದು, 100 ಜನ ಮಹಾಪಾಪಿಗಳನ್ನ ಕೊಂದು ಕೃಷ್ಣಾರ್ಪಣ ಅಂತ ಭೀಮಸೇನ ಅರ್ಪಣೆ ಮಾಡಿದ ಘಟ್ಟ ಅದು. ದುರ್ಯೋಧನ ಸತ್ತ, ಇವರಿಗೆಲ್ಲ ಸಾಯಕ್ಕೆ ಭಯ ಶುರುವಾಯ್ತು. ಈಗ ಮುಂದೇನು ಗತಿ ಅಂತ ಪ್ರಶ್ನೆ ಶುರುವಾಯ್ತು. ಯಾರ್ಯಾರೋ ಬಿಡೋದಿಲ್ಲ, ಅನಾಮಧೇಯರನ್ನು ಕೊಂದ್ರೇನೆ ಪೊಲೀಸ್ ಇನ್ವೆಸ್ಟಿಗೇಷನ್ ಶುರುವಾಗ್ತದೆ. ಇಂಥ ಪಾಂಡವರ ಮಕ್ಕಳನ್ನ ಎಂತೇದರು ಕೊಂದು ಹಾಕಿದ್ದೇವೆ, ನಾಳೆ ಗತಿ ಏನಂತ ಗಾಬರಿಯಿಂದ ಓಡಕ್ಕೆ ಶುರು ಮಾಡ್ತಾ ಇದ್ದಾರೆ. ಅವ್ರು ಹೇಗೆ ಓಡ್ತಾರೆ, ಏನಾಗುತ್ತೆ ಮುಂದೆ, ಇಂಥ ಸನ್ನಿವೇಶವನ್ನು ಪಾಂಡವರಿಗೆ ಎದುರಿಸ್ತಾರೆ ಎಂಬುದು ಬಹಳ ಕುತೂಹಲದ ಘಟ್ಟ. ಅದು ನಾಳೆ ಮತ್ತು ನಾಡಿದ 2 ದಿವಸ ನಮಗಿದೆ. 2 ದಿವಸದಲ್ಲಿ ಯುದ್ಧದ ಘಟ್ಟವೆಲ್ಲ ಮುಕ್ತಾಯ ಆಗಬೇಕು, ಆಗುತ್ತೆ ಕೂಡ. ನಾಳೆ ಕೂಡ ಎಂದಿನಂತೆ ಸರಿಯಾಗಿ 7 ಗಂಟೆಗೆ ಪ್ರಾರಂಭವಾಗಿ ನಾಳೆ ನಾಡಿದ್ದರಲ್ಲಿ ಇದೆಲ್ಲ ವಿಚಾರವನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.